ಪಾರಾಯಣ ಕಂಠರಾಯ ನಮೋಸ್ತು ಪಾರಾಯಣ ಜತ್ತಿತಾಯ ನಮೋಸ್ತು ನಾರಾಯಣ ತೀರ್ಥಿತಾಯ ನಮೋಸ್ತು ಮತ್ಸ್ಯಾಯ ಲಯಾಬ್ಧಿಗಾಯ ನಮೋಸ್ತು ಕೂರ್ಮಾಯ ಪಯೋಬ್ಧಿಗಾಯ ನಮೋ ವರಾಹಾಯ ಧರಾಧರಾಯ ನಮೋ ನೃಸಿಂಹಾಯ ಪರಾತ್ಪರಾಯ ನಮೋಸ್ತು ಶಕ್ತಚಕ್ರಾಶ್ರಯ ವಾಮನಾಯ ನಮೋಸ್ತು ಶಕ್ರಾಶ್ರಯ ವಾಮನಾಯ ನಮೋಸ್ತು ವಿಪ್ರೋತ್ಸವ ಭಾರ್ಗವಾಯ ನಮೋಸ್ತು ಸೀತಾ ಹಿತರಾಘವಾಯ ನಮೋಸ್ತು ಪಾರ್ಥ ಸ್ತುತಯಾದವಾಯ ನಮೋಸ್ತು ಬುದ್ಧಾಯ ವಿಮೋಹಕಾಯ ನಮೋಸ್ತು ತೇ ಕಲ್ಕಿಪದೋದಿತಾಯ ನಮೋಸ್ತು ಪೂರ್ಣಾಮಿತ ಸದ್ಗುಣಾಯ ನಮೋಸ್ತು ನಾಥಾಯ ಭಯಾನನಾಯ ಕರಸ್ಥ ಶಂಖೋಲ್ಲಸತ್ ಅಕ್ಷಮಾನಾ ಪ್ರಬೋಧ ಮುದ್ರಾ ಅಭಯ ಪುಸ್ತಕಾಯ ನಮೋಸ್ತು ವಕ್ತ್ರೋದ್ಗಿರತ್ ಆಗಮಾಯ ನಿರಸ್ತಹೇಯಾಯ ಭಯಾನನಾಯ ರಮಾಸಮಾಕಾರ ಚತುಷ್ಟಯೇನ ಕ್ರಮಾತ್ ಚತುರ್ದಿಕ್ಷು ನಿಷೇವಿತಾಯ ನಮೋಸ್ತು ಪಾರ್ಶ್ವದ್ವಯ ಗದ್ವಿರೂಪ ಶ್ರಿಯಾಭಿಷಿಕ್ತಾಯ ಭಯಾನನಾಯ ಕಿರೀಟಪಟ್ಟಾಂಗದ ಹಾರಕಾಂಚೀ ಸುರತ್ನ ಪೀತಾಂಬರ ನೂಪುರಾಜ್ಯೈ ವಿರಾಜಿತಾಂಗಾಯ ನಮೋಸ್ತು ತುಭ್ಯಂ ಸುರೈಃಪರೀತಾಯ ಭಯಾನನಾಯ ವಿದೋಷಕೋಟೀಂದು ನಿಭಪ್ರಭಾಯ ವಿಶೇಷತೋ ಮಧ್ವಮುನಿಪ್ರಿಯಾಯ ವಿಮುಕ್ತವಂದ್ಯಾಯ ನಮೋಸ್ತು ವಿಶ್ವಕ್ ವಿಧೂತವಿಘ್ನಾಯ ಭಯಾನನಾಯ ನಮೋಸ್ತು ಶಿಷ್ಟೇಷ್ಟದ ವಾದಿರಾಯ ಕೃತಾಷ್ಟಕಾಭಿಷ್ಟುತ ಚೇಷ್ಟಿತಾಯ ದಶಾವತಾರೈ ತ್ರಿದಶಾರ್ಥದಾಯ ನಿಶೇಷಬಿಂಬಸ್ಥ ಭಯಾನನಾಯ ಇತಿ ಶ್ರೀ ವಾದಿರಾಜತೀರ್ಥ ಶ್ರೀಚರಣವಿರಚಿತಂ ದಶಾವತಾರ ಸ್ತೋತ್ರಂ. ಪ್ರತಿಯೊಬ್ಬರು ಪ್ರತಿನಿತ್ಯ ಹೇಳ್ಬೋದು, ನಮೋಸ್ತು ಬರೀ ನಮೋಸ್ತು ನಮೋಸ್ತು ಅಂತ ಬರೋದು ಬಹಳ ಸುಲಭವಾಗಿ. ನಾರಾಯಣನಿಂದ ಚಿಂತನೆ ಮಾಡಿ 10 ಅವತಾರಗಳು ವಿಶೇಷತ ಮತ್ತೆ ಹಯಗ್ರೀವ ರೂಪ, ಹಯಾನನಾಯ ಹಯಾನನಾಯ ಹಯಾನನ ಹಯಗ್ರೀವ, ಆನನ ಅಂದ್ರೆ ಮುಖ, ಇಬ್ಬರು ಸ್ತೋತ್ರನೂ ಆಗುತ್ತೆ. ಇಂಥ ಸ್ತೋತ್ರದಿಂದ ಹಯಗ್ರೀವ ಸ್ತೋತ್ರದಿಂದ ವಿದ್ಯಾ ಬರೋದಾದ್ರಿಂದ ಜ್ಞಾನಪ್ರಾಪ್ತಿ ಆಗೋದ್ರಿಂದ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾದ ಕರ್ತವ್ಯ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯಂತಿ ಖಿಲ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ದಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಗೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಅದ ಮಹತ್ವವನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ವಿಷ್ಣು ಸಹಸ್ರನಾಮ. ಇಡೀ ನಮ್ಮ ಸ್ತೋತ್ರ ಪ್ರಪಂಚದಲ್ಲಿ ಸ್ತೋತ್ರ ಪ್ರಾಗಗಳು ಎರಡು, ಒಂದು ವೈದಿಕ ಸ್ತೋತ್ರಗಳು ಬೇರೆ, ಪೌರುಷೇಯ ಸ್ತೋತ್ರಗಳು ಬೇರೆ. ವೇದೋಕ್ತವಾದದ್ದು ಅಪೌರುಷೇಯ ಅಂತ ಪ್ರಸಿದ್ಧ. ಅಪೌರುಷೇಯವಾದ ಸ್ತೋತ್ರಗಳು ವೇದ ಮಂತ್ರಗಳು, ಅನಂತರ ಪರೆದ ಸ್ತೋತ್ರಗಳೆಲ್ಲ ಪೌರುಷೇಯ ಸ್ತೋತ್ರಗಳು. ಅಂಥ ಪೌರುಷೇಯ ಸ್ತೋತ್ರಗಳು ಅಸಂಖ್ಯವಾಗಿ ಸಿಗುತ್ತೆ. ಪುರಾಣಗಳಲ್ಲಿ ಸಾವಿರಾರು ಶ್ಲೋಕ ಸ್ತೋತ್ರಗಳು ಸಿಗುತ್ತಂಥದ್ದು. ಭಾಗವತ ಪುರಾಣ ಒಂದರಲ್ಲೇ ನೂರುಗಟ್ಟೆ ಸಿಗುತ್ತೆ. ಇನ್ನು 18 ಪುರಾಣಗಳು ಉಂಟು. ಸೊ ಸಾವಿರಾರು ಸ್ತೋತ್ರಗಳು. ಅಷ್ಟೆಲ್ಲ ಸ್ತೋತ್ರಗಳಲ್ಲಿ ಅತಿ ಶ್ರೇಷ್ಠವಾದ ಸ್ತೋತ್ರ ಯಾವುದು ಅಂದರೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ. ಅದಕ್ಕಿರತಕ್ಕಂಥ ಮಹತ್ವ ಇನ್ನು ಯಾವ ಸ್ತೋತ್ರಕ್ಕೂ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದರ ಶ್ರವಣ, ಅದರ ಪಠನ, ಅನುಸಂಧಾನ ಎಲ್ಲ ಕೂಡ ಎಷ್ಟು ಮುಖ್ಯ ಅಂತ ತಿಳಿಯುತ್ತೆ. ಇನ್ನು ವಿಷ್ಣು ಸಹಸ್ರನಾಮದ ಸ್ತೋತ್ರದ ಬಗ್ಗೆ ಜನಕ್ಕೆ ಸಾಮಾನ್ಯವಾದ ಒಂದು ಅವೇರ್ನೆಸ್ ಇದೆ. ಇವತ್ತು ಕೂಡ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಸಾವಿರಾರು ಜನಗಳು ಸೇರಿ ಒಂದು ಗುಂಪು ಗುಂಪಾಗಿ ಹೇಳ್ತಕ್ಕಂಥ ವ್ಯವಸ್ಥೆ ಕೂಡ ಅಲ್ಲಲ್ಲೇ ಮಾಡಿರ್ತಾರೆ. ಆದರೆ ವಿಷ್ಣು ಸಹಸ್ರನಾಮದ ನಿಜವಾದ ಹಿರಿಮೆ ಏನು, ಯಾತಕ್ಕೋಸ್ಕರ ಮಹತ್ವ ಅದಕ್ಕೆ ಬಂತು, ಅದರ ಬಹುಮುಖವಾದ ಶ್ರೇಷ್ಠತೆ ಎಲ್ಲಿದೆ ಮೊದಲಾದ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದವರು ಅಂದರೆ ಶ್ರೀಮದ್ ಆಚಾರ್ಯರು. ಉಳಿದವರೆಲ್ಲ ಅದನ್ನು ಯಾಂತ್ರಿಕವಾದ ಸ್ತೋತ್ರವನ್ನಾಗಿ ಭಾವಿಸಿದರೆ ಹೊರತು ಅದರ ಹಿರಿಮೆಯನ್ನು ಗುರುತಿಸಿ ಹೇಳಿದ್ದಲ್ಲ. ಆಚಾರ್ಯರು ಅದರ ಬಗ್ಗೆ ಬಹಳ ಅಮೂಲ್ಯವಾದ ಮಾಹಿತಿಗಳನ್ನು ಕೊಡ್ತಾರೆ ಅವರ ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ, ವಿಶೇಷತ ಋಗ್ಭಾಷ್ಯದಲ್ಲಿ, ಐತರೇಯ ಭಾಷ್ಯದಲ್ಲಿ ವಿಷ್ಣು ಸಹಸ್ರನಾಮದ ಬಗ್ಗೆ ಅನೇಕ ರೀತಿ ಪರಿಚಯವನ್ನು ಮಾಡಿಕೊಡ್ತಾರೆ. ಮೂಲತಃ ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಸ್ತೋತ್ರಗಳು ಕೂಡ ಪುರಾಣಗಳಲ್ಲೂ ಬೇಕಾಗಿ ಸಿಗುತ್ತೆ. ವಿಷ್ಣು ಸಹಸ್ರನಾಮ ಸ್ತೋತ್ರ ಪದ್ಮ ಪುರಾಣದಲ್ಲೂ ಸಿಗುತ್ತೆ. ಬೇರೆ ಪುರಾಣಗಳು ವಿಷ್ಣು ಸಹಸ್ರನಾಮ ಸ್ತೋತ್ರ ಬರೋದು. ವಾಸುದೇವ ಸಹಸ್ರನಾಮ ಸ್ತೋತ್ರ ಅಂತ ಪದ್ಮ ಪುರಾಣದಲ್ಲಿ ಬಹಳ ಪ್ರಸಿದ್ಧ. ಬೇರೆ ದೇವತೆಗಳ ಸ್ತೋತ್ರಗಳು ಒಂದು ಕಡೆಗೆ, ಅವರ ಸಹಸ್ರನಾಮ ಸ್ತೋತ್ರಗಳು ಇನ್ನೊಂದು ಕಡೆಗೆ. ಮತ್ತೆ ಶಿವಸಹಸ್ರನಾಮ ಸ್ತೋತ್ರನೂ ಸಿಗುತ್ತೆ, ದುರ್ಗಾ ಸಹಸ್ರನಾಮ ಸ್ತೋತ್ರ, ಈಗ ಅನೇಕ ಲಕ್ಷ್ಮೀ ನರಸಿಂಹ ಸಹಸ್ರನಾಮ ಸ್ತೋತ್ರ, ಅದು ವಿಷ್ಣು ಸಹಸ್ರನಾಮ ಸ್ತೋತ್ರ ಒಂದು ಮುಖ ಇದ್ದಾಗೆ. ಅಂದರೆ ವಿಷ್ಣುವಿನ ಈ ಸ್ತೋತ್ರದ ಜೊತೆಗೆ ನರಸಿಂಹವರ ನಮ್ಮ ಸ್ತೋತ್ರ ಮಾಲಿಕ ಒಂದು ವಾಲ್ಯೂಮ್ನೊಳಗೆ ವಿಷ್ಣುವಿನ ವರಾಹ ಸಹಸ್ರನಾಮ ಸ್ತೋತ್ರ, ನರಸಿಂಹ ಸಹಸ್ರನಾಮ ಸ್ತೋತ್ರ, ವೆಂಕಟೇಶ ಸಹಸ್ರನಾಮ ಸ್ತೋತ್ರ, ರಾಮ ಸಹಸ್ರನಾಮ ಸ್ತೋತ್ರ ಅನೇಕ ಕೊಟ್ಟಿದೆ. ಅಂದರೆ ವಿಷ್ಣುವಿನ ಮೇಲೇ ಅನೇಕ ಸಹಸ್ರನಾಮಗಳು ಉಂಟು. ಅದರಲ್ಲೂ ಕೂಡ ವಿಶೇಷವಾದ ಸಹಸ್ರನಾಮ ಅಂದರೆ ಈ ವಿಷ್ಣು ಸಹಸ್ರನಾಮ. ಅಂದರೆ ಬೇರೆ ದೇವತೆಗಳ ಸಹಸ್ರನಾಮ ಸ್ತೋತ್ರಕ್ಕಿಂತ ವಿಷ್ಣು ಸಹಸ್ರನಾಮ ಸ್ತೋತ್ರ ಶ್ರೇಷ್ಠ. ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲೂ ಕೂಡ ಈ ವಿಷ್ಣು ಸಹಸ್ರನಾಮ ಭಾರಿ ಶ್ರೇಷ್ಠ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಡು. ಈ ವಿಷ್ಣು ಸಹಸ್ರನಾಮ ಅಂದರೆ ವಿಶ್ವಂ ವಿಷ್ಣು ಬೃಹತ್ಕಾರ ಅಂತ ಪ್ರಾರಂಭವಾಗುತ್ತಲ್ಲ, ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ಬಹಳ ಶ್ರೇಷ್ಠವಾದ ಸಹಸ್ರನಾಮ ಸ್ತೋತ್ರ. ಇದಕ್ಕೆ ಮೊದಲ ಕಾರಣ, ಬೇರೆ ಯಾವುದೇ ಪುರಾಣದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಬಂದಿರಬಹುದು, ಇದು ಮಹಾಭಾರತದಲ್ಲಿ ಬಂದಿದೆ. ಯಾತಕ್ಕೆ ಮಹಾಭಾರತದಲ್ಲಿ ಬಂದಿರತಕ್ಕಂಥ ವಿಷ್ಣು ಸಹಸ್ರನಾಮ ಸ್ತೋತ್ರ ಶ್ರೇಷ್ಠ ಅಂದರೆ, ಬೇರೆ ಯಾವುದೇ ಪುರಾಣ ಅಥವಾ ಶಾಸ್ತ್ರ ಪ್ರಪಂಚಕ್ಕಿಂತ ಮಹಾಭಾರತ ತುಂಬ ಶ್ರೇಷ್ಠ. ಭಾರತಂ ಸರ್ವವೇದಾಶ್ಚ ತುಲಾಮಾರೋಪಿತಾ ಪುರಾ ವ್ಯಾಸಶ್ಚೈವ ಅಗ್ನಯಾ ತತ್ರ ತು ಅತ್ಯರಿಚ್ಯತ ಭಾರತ. ವೇದವ್ಯಾಸ ದೇವರೇ ತೂಕ ಮಾಡಿ ಪರೀಕ್ಷೆ ಮಾಡಿ ಅಂತ ಕೊಟ್ಟರಂತೆ. ಮಹಾಭಾರತ ಒಂದೇ ಒಂದು ಕಡೆಗೆ, ಉಳಿದೆಲ್ಲ ಗ್ರಂಥಗಳು ಒಂದು ಕಡೆಗೆ. ಮಹಾಭಾರತದ ತೂಕ ಎಲ್ಲಾ ಗ್ರಂಥಗಳ ತೂಕಕ್ಕಿಂತ ಹೆಚ್ಚಾಗಿದ್ದರಿಂದ ಮಹಾಭಾರತ ಅಂತ ಹೆಸರಾಯಿತು ಅಂತ ಹೇಳಿದ. ಇದನ್ನು ತಿಳ್ಕೊಂಡ ಮೇಲೆ ಏನಾಯ್ತಾಗ, ಭಾರತಂ ಸರ್ವಶಾಸ್ತ್ರೇಯು, ಮಹಾಭಾರತ ಎಲ್ಲಾ ಶಾಸ್ತ್ರಕ್ಕಿಂತ ಶ್ರೇಷ್ಠ. ಆದ್ದರಿಂದ ಮಹಾಭಾರತದಲ್ಲಿ ಬಂದಿರತಕ್ಕಂಥ ವಿಷ್ಣು ಸಹಸ್ರನಾಮ ಸ್ತೋತ್ರ ಉಳಿದ ಸಹಸ್ರನಾಮ ಸ್ತೋತ್ರಗಳಿಗಿಂತ ಶ್ರೇಷ್ಠ. ಒಂದು ರೀತಿ ಅರ್ಥ ಇದೆ. ಮಹಾಭಾರತಕ್ಕೂ ಉಳಿದ ಪುರಾಣಗಳಿಗೂ ವ್ಯತ್ಯಾಸ ತಿಳ್ಕೊಂಡಾಗ ಮಹಾಭಾರತ ಶ್ರೇಷ್ಠ. ಆದ್ದರಿಂದ ಮಹಾಭಾರತದ ಒಳಗಿನ ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಉಳಿದ ದೇವತೆಗಳ ಸ್ತೋತ್ರಕ್ಕಿಂತ ಹೆಚ್ಚು ಮಹತ್ವದ ಜೊತೆಗೆ ಉಳಿದ ವಿಷ್ಣು ಸಹಸ್ರನಾಮ ಸ್ತೋತ್ರಗಳಿಗಿಂತಲೂ ಹೆಚ್ಚು ಮಹತ್ವವಿದೆ, ಪ್ರಾಧಾನ್ಯ ಇದೆ ಅಂತ ಒಂದು ಮುಖ ಅರ್ಥ ಆಯಿತು. ಆದರೆ ಇನ್ನೊಂದು ಪ್ರಸಂಗ, ಅಲ್ಲಿ ಕೇಳೋ ಪ್ರಶ್ನೆ ಬಂದಿರೋ ರೀತಿಯಲ್ಲಿ ಮಹತ್ವ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ಪ್ರಶ್ನೆ ಕೇಳ್ತಿರೋದು ಧರ್ಮರಾಜ, ಉತ್ತರ ಕೊಡ್ತಿರೋದು ಭೀಷ್ಮರು. ಭೀಷ್ಮರು ಕುಲವೃದ್ಧರಾಗಿ ತುಂಬ ತಿಳಿದಾರಾಗಿ ಉತ್ತರ ಕೊಡ್ತಾರೆ. ಸಾಮಾನ್ಯರು ತಿಳಿಸೋದು ಬೇರೆ, ತುಂಬ ಅನುಭವ ತಿಳುವಳಿಕೆ ಇದ್ದವರು ತಿಳಿಸೋದು ಬೇರೆ. ಭೀಷ್ಮರ ಬಾಯಿಂದ ಬರುತ್ತೆ ಸ್ತೋತ್ರ. ಭೀಷ್ಮರು ಎಂಥವರು ಅಂದರೆ ಪರಶುರಾಮ ದೇವರ ಹತ್ತಿರ, ವಾಯುದನ ಗೊತ್ತಿರೋದಿಲ್ಲ, 425 ವರ್ಷ ಓದಿದವರು, 425 ವರ್ಷ ಕ್ವಾಲಿಫಿಕೇಷನ್ ಜಾಸ್ತಿ ಆಗ್ತಾ ಹೋದಂತೆ ಅವರಿಗೆ ಸಂಬಳನೂ ಜಾಸ್ತಿ ಕೊಡಬೇಕಾಗತ್ತೆ, ಅವ್ರ ಜ್ಞಾನವೂ ಜಾಸ್ತಿ ಇರುತ್ತೆ ಅಂತ ನಮ್ಗೆ ಕಾಮನ್ ಸೆನ್ಸ್ ಇರ್ತದೆ. ವೇದವ್ಯಾಸ ದೇವರು ಸಾಕ್ಷಾತ್ ಪರಶುರಾಮ ದೇವರು ನಾರಾಯಣ, ವೇದವ್ಯಾಸರು ನಾರಾಯಣ. ಪರಶುರಾಮ ದೇವರ ಹತ್ರ 425 ವರ್ಷ ಓದಿದವರು ಅಂದರೆ ಎಷ್ಟು ನಾಲೆಡ್ಜ್ ಇರಬೇಕು ಲೆಕ್ಕ ಹಾಕಿ. ಅವ್ರು ಹೇಳ್ತಾರೆ ಅಂದರೆ ಎಲ್ಲ ತಿಳಿದು ಹೇಳ್ತಾರೆ ಅಂತ ಅರ್ಥ. ಈಗ ವರ್ಲ್ಡ್ ಟೂರ್ ಮಾಡಿದವ್ರು ಮಾತಾಡೋದು ಹೇಗಿರ್ತದೆ, ಹಳ್ಳಿ ಬಿಟ್ಟು ಹೊರಗೆ ಹೋಗೇ ಇಲ್ಲ ಅವನು ಮಾತಾಡೋದು ಹೇಗಿರುತ್ತೆ. ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು ಎಷ್ಟು ಮಾತಾಡಿದರೂ ಕೂಡ ಅವನ ಜ್ಞಾನ ಸೀಮಿತ ಇರ್ತದೆ. ಅವನ ವ್ಯಾಪ್ತಿ ತೀರ್ಥಯಾತ್ರೆ ಮಾಡೋ ಉದ್ದೇಶನೂ ಅದೇನೆ, ವಿಡ್ತ್ ಜಾಸ್ತಿ ಆಗುತ್ತೆ ನಾಲೆಡ್ಜ್. ವಿನೇಕ ದೇಶ ಜನ ನೋಡ್ತಾ ಹೋದಂತೆ ನಮ್ಮ ಜ್ಞಾನ ವಿಶಾಲವಾಗುತ್ತೆ. ಬರೀ ಭೀಷ್ಮರು ಪರಶುರಾಮದೇವರ ಹತ್ರ ಓದಿದವರು ಒಂದು, ಮತ್ತು ಇಲ್ಲೇ ಓದಿದವರಲ್ಲ, ಪರಶುರಾಮದೇವರ ಹತ್ರ ಹೋಗಿ ಸ್ವರ್ಗಾದಿ ಲೋಕದಲ್ಲೂ ಸಂಚಾರ ಮಾಡಿ ಓದಿ ಬಂದವರು. ಎರಡು ಇನ್ನೊಂದು ಪಾಯಿಂಟ್ ಅವರಿಗೆ ಎರಡಾಯಿತು. ಅವರು ಕೇಳ್ತಿರೋದು ಧರ್ಮರಾಜ, ಅದು ಯಾರು ಗೊತ್ತೇ, ಯಮದೇವರ ಅವತಾರ ಅಂತ. ಯಾರು ಯಮದೂತರ ಹೆಸರು ಕೇಳಿದ್ರೆ ಮನುಷ್ಯ ಗಾಬರಿ ಆಗಿಬಿಡ್ತಾನೆ. ಯಮದೇವರಿವರು ಆತ ಕೇಳ್ತಾರೆ ಅಂದರೆ ಎಷ್ಟು ಸೀರಿಯಸ್ ಆಗಿ ಕೇಳ್ತಾನೆ ಅರ್ಥ ಮಾಡ್ಕೋಬೇಕು. ಕೇಳ್ತಿರೋದು ಯಮದೇವರ ಅವತಾರವಾದ ಧರ್ಮರಾಜ, ಹೇಳ್ತಿರೋದು ಭೀಷ್ಮರು. ಅದಕ್ಕಿಂತ ಒಳ್ಳೆ ಪಾಯಿಂಟ್ ಅಂದರೆ ಭೀಷ್ಮರೊಳಗೆ ಬ್ರಹ್ಮದೇವರ ಸನ್ನಿಧಾನ ಇದೆ, ಅದು ಬಹಳ ಮುಖ್ಯ. ಬ್ರಹ್ಮದೇವರೊಂದು ಅಂಶ ಇತ್ತಂತೆ ಭೀಷ್ಮರೊಳಗೆ, ಪಿತಾಮಹಾಂಶೇನ ಯುಕ್ತ ಅಂತ ನಿರ್ಣಯ ಸ್ಪಷ್ಟ ಹೇಳ್ತಾರೆ ಆಚಾರ್ಯರು. ಅದೊಂದು ಯಾಡ್ ಆಯ್ತು ಅದಕ್ಕೆ, ಅದ್ರ ವ್ಯಕ್ತಿನದ್ ಗ್ರೇಟ್. ಅವರೊಳಗೆ ನಿನ್ ಚಾರ್ಜ್ ಒಂದು ಗ್ರೇಟ್ನೆಸ್ ಬೇರೆ ಇದೆ, ಚಾರ್ಜ್ಡ್ ಗ್ರೇಟ್ನೆಸ್ ಅಂತೀವಲ್ಲ ಹಾಗೆ, ಅದು ಬ್ರಹ್ಮದೇವರ ಗ್ರೇಟ್ನೆಸ್ ಇದೆ. ಎರಡು ಕಾರಣ. ಇನ್ನು ಮೂರನೇ ಕಾರಣ, ಸನ್ನಿವೇಶ ಎಂಥದ್ದು, ಧರ್ಮರಾಜನಿಗೆ ಯುದ್ಧ ಎಲ್ಲ ಮುಗಿದೋಗ್ಬಿಟ್ಟಿದೆ, ಮನಸ್ಸಿಗೆ ತುಂಬ ದುಃಖ ಆಗಿದೆ ಆತನಿಗೆ. ಯಾವಾಗಲೂ ಮನುಷ್ಯ ಕಾರ್ಯ ಸಾಧನೆ ಮಾಡಿ ದುಃಖ ಆಗೋದಿಲ್ಲ, ಆತನಿಗೆ ದುಃಖ ಆಗಿದೆ. ಯಾಕೆಂದರೆ ನಾವು ತಪ್ಪು ಮಾಡಿದ್ದೇವೆ ಅಂತಕ್ಕಂಥ ಯೋಚನೆ ಬಂದಿದೆ. ಇಷ್ಟು ಜನ ಸೈನಿಕರನ್ನ ಬಂಧು ಬಾಂಧವರನ್ನ ಕೊಂದಿದ್ದು ಅಧರ್ಮ ಅಂತಕ್ಕಂಥ ಭಾವನೆ ಯಾಕೋ ಬರ್ತದೆ, ಅಧರ್ಮ ಅನ್ನೋ ಭಾವನೆ ಬಂದಿದೆ. ಆದ್ದರಿಂದ ಆತ ತುಂಬ ತಪ್ತನಾಗಿಬಿಟ್ಟಿದ್ದ, ತುಂಬ ವಿಚಿತ್ರ ಸ್ಥಿತಿಯಲ್ಲಿದ್ದ. ಆಗ ಆತ ಪ್ರಶ್ನೆ ಮಾಡ್ತಾರೆ, ಅಂದರೆ ಹೇಳೋರು ಮಾಡಿ ತಿಳಿದವರು. ಕೇಳ್ತಕ್ಕಂಥ ಧರ್ಮರಾಜ ಸಾಕ್ಷಾತ್ ಯಮನ ಅವತಾರ, ಮತ್ತು ಸನ್ನಿವೇಶ ಧರ್ಮರಾಜನ ಮನಸ್ಸು ತುಂಬ ಅಶಾಂತವಾಗಿಬಿಟ್ಟಿದೆ, ಶಾಂತಿ ಸಿಗಬೇಕಾಗಿದೆ. ಅದಕ್ಕೆ ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿ ಭಾಗ ಬರೋದು. ಅನುಶಾಸನ ಪರ್ವ ಮಹಾಭಾರತದ 18 ಪರ್ವಗಳಲ್ಲಿ ಒಂದು, ಅದರಲ್ಲಿ ಬರೋದು ವಿಷ್ಣು ಸಹಸ್ರನಾಮ ಸ್ತೋತ್ರ, ನೆನಪಿರಬೇಕಿದೆ. ಅದು ಸನ್ನಿವೇಶನೂ ಹಾಗೆ ಇದೆ, ಆದರೆ ಹೇಳೋರು ಕೇಳೋರು ಸನ್ನಿವೇಶ ಮೂರು ಕೂಡ ಸೇರಿದಾಗ ಅದು ನಂಬರ್ 1 ಅಂತ ಹೇಳ್ತಾರೆ. ಆ ಒಂದು ಮಿಸ್ ಆದರೂ ಕೂಡ ಕ್ವಾಲಿಟಿ ಡೌನ್ ಆಗಿಬಿಡುತ್ತೆ, 33.33% ಹೋದಾಗಲೇ. ಒಂದು ಮಿಸ್ ಆದರೂ ಇನ್ನು ಮೂರು ಇದ್ದಿದ್ರೆ 100%. ಇದಕ್ಕೊಂದು ನಾವು ಒಪ್ಪಲಿಕ್ಕೆ ಅರ್ಹವಾದಂಥ ಒಂದು ಸನ್ನಿವೇಶ ಇದೆ. ಅದಾಯಿತು. ಬಹಳ ಇಂಪಾರ್ಟೆಂಟ್ ಅಂದರೆ ಈ ಸ್ತೋತ್ರ ಹೇಳ್ತಿರ್ಬೇಕಾದ್ರೆ ಕೃಷ್ಣ ಪಕ್ಕದಲ್ಲೇ ಕೂತಿದ್ದಾನೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಕೃಷ್ಣ ಪಕ್ಕದಲ್ಲೇ ಕೂತಿದ್ದಾನೆ. ಅದ್ಮೇಲೆ ಯಾರನ್ನು ಸ್ತೋತ್ರ ಹೇಳ್ಕೊಡ್ತಿದ್ದಾರೋ ಅಲ್ಲೇ ಇದ್ದಾರೋ, ಡೈರೆಕ್ಟ್ ರಿಸೀವ್ ಮಾಡ್ತಿದ್ದಾರೆ. ಆ ಮಹತ್ವ ಇನ್ನೂ ಜಾಸ್ತಿ ಆಗೋಯ್ತು. ಸನ್ನಿಧಾನ ಅಂತೀವಲ್ಲ ಹಾಗೆ, ಸಾರಿಗ್ರಾಮದ ಸನ್ನಿಧಾನ ಇದ್ರೇನೆ ಸಿದ್ಧಿ ಜಾಸ್ತಿ ಬರುತ್ತಂತೆ. ಇನ್ನು ಸಾಕ್ಷಾತ್ ಕೃಷ್ಣ ಡೈರೆಕ್ಟ್ ಕುತ್ಕೊಂಡು ಹೇಳ್ತಿರ್ಬೇಕಾದ್ರೆ ಇನ್ನೆಷ್ಟು ಇರಬೇಕು. ಇದೊಂದು ಬಹಳ ದೊಡ್ಡ ಅಂಶ ಇದೆ. ಬ್ರಹ್ಮದೇವರ ಅಂಶ ಒಂದು ಭೀಷ್ಮರಲ್ಲಿತ್ತು ಅಂತ ಹೇಳಿದೆ. ಅದಕ್ಕಿಂತ ದೊಡ್ಡ ವಿಷಯ ಒಂದು ಹೇಳ್ತಾರೆ ಆಚಾರ್ಯರು, ಭೀಷ್ಮರು ಧರ್ಮರಾಜಾದಿಗಳಿಗೆ ಉಪದೇಶ ಮಾಡಬೇಕು ಅಂತ ಕೃಷ್ಣ ಕೇಳಿದಾಗ ಭೀಷ್ಮರು ಹೇಳ್ತಾರೆ, ನನಗೆ ಆ ಶಕ್ತಿ ಎಲ್ಲಿದೆ ಅಂತ ಹೇಳ್ತಾರೆ. ಕಾ ಶಕ್ತಿರ್ ಮಮ ದೇವೇಶ ಪಾರ್ಥಾನ್ ಬೋಧಯಿತುಂ ಪ್ರಭು, ಎಷ್ಟು ದೊಡ್ಡವರು ಪಾಂಡವರು, ಅವರಿಗೆ ಹೇಳೋ ಶಕ್ತಿ ನನಗಿಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾರೆ, ಇಲ್ಲ ನಿಮಗೆ ಧರ್ಮರಾಜ ಏನು ಪ್ರಶ್ನೆ ಕೇಳ್ತಾನಲ್ಲ ಆ ತಕ್ಷಣ ಉತ್ತರ ತಕ್ಷಣ ಹೊಳಿಲಿ ಅಂತ ವರ ಕೊಡ್ತಾರೆ ಅವರಿಗೆ. ಫಸ್ಟ್ ತಕ್ಷಣ ಉತ್ತರ ಹೊಳಿಲಿ, ಇದು ಒಂದು ಪಾಯಿಂಟ್. ಆಗಲೂ ಭೀಷ್ಮರು ಯೋಚನೆ ಮಾಡ್ತಾರೆ, ಕೃಷ್ಣ ನನಗೆ ಇನ್ನೂ ಭಯ ಆಗತ್ತೆ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ,
ಧರ್ಮರಾಜ ಕೇಳ್ತಾನೆ ಉತ್ತರ ಕೊಡೋದು ಕಷ್ಟ. ಒಂದು ನೀರು ಕೂತಿದ್ದಿಲ್ಲ ಪಕ್ಕದಲ್ಲಿ, ಹೇಗೆ ಮಾತಾಡೋದು ಅಂತ ಹೇಳಿರ್ತಾರೆ. ಮೇಟ್ರ್ ಪಕ್ಕದಲ್ಲಿ ಹೋದ ಹುಡುಗರು ಮಾತಾಡಕ್ಕೆ ಬರೋದಿಲ್ಲ, ಇಲ್ಲದ ಜೋರು ಮಾತಾಡ್ತಿರ್ತಾರೆ, ಗಲಾಟೆ ಒದರ್ತಿರ್ತಾರೆ, ಬಂದಷ್ಟು ಸೈಲೆಂಟ್ ಆಗಿಬಿಡ್ತಾರೆ. ಕೆಲವರು ಅದು ಆಗೋದಿಲ್ಲ, ವಿಚಾರ ಬೇರೆ. ಆದರೆ ಕೆಲವರು ಸಾಮಾನ್ಯವಾಗಿ ಡಿಸೆನ್ಸಿ ಇರ್ತದೆ. ನಿನ್ನ ಮುಂದೆ ಮಾತಾಡೋ ಶಕ್ತಿ ನನಗಿಲ್ಲ, ನಿನ್ನ ಮುಂದೆ ಯಾರು ಮಾತಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಅದು. ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಭೀಷ್ಮರ ಯೋಚನೆ ಮಾಡಬೇಡಿ, ನಿಮ್ಮೊಳಗೆ ನಾನೇ ಪ್ರವೇಶ ಮಾಡಿ ಮಾತಾಡ್ತೇನೆ, ಇದು ಫೈನಲ್. ಅಂದರೆ ಹೆಸರು ಏನಿದು? ಭೀಷ್ಮರ ಬಾಯಿಂದ ಬಂತು. ನೀವು ಮಾತಾಡ್ತಿರೋದು ಯಾರು ಅಂತ ಕೇಳಿದರೆ ಸಾಕ್ಷಾತ್ ಕೃಷ್ಣ ಮಾತಾಡ್ತಾರೆ. ಕೃಷ್ಣನೇ ಹೇಳಿಕೊಟ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರ ಇವೆಲ್ಲ ಅನಾಲಿಸಿಸ್ ಯಾರೂ ಮಾಡಿಲ್ಲ. ಮಧ್ವಾಜನೆಲ್ಲ ಮಾಡಿ ಯಾತ ಗ್ರೇಟ್ ಅನ್ನೋದನ್ನು ಹೇಳ್ತಾರೆ. ಯಾವುದು ಭಾರಿ ದೊಡ್ಡದಿದೆ, ಒಂದು ಎಷ್ಟೋ ದಿನ ಹೇಳಿದೆ, ಒಂದೇ ಔಷಧಿ ಇರುತ್ತೆ, ಒಂದು ನೋಡಿದರೆ 100 ರೂಪಾಯಿ, 1000 ರೂಪಾಯಿ ಅಂದರೆ ಯಾತಕ್ಕೆ ಅಂದರೆ ಇದು ಗೋಲ್ಡ್ ಮಿಕ್ಸ್ ಮಾಡಿದ್ದೀವಿ ಅಂತಾನೆ. ತಕ್ಷಣ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಅಂದರೆ ನೋಡೋದಕ್ಕೂ ಸೈಜ್ ಎಲ್ಲ ಒಂದೇ ಇರುತ್ತೆ, ಆದರೆ ಅದು ಒಳಗೆ ಇಂಗ್ರೀಡಿಯೆಂಟ್ಸ್ ನೋಡಿದ ತಕ್ಷಣ ಅದರ ವ್ಯಾಲ್ಯೂ ಹೇಗೆ ಜಾಸ್ತಿ ಆಗ್ತದೋ. ವಿಷ್ಣು ಸಹಸ್ರನಾಮದ ಗ್ರೇಟ್ನೆಸ್ ಬರೋಕ್ಕೆ ಇದೆಲ್ಲ ಕಾರಣ ಇರೋದ್ರಿಂದ ತುಂಬ ಶ್ರೇಷ್ಠವಾದಂಥ ಸ್ತೋತ್ರ ಇದು. ಪಾರ್ಟಿ ಇನ್ನು ಪ್ರಶ್ನೆ ಕೂಡ ಏನಂತ ಕೇಳ್ತಾನೆ ಧರ್ಮರಾಜ. ಧರ್ಮರಾಜನ ಪ್ರಶ್ನೆಗಳು ನೀವು ಅನೇಕರು ಗಮನಿಸಿರಬೇಕು. ವಿಷ್ಣು ಸಹಸ್ರನಾಮ ಸ್ತೋತ್ರದಂತೆ ಶಿವಸಹಸ್ರನಾಮ ಸ್ತೋತ್ರ ಕೂಡ ಮಹಾಭಾರತದಲ್ಲೇ ಬರುತ್ತೆ, ಅನುಶಾಸನ ಪರ್ವದಲ್ಲೇ ಬರುತ್ತೆ. ಅಲ್ಲಿ ಪ್ರಶ್ನೆ ಕೇಳೋ ರೀತಿ ಸೀರಿಯಸ್ ಆಗಿರೋ ಪ್ರಶ್ನೆಯಲ್ಲ, ಸಾಮಾನ್ಯವಾಗಿ ಕೇಳ್ತಾರೆ. ಅದೆಲ್ಲ ಕೇಳಿದ ಮೇಲೆ ಈ ಮಾತು ಪ್ರಶ್ನೆ ಕೇಳ್ತಾರೆ. ವಿಷ್ಣು ಶಿವಸಹಸ್ರನಾಮ ಸ್ತೋತ್ರ ಆಯಿತು ಅನೇಕ ಎಲ್ಲ ಕೇಳಿಬಿಡ್ತಾನೆ ಧರ್ಮರಾಜ. ಕೊನೆಯಾಗಿ ಪ್ರಶ್ನೆ ಕೇಳ್ತಾನೆ, ಅದು ಇಂಪಾರ್ಟೆಂಟ್. ಅದಕ್ಕೆ ಒಂದು ಮಾತಿದೆ, ಅಂತೇ ಸಿದ್ಧಸ್ತು ಸಿದ್ಧಾಂತ. ಯಾವ್ದಾದ್ರು ಪುಸ್ತಕ ಒಂದು ಥೀಸಿಸ್ ಓದಬೇಕಾದ್ರೆ ಎಪಿಲಾಗು ಆಮೇಲೆ ಪ್ರೊಲಾಗ್, ಫಸ್ಟ್ ಪ್ರೊಲಾಗ್ ಅಂತ ಇಂಟ್ರೊಡಕ್ಷನ್, ಎಪಿಲಾಗ್ ಕನ್ಕ್ಲೂಷನ್. ಕನ್ಕ್ಲೂಷನ್ ಎಂಟೈರ್ ಏನ್ ಮಾಡಿರ್ತಾರೆ ಹೇಳ್ತಾರ, ಇದು ಕೊನೆಗೆ ಬಂದಿರೋ ಮಾತು. ಆ ಧರ್ಮ ಏನು ಪ್ರಶ್ನೆ ಕೇಳ್ತಾನೆ ಅದನ್ನು ಓದಿರ್ತೀರಿ ನೀವು, ಗಮನಿಸಿದರೆ ಎಷ್ಟು ಸುಲಭ ಆಗಿರುತ್ತೆ, ಅದ್ರ ಇಂಪ್ಯಾಕ್ಟ್ ಎಷ್ಟು ಜೋರು ಇರುತ್ತೆ ಅಂತ ಹೇಳೋದಕ್ಕೋಸ್ಕರ ಇದೆಲ್ಲ ಮಧ್ವಾಚಾರ್ಯ ಅನಲೈಸ್ ಮಾಡಿದ ರೀತಿ ಇದು. ಆತ ಕೇಳ್ತಾನೆ, ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವ ಅಭ್ಯಭಾಷತ. ಎಲ್ಲ ಧರ್ಮನೂ ಕೇಳಿಬಿಟ್ಟಿದ್ದಾನೆ, ಈಗ ಮತ್ತೆ ಕೇಳ್ತಾನೆ. ಸೊ ಒಂದು ರೀತಿ ಅದು ಎಸೆನ್ಸ್ ಹೇಳಿ ಅಂತ ಕೇಳ್ತಾನೆ. ಇದು ಮುಖ್ಯ ಇದೆ. ರಿವಿಷನ್ ಕ್ಲಾಸಸ್ ತಡೆಯುತ್ತೆ, ಪಾಠ ಎಲ್ಲ ಮುಗಿದ ಮೇಲೆ ಅವಾಗ ಎಲ್ಲ ಪಾಠ ಮಾಡಕ್ಕೆ ಹೋಗೋದಿಲ್ಲ, ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಹೋಗ್ತಾರೆ. ಇದು ಮೊದಲನೇದು, ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವ ಅಭ್ಯಭಾಷತ. ಈ ಸ್ಟೇಜಲ್ಲಿ ಮಾತಾಡ್ತಾನೆ. ಅದು ಕೇಳಿದ್ದೇನಂತ ಕೇಳ್ತಾನೆ, ಕಿಮೇಕಂ ದೈವತಂ ಲೋಕೆ. ಮೊದಲನೇದು, ಇಡೀ ಜಗತ್ತಿನೊಳಗೆ ಏಕಂ ದೈವತಂ, ಸರ್ವೋತ್ತಮ ದೇವತೆ ಯಾರು? ಫಸ್ಟ್. ಆಮೇಲೆ ಕಿಮ್ಮಾತು ಏಕಂ ಪರಾಯಣಂ, ಪ್ರತಿಯೊಬ್ಬರಿಗೂ ಕೂಡ ಪರಾಯಣ ಅಂದ್ರೇನು? ರಕ್ಷಣೆಗೆ ನೆಲೆ, ಫೈನಲ್ ರಿಸಲ್ಟ್ ಯಾವುದು ಪ್ರತಿಯೊಬ್ಬರಿಗೂ ಕೂಡ? ಅದು ಎರಡನೇದು. ಸ್ತುವಂತ ಕಂ ಕಮರ್ಚಂತಹ, ಯಾರನ್ನು ಸ್ತೋತ್ರ ಮಾಡಿದರೆ, ಯಾರನ್ನು ಪೂಜೆ ಮಾಡಿದರೆ ಪ್ರಾಪ್ತವ್ಯರು ಮಾನವಾಶುಭಂ, ಮನುಷ್ಯನಿಗೆ ಶುಭವಾಗುತ್ತೆ. ಎಷ್ಟು ಪ್ರಶ್ನೆ ಎಷ್ಟು ಕ್ಲಿಯರ್ ಇದೆ ಲೆಕ್ಕ ಹಾಕ್ತದೆ ನಮಗೆ. ಕೊನೆಗೆ ಎಲ್ಲ ಕೇಳಿ ಒಂದು ಹೇಳಿಬಿಡಿ ಸಾಕು ಅಂತಾರಲ್ಲ ಆತ. ನೀವು ಅಂಗಡಿಗಳೇ ಕನ್ಫ್ಯೂಷನ್ ಆಗಿಬಿಡುತ್ತೆ, 100 ತೋರಿಸ್ಬಿಡ್ತಾನೆ. ಬರೀ ಯಾವ್ದು ಬೆಸ್ಟ್ ಬರ ಅಂತ ನಾವೇ ಕೇಳಿಬಿಡ್ತೇವೆ. ತುಂಬಾ ಸೆಲೆಕ್ಟ್ ಮಾಡಿ ಟೈಮು ನಮಗೆ ಇರೋದಿಲ್ಲ, ಗೊತ್ತೂ ಆಗೋದಿಲ್ಲ, ನೀನೇ ಹೇಳು ಬೆಸ್ಟ್ ಯಾವುದು ಅಂತ ಕೇಳುತ್ತೆ. ಇತರ ನೀವು ಹೇಳಿದ್ದೀರಿ ಈಗ, ಕಿಮೇಕಂ ದೈವತಂ ಲೋಕೆ ಕಿಂವಾ ಪೇಕಂ ಪರಾಯಣಂ ಕಮ ಸುವಂತಃ ಕಂ ಕಮರ್ಚಂತಹ ಪ್ರಾಪ್ತಯುಃ ಮಾನವಾಶುಭಂ, ಯಾರನ್ನು ಸ್ತೋತ್ರ ಮಾಡಿದರೆ, ಯಾರನ್ನು ಪೂಜೆ ಮಾಡಿದರೆ ಮನುಷ್ಯರಿಗೆ ಶುಭ ಆಗುತ್ತೆ, ಮಂಗಳವಾಗುತ್ತೆ, ಅದು ನನಗೆ ಹೇಳಿ ಮೊದಲನೇ ಪ್ರಶ್ನೆ. ಆಮೇಲೆ ಕೋಧರ್ಮ ಸರ್ವಧರ್ಮಾಣ ಭವತಃ ಪರಮೋಮತಃ, ಧರ್ಮಧರ್ಮಾಣ ಕಹಾ ಧರ್ಮ ಭವತಃ ಪರಮಃ ಮತಃ, ಇಷ್ಟು ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಅಂತ ನಿಮ್ಮ ಅಭಿಪ್ರಾಯ ಕೆಲವರು ಹೇಳ್ತಾರೆ. ಅದು ಇದನ್ನು ತೋರಿಸ ಅದನ್ನು ತೋರಿಸ್ಬಿಡ್ತಾರೆ, ಅಕಾರ್ಡಿಂಗ್ ಟು ಯು ಯಾವುದು ಬೆಸ್ಟ್ ಅಂತ ಕೇಳ್ತಾರೆ. ಅವಾಗ ಕಮಿಟ್ಮೆಂಟ್ ಅವರಿಗೆ ಹೇಳೋದು ಕಮಿಟ್ಮೆಂಟ್ ಆಗ ಸುಮ್ಮನೆ ಆಮೇಲೆ ಹೇಳ್ತಾನೆ ಅವನೇನು ತೊಗೊಂಡೋಗ್ಬಿಟ್ಟಿರ್ತಾನೆ ಚೆನ್ನಾಗಿಲ್ಲ ಅಂತಾನೆ, ಮತ್ತೆ ನೀವು ಕೇಳಿದ್ರೆ ಕೊಟ್ಟೆ ಅಂದ್ಬಿಡ್ತಾನೆ ಅಷ್ಟೇ. ಇವನೇ ಕೇಳಿಕೊಟ್ಟಾಗ ಅವನ ಜವಾಬ್ದಾರಿ ಇರ್ತವನು, ನಾವೇ ಕೇಳಿ ತಗೊಂಡಾಗ ಜವಾಬ್ದಾರಿ ಕಡಿಮೆ, ಅವನೇ ಕೇಳಿಕೊಟ್ಟಾಗ ಜವಾಬ್ದಾರಿ ಅವನೇ ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ಅದಕ್ಕೆ ನಿಮ್ಮ ಭವತ ಪರಮೋಮತಃ, ನಿಮ್ಮ ಅಭಿಪ್ರಾಯದಲ್ಲಿ ಯಾವುದು ಅತಿ ಶ್ರೇಷ್ಠವಾದ ಧರ್ಮ ಹೇಳಿ ನನಗೆ. ಆಮೇಲೆ ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್, ಇದು ಫೈನಲ್. ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್, ಜನ್ಮ ಸಂಸಾರ ಬಂಧನ, ಮೂರು ಪದ ಇದೆ. ಜನ್ಮ ಅಂದ್ರೆ ಹುಟ್ಟು, ಸಂಸಾರ ಅಂದ್ರೆ ಅವಿರತಕ್ಕಂಥ ಸಂಸಾರ, ಬಂಧನ ಅಂದ್ರೆ ಎಂಟೈರ್ ನಮ್ಮ ಒಂದು ಮಾಡಿರ್ತಕ್ಕಂಥ ಎಲ್ಲ ಹಿಂದಿನ ಮುಂದಿನ ಎಲ್ಲ ಕರ್ಮಗಳ ಬಂಧನ. ಜನ್ಮ ಸಂಸಾರ ಬಂಧನ, ಎರಡರ್ಥ ಅದಕ್ಕೆ. ಜನ್ಮವೆಂಬ ಸಂಸಾರದ ಬಂಧನ ಅದೇನೆ, ಅಥವಾ ಜನ್ಮ ಮೊದಲಾದ ಸಂಸಾರದ ಬಂಧನ. ಇದು ಬಿಡುಗಡೆ ಆಗಬೇಕು, ಮುಚ್ಚೇತೆ ಏನು ಮಾಡಿದ್ರೆ ಬಿಡುಗಡೆ ಆಗುತ್ತೆ? ಇದು ಇಷ್ಟು ಪ್ರಶ್ನೆಗಳಿದೆ. ಕೇಳ್ತಿರೋ ವ್ಯಕ್ತಿ ಯಮದೇವರು, ಉಳಿದೋರಿಗೆ ಬಂಧನ ಮಾಡೋ ಶಕ್ತಿ ಇರೋ ನರಕದ ಅಧಿಪತಿಯವರು, ಅವರು ಕೇಳ್ತಾರೆ ಎಲ್ಲ ಬಂಧನದ ಬಿಡುಗಡೆ ಆಗಲಿ ಏನು ಜಪ ಮಾಡಬೇಕು? ಜಪದ ಪ್ರಶ್ನೆ ಬಂದಿದೆ. ಅದು ಬೇರೆ ಮಂತ್ರ ಸ್ತೋತ್ರಗಳನ್ನ ಹೇಳ್ತಾರೆ, ಜಪವನ್ನಾಗಿ ಮಾಡೋದು ಭಾರಿ ಕಡಿಮೆ. ವಿಷ್ಣು ಸಹಸ್ರನಾಮ ಜಪಕ್ಕೂ ವಿಹಿತವಾದಂಥ ಒಂದು ಸ್ತೋತ್ರ. ಇಷ್ಟೆಲ್ಲ ಅರ್ಥ ಆಯಿತು. ಒಟ್ಟು ಏನು ಕೇಳಿದಾತ? ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ತೇಕಂ ಪರಾಯಣಂ ಸುವಂತ ಕಂ ಕಮರ್ಚ್ಯಂತ ಪ್ರಾಪ್ನುಯು ಮಾನವ ಶುಭಂ ಕೋಧರ್ಮ ಸರ್ವಧರ್ಮಾಂ ಭವತಃ ಪರಮೋಮತಃ ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನ. ಈ ಪ್ರಶ್ನೆ ಸಾಮಾನ್ಯವಾಗಿ ಮನುಷ್ಯ ತುಂಬ ಆಸಕ್ತಿ ಇತ್ತವನು ಕೇಳಬೇಕಾದ ಪ್ರಶ್ನೆಗಳು ಧರ್ಮದ ಅದನ್ನು ಕೇಳ್ತಾ ಅದಕ್ಕೆ ಉತ್ತರ ಬಂದು ವಿಷ್ಣು ಸಹಸ್ರನಾಮ ಅಂದಮೇಲೆ ಹೈಯೆಸ್ಟ್ ಅಂತ ಆಯ್ತಲ್ಲ. ಈ ಪ್ರಶ್ನೆ ಕ್ವಾಲಿಟಿ ನೋಡಿದ ಮೇಲೆ ಉತ್ತರ ಹೇಗಿರುತ್ತೆ ಎಂಬುದು ಗೊತ್ತಾಗುತ್ತೆ. ಮತ್ತೆ ಹೇಳ್ತಾರೆ, ಆಗ ಉತ್ತರ ಕೊಡ್ತಾರೆ, ಸಕ್ತ ಉತ್ತರ ಕೊಟ್ಬಿಡ್ತಾರೆ. ಯೋಚನೆ ಮಾಡಿ ಕನ್ಫ್ಯೂಸ್ ಯಾವುದಿಲ್ಲೇ ಇಲ್ಲ. ಜಗತ್ಪ್ರಭಂ ದೇವದೇವಂ ಅನಂತಂ ಪುರುಷೋತ್ತಮಂ ಕಿಮೇಕಂ ದೈವತಂ ಲೋಕೆ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ, ಜಗತ್ತಿನ ಸ್ವಾಮಿ. ಒಂದೊಂದಕ್ಕೆ ನಿಮ್ಮ ಚೀಫ್ ಮಿನಿಸ್ಟರ್ ಅಂದ್ರೆ ಅರ್ಥ ಆಗುತ್ತೆ, ರಾಜ್ಯದ ಸ್ವಾಮಿಯವ. ಪ್ರೈಮ್ ಮಿನಿಸ್ಟರ್ ಅಂದ್ರೆ ದೇಶದ ಸ್ವಾಮಿ. ಇವತ್ತು ಪರಮಾತ್ಮ ಅಂತ ಹೇಳಿದ್ರೆ ವಿಶ್ವದ ಸ್ವಾಮಿಯವ. ಮತ್ತೆ ಇವರೆಲ್ಲ ಚೇಂಜ್ ಆಗ್ತಿರ್ತಾರೆ. ಪರಮಾತ್ಮ ಎಂದು ಕಿಮೇಕಂ ಅಷ್ಟೇ ಮುಂದೆ ಬರುತ್ತೆ. ಏಕೋ ನೈಕಃ ಸವಃ ಕಿಂ ಎತ್ತತ್ ಪದ ಮನೋತ್ತಮಂ. ಏಕಃ ಎಲ್ಲರೂ ಚೇಂಜ್ ಆಗ್ತಾರೆ, ದೇವರು ಮತ್ತೆ ಎಂದು ಚೇಂಜ್ ಆಗೋದೇ ಇಲ್ಲ. ಮತ್ತು ಕಟ್ಟಡ ಚೇಂಜ್ ಆಗುತ್ತೆ, ಆಕಾಶದ ಚೇಂಜ್ ಆದ್ರೆ ಗತಿ ಏನಾಗ್ಬೇಕು? ಈ ಸ್ಪೇಸ್ ಹಾಗೆ ಇರುತ್ತೆ, ಸ್ಪೇಸ್ ಚೇಂಜ್ ಆಗೋದಿಲ್ಲ. ಇದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ದೇವರು ಎಂದೂ ಚೇಂಜ್ ಆಗೋದಿಲ್ಲ. ಆಗ ನಮಗೆ ಅರ್ಥ ಆಗುತ್ತೆ, ಇವತ್ತು ಚೇಂಜ್ ಆಗೋ ವ್ಯಕ್ತಿನ ಕೇಳಕ್ಕೆ ಹೋಗೋದಿಲ್ಲ. ಯಾವುದೋ ಕಂಪನಿಯಲ್ಲಿ ಕೆಲಸ ಒಂದು ಸೀಟ್ ಟ್ರೈ ಮಾಡ್ತಿರ್ತಾನೆ, ಸೆಲೆಕ್ಷನ್ ಆಗಬೇಕಾಗಿರುತ್ತೆ, ಯಾರು ದುಡ್ಡು ಕೇಳ್ತಾರೆ ಕೊಟ್ಬಿಡ್ತಾನೆ ಅವನಿಗೆ, ನೆಕ್ಸ್ಟ್ ಡೇ ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ಎಷ್ಟು ಬಜೆಟ್ ಆಗುತ್ತೆ ಬರ್ತದೆ, ದುಡ್ಡು ಹೋಯ್ತು ಕೆಲಸ ನಿಂತೋಯ್ತು. ಗಟ್ಟಿ ಮಾಡ್ಕೋತಾನೆ ಫಸ್ಟ್, ಅದು ಇರ್ತಾನಲ್ಲ ನೋಡ್ಕೋತಾನೆ ಫಸ್ಟ್. ಇವತ್ತು ವಿಷ್ಣು ಯಾತಕ್ಕೆ ಸೇಫೆಸ್ಟ್ ಅಂತ ಕೇಳಿದರೆ ಚೇಂಜ್ ಆಗೋದಲ್ಲಿ ಯಾವಾಗಲೂ ಒಬ್ಬನೇ ಇರ್ತಾನೆ ವಿಷ್ಣು. ಉಳಿದ ದೇವತೆಗಳು ಚೇಂಜ್, ಬ್ರಹ್ಮದೇವರಿಂದ ಎಲ್ಲರೂ ಚೇಂಜ್ ಆಗೋರೇನೆ, ಲಕ್ಷ್ಮಿ ಚೇಂಜ್ ಆಗಲ್ಲ, ಲಕ್ಷ್ಮೀನಾರಾಯಣ ಇಬ್ಬರೇನೆ ಬದಲಾಗದೇ ಇರೋರು. ಇದು ಹೊಸ ವಿಷಯ, ಇನ್ನು ಗೊತ್ತಾಗಿಬಿಟ್ಟು ಹರಿಸರ್ವತ್ವತ್ವಕ್ಕೆ ಅರ್ಥ. ಸರ್ವತ್ವ ಸುಮ್ಮನೆ ಕೂಗೋದು ಕಿರಿಚದ ಅಲ್ಲ, ಅದು ಫ್ಯಾಕ್ಟ್. ಮತ್ತು ಆಕಾಶ ಅನ್ನೋದು ಹೇಗೆ ನೆವರ್ ಚೇಂಜಿಂಗೋ, ದೇವರು ಎಂದೂ ಬದಲಾಗೋದಿಲ್ಲ. ಅಂಥ ಪ್ರಶ್ನೆ ಧರ್ಮರಾಜನ ಬೇಕಾಗಿತ್ತೆ, ಅಂಥ ಉತ್ತರ ಬೇಕಾಗಿತ್ತು. ಅದಕ್ಕೆ ಜಗತ್ಪ್ರಭಂ ದೇವದೇವಂ ಅನಂತಂ ಪುರುಷೋತ್ತಮಂ, ಇದು ಒಂದು ಭಾಗ. ವಿಷ್ಣು ಕಿಮೇಕಂ ದೈವತಂ ಲೋಕೆ ಉತ್ತರ. ಮತ್ತೇನು ಜಪ ಮಾಡೋಕೆ, ಏನು ಸ್ತೋತ್ರ ಮಾಡಬೇಕು ಅಂದರೆ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತ. ಅವನು ಆರಾಧನೆ ಮಾಡಬೇಕಾದ್ರೆ ಸಾವಿರ ನಾಮ ಹೇಳಬೇಕು. ಸಾವಿರ ಇದೇ ವಿಷ್ಣು ಸಹಸ್ರನಾಮ ಅಂದರೆ ಪ್ರಿಸ್ಕ್ರೈಬ್ಡ್ ಗಾಡ್ ದೇವರು, ಪ್ರಿಸ್ಕ್ರೈಬ್ಡ್ ಮಂತ್ರ ಇದೆ, ಪ್ರಿಸ್ಕ್ರೈಬ್ಡ್ ಮಂತ್ರ ವಿಷ್ಣು ಸಹಸ್ರನಾಮ. ಅದಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಮಹತ್ವ ಬಂದಿದೆ. ಸತತೋತ್ಥಿತ, ಸತತ ಉತ್ಥಿತ ಅಂಬೋದಕ್ಕೆ ಯಾವಾಗ ಅಲರ್ಟ್ ಆಗಿ ಹೇಳಬೇಕು, ಎಚ್ಚರದಿಂದ ಹೇಳಬೇಕು ಅಂತ ಹೇಳ್ತಾರೆ. ಎಚ್ಚರದಿಂದ ಹೇಳಬೇಕೇ ಹೊರತು ಎಲ್ಲ ಆಬ್ಸೆಂಟ್ಮೈಂಡೆಡ್ ಆಗಿ ಹೇಳಬಾರ್ದು, ಅಟೆಂಟಿವ್ ಆಗಿರಬೇಕು. ಹೇಳಬೇಕಾದ್ರೆ ನಾವು ಯಾರು ಸ್ತೋತ್ರ ಮಾಡ್ತೇವೆ, ಪದಗಳಿಗೆ ಅರ್ಥ ಏನು, ಆದಷ್ಟು ಗಮನ ಕೊಟ್ಟು ಹೇಳಿದರೆ ಒಳ್ಳೆ ಸಿದ್ಧಿ ಬರುತ್ತೆ. ತಮೇವ ಚರ್ಚೆಯನ್ನು ಯಾರು ಪೂಜೆ ಮಾಡಬೇಕು ಅಂತ ಕೇಳಿದ್ನಲ್ಲ, ತಮೇವ ಚರ್ಚೆಯನ್ನು ನಿತ್ಯಂ ದೇವರು ಅವನು ಜಪ ವಿಷ್ಣು ಸಹಸ್ರನಾಮ ಪೂಜೆ ಅವನು ಪೂಜೆನೆ ಮಾಡಬೇಕು. ಅದಕ್ಕೆ ಸಾಲಿಗ್ರಾಮ ಪೂಜೆ ಭಾಳ ಶ್ರೇಷ್ಠ ಆಯಿತು. ಸಾಲಿಗ್ರಾಮದಲ್ಲಿರೋರು ಯಾರು? ವಿಷ್ಣುವೆ. ಎಲ್ಲ ಸಾಲಿಗ್ರಾಮ ವಿಷ್ಣುವಿನ ಸನ್ನಿಧಾನ. ಆದ್ದರಿಂದಾಗಿಯೇ ತಮೇವ ಚರ್ಚೆಯನ್ ನಿತ್ಯಂ ಅಕೇಶನಲ್ಲಿ ಪೂಜೆ ಮಾಡಲು ಉಪಯೋಗ ಇಲ್ಲ. ನಿತ್ಯಂ ನಿತ್ಯದಲ್ಲಿ ಅಕೇಶನಲ್ಲಿ ಉಸಿರಾಡ್ತಾರೆ ಅಂದರೆ ಸತ್ತೋಗಿದ್ದಾನೆ ಅಂತ ಅರ್ಥ. ಕಂಟು ಉಸಿರ ಅನ್ಇಂಟರಪ್ಟೆಡ್ ಆಗಿರಬೇಕು, ಸ್ವಲ್ಪ ಇದಾಗ್ತಿರಲಿಕ್ಕೆ ಒದ್ದಾಡ್ಬಿಡ್ತಾನೆ ಮನುಷ್ಯ ಆಗಲೇ. ಅದಕ್ಕೆ ನಿತ್ಯಂ ನಿತ್ಯದಲ್ಲೂ ಪೂಜೆ ಮಾಡಬೇಕು. ಮತ್ತು ಭಕ್ತಿ ಇರಬೇಕು, ಭಕ್ತಿಯ ಪುರುಷ ಮವ್ಯಯಂ. ಎಷ್ಟೋ ಜನ ವಿಷ್ಣು ಸಹಸ್ರನಾಮ ಹೇಳಿದರೂ ಕೂಡ ಫಲ ಬಂದಿರೋದಿಲ್ಲ, ಅದಕ್ಕೆ ಭಕ್ತಿ ಇರೋದಿಲ್ಲ ಅವರಲ್ಲಿ. ಭಕ್ತಿ ಇಲ್ಲದೆ ಹೋದರೆ ಅದೆಂದೂ ಕೂಡ ಸಿದ್ಧಿಗೆ ಬರೋದಿಲ್ಲ. ಭಕ್ತಿ ಎಂಬುದು ಅತ್ಯಂತ ಶ್ರೇಷ್ಠವಾದ ಸಾಧನ. ಮತ್ತೆ ಧ್ಯಾಯನ್ ಸ್ತುವನ್ ನಮಸ್ಯಮಿಶ್ಚ, ಧ್ಯಾಯನ್ ಸ್ತುವನ್ ನಮಸ್ಯಮಿಶ್ಚ. ಧ್ಯಾಯನ್ ಧ್ಯಾನ ಮಾಡಬೇಕು, ಸ್ತುವನ್ ಸ್ತೋತ್ರ ಮಾಡಬೇಕು, ನಮಸ್ಯನ್ ನಮಸ್ಕಾರ ಮಾಡಬೇಕು. ಮೂರು, ಧ್ಯಾಯನ್ ಸ್ತುವನ್ ನಮಸ್ಯಮಿಶ್ಚ ಯಜಮಾನ ತಮೇವಚ. ಯಜಮಾನ ಅಂದ್ರೆ ಯಜ್ಞ ಮಾಡಬೇಕು. ಯಜ್ಞದ ದೇವತೆಯೂ ವಿಷ್ಣುವೆ, ನಮಸ್ಕಾರಕರ್ಹನೂ ಅವನೇ, ಸ್ತೋತ್ರಕರ್ಹನೂ ಅವನೇನೆ, ಜಪಕರ್ಹನೂ ಅವನೇನೆ ಅಂತ ವಿಷ್ಣುವನ್ನು ಆರಾಧನೆ ಮಾಡಿದರೆ ಅವನು ಯಾರು ಪರಿಚಯ ಮಾಡಿಕೊಡ್ತಾರೆ? ಆನಾದೇನೆ ನಮ್ಮ ವಿಷ್ಣು ಸರ್ವಲೋಕ ಮಹೇಶ್ವರಂ ಅಂತ ವರ್ಣನೆ ಮಾಡ್ತಾ ಸರ್ವಾಧ್ಯಕ್ಷ ಲೋಕಾಧ್ಯಕ್ಷ ಎಲ್ಲರೂ ಆಗಿಬಿಟ್ಟಿದ್ದಾನೆ ವಿಷ್ಣು, ಅವನು ಸ್ತೋತ್ರ ಮಾಡಬೇಕು. ಅದು ಮೇನ್ ಅಷ್ಟು ಸಾಕು. ಮುಂದೆ ಹೇಳ್ತಾರೆ, ಪವಿತ್ರಾನಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಅತ್ಯಂತ ಶುದ್ಧಕ್ಕೂ ಶುದ್ಧ ಅವನೇನೆ. ಗಂಗಾ ನದಿ ಬಹಳ ಪವಿತ್ರ, ನಮಗೆ ಗೊತ್ತು. ಗಂಗಾ ನದಿ ಪವಿತ್ರ ಯಾತಕ್ಕಾಯ್ತು ಅಂದರೆ ಪಾದ ತೊಡೆದು ಪವಿತ್ರ ಆಯಿತು. ಸೊ ಪವಿತ್ರಾಣಾಂ ಪವಿತ್ರಂ, ಪವಿತ್ರಗಳಲ್ಲಿ ಪ್ಯೂರಲ್ಲಿ ಪ್ಯೂರ್, ಪ್ಯೂರೆಸ್ಟ್ ಅಂದರೆ ಪೌರೊಬ್ಬನೇನೆ ಪರಮಾತ್ಮ ಪ್ಯೂರೆಸ್ಟ್ ಆಗಿದ್ದಾನೆ. ಅದಕ್ಕೆ ಈ ನಮಗೆ ಅರ್ಥ ಆಗುತ್ತೆ, ಯಾತಕ್ಕೆ ಮಡಿ ಮೇಲಿಗೆ ಬೇಕು ಅಂದರೆ ಪರಮಾತ್ಮ ಪ್ಯೂರ್ ಆದ್ದರಿಂದ ಇಂಪ್ಯೂರ್ ಆಗೋರು ಒಳಗೆ ಬಿಡೋಕ್ಕಾಗೋದಿಲ್ಲ. ಈ ಆಸ್ಪತ್ರೆಗಳೇ ಬಿಡೋದಿಲ್ಲ ಇಂಪ್ಯೂರ್ ಆಗಿ ಹೋಗಿಬಿಟ್ರೆ, ಶುದ್ಧರಾಗಿ ಬಂದು ಉಳಿದು ಕೊಳಕಿದ್ರೆ ಎಂಟ್ರಿ ಕೊಡೋದಿಲ್ಲ. ರೋಗಿಗಳು ನಿಮ್ಮಿಂದ ರೋಗಿ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅತ್ಯಂತ ಪ್ಯೂರ್ ಅಂದರೆ ಭಗವಂತನ. ಆದ್ದರಿಂದ ಅವನ ಆರಾಧನೆ ಮಾಡ್ತೇವೆ. ಆದ್ದರಿಂದ ಸರಿಯಾದ ಬದುಕಿರಬೇಕು. ದೇವರು ಎಂದೂ ಮೋಸ ಮೆಚ್ಚೋದಿಲ್ಲ, ಮೋಸ ಮಾಡಬಾರ್ದು. ಸುಳ್ಳು ಮೆಚ್ಚೋದಿಲ್ಲ, ಸುಳ್ಳು ಹೇಳಬಾರ್ದು. ಕೆಟ್ಟದನ್ನು ತಿಂದರೆ ದೇವರು ಮೆಚ್ಚೋದು ಎಲ್ಲ ಕೌಂಟ್ ಆಗಿಬಿಡುತ್ತೆ. ಪ್ಯೂರೆಸ್ಟ್ ಅಂತ ಹೇಳಿದ ತಕ್ಷಣ ನಾವು ಎಷ್ಟು ಪ್ಯೂರ್ ಆದರೂ ಸಾಲದು ದೇವರ ಬಗ್ಗೆ ಅನ್ನೋ ಎಚ್ಚರವನ್ನು ಕೊಡ್ತಕ್ಕಂಥ ಮಾತು. ಮುಂದೆ ಹೇಳ್ತಾರೆ, ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಮಂಗಲಗಳಿಗಿಂತ ಮಂಗಳ, ಪವಿತ್ರಗಳಿಗಿಂತ ಪವಿತ್ರ ಇದು ವಿಷ್ಣು. ಉಳಿದ ಯಾವ ದೇವತೆಗಳಿಗೂ ವಿಷ್ಣುವಿನಷ್ಟು ಪವಿತ್ರರಲ್ಲ, ವಿಷ್ಣುವಿನಷ್ಟು ಮಂಗಲಕರರಲ್ಲ ಆದ್ರಿಂದಾಗಿನೇ ವಿಷ್ಣುವಿನ ಸ್ತೋತ್ರ ಭಾರಿ ಶ್ರೇಷ್ಠ. ಸರಿ, ಇಲ್ಲಿ ಹೆಸರುಗಳು ಬಂದಿದೆ, ಏನು ಅವ್ರ ಕೆಲ ಹೆಸರು ಏನಿದೆ ಅಂತ ಕೇಳಿದರೆ, ಬರೀ ಹೆಸರುಗಳಲ್ಲ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷಾಮಿ ಭೂತಯೆ. ಒಂದೊಂದು ಹೆಸರಿದೆಯಲ್ಲ, ಬರೀ ಹೆಸರಲ್ಲ, ಗೌಣಾನಿ ಒಂದು ಗುಣ ಹೇಳುತ್ತೆ ಅಂತ ಹೇಳ್ತಾರೆ. ಒಂದು ಬಿ ಎ ಅಂತಾರೆ ಅರ್ಥ ಇದೆ, ಎಂ ಎ ಅಂತಾರೆ ಅರ್ಥ ಇದೆ, ಐ ಎ ಎಸ್ ಅರ್ಥ ಇದೆ, ಸುಮ್ಮನೆ ಹಾಕೊಂಡಿರೋದಲ್ಲ ಅದನ್ನು, ಅದನ್ನ ಅರ್ಥ ಇದೆ. ಆ ಹೆಸರು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅದೇ ಓ ಇದು ಇಷ್ಟ ಹೀಗ ಅಂತ ಅರ್ಥ ಮಾಡ್ಕೊಂಡ ತಕ್ಷಣ. ಅದೇ ರೀತಿಯಲ್ಲಿ ಒಂದೊಂದು ಹೆಸರಿನಿಂದಲೇ ದೊಡ್ಡ ಪರಮಾತ್ಮನ ಗುಣಗಳಿವೆ. ಸಾವಿರ ಹೆಸರಿದೆ ಅಂದರೆ ಸಾವಿರ ಗುಣ ಆಯ್ತಲ್ಲ, ಪುಣ್ಯ ಯಾರು ಸಾವಿರ ಕ್ವಾಲಿಫಿಕೇಷನ್ ಹಾಕೊಂಡವ್ರು ಯಾರು ಸಿಗೋದಿಲ್ಲ ಇನ್ನು ಕೂಡ, ಇದಕ್ಕೆ ಎಕ್ಸ್ಟ್ರಾ ಎಕ್ಸಾಸ್ಟ್ ಆಗಿಬಿಟ್ಟಿರ್ತಾನೆ. ಆಗಲೇ ಇವರು ಸುಮ್ ಸುಮ್ಮನೆ ಬೇಕಾದ್ರೆ ಸಾಕೋದಿರ್ತಾರೆ, ಅವಾಗ ಅರ್ಥ ಇಲ್ಲ. ಆಕ್ಚುಲಿ ಹಾಕೊಳ್ಳೋಕೆ ಹೊರಟ್ರೆ ಎಷ್ಟಿದೆ ದೇವರ ಹೆಸರು, ಸಾವಿರ. ಇಂಥ ಸಾವಿರ ಹೆಸರುಗಳು ಕೂಡ ದೇವರ ವಿಚಿತ್ರವಾದ ಹೆಸರುಗಳು, ಒಂದೊಂದು ಆತನ ಗ್ರೇಟ್ನೆಸ್ ಅನ್ನ, ಗುಣವನ್ನ, ಒಂದು ಕ್ವಾಲಿಟಿನ, ಅಟ್ರಿಬ್ಯೂಟ್ನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಅದು ಬಹಳ ಶ್ರೇಷ್ಠವಾದಂಥ ಗುಣಗಳು. ಆಗ ನಮಗೆ ತಿಳಿ ದೇವರ ಬಗ್ಗೆ ಮಹಿಮೆ ಹೇಳುತ್ತಾ ಹೋಗ್ಬಿಟ್ಟು, ಒಂದು ವಿಶ್ವಂ ಒಂದು ಮಹಿಮೆ, ವಿಷ್ಣು ಒಂದು ಮಹಿಮೆ, ವಷಟ್ಕಾರ ಮಹಿಮೆ, ಭೂತಭವ್ಯ ಭವತ್ರಭೂ ಮಹಿಮೆ, ಪ್ರತಿಯೊಂದು ಮಹಿಮೆಗಳೇ. ಇಷ್ಟು ಮಹಿಮೆ ಇದ್ದಾಗ ದೇವರನ್ನು ಯಾರು ದೊಡ್ಡವರು ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಅವನು ಸರ್ವೋತ್ತಮ, ಸರ್ವತಂತ್ರ, ಸ್ವತಂತ್ರ, ಮನಸ್ಸಿಗೆ ಗಟ್ಟಿಯಾಗಿ ಬಿಡಬೇಕು. ಅದನ್ನು ಹೇಳ್ತೇನೆ ಕೇಳುವುದು ಶುರು ಮಾಡ್ತಾರೆ. ಇದರಲ್ಲಿ ಯಾತಕ್ಕೆ ಹೇಳಿದೆ ಅಂದರೆ, ಕೇಳಬೇಕಾದ್ರೆ ಧರ್ಮರಾಜನ ಎಷ್ಟು ಕಳಕಳಿ ಇದೆ, ಹೇಳಬೇಕಾದ್ರೆ ಭೀಷ್ಮರಿಗೆ ಎಷ್ಟು ಕಾಂಪಿಟೆನ್ಸ್ ಇದೆ. ಆ ಕಾಂಟೆಕ್ಸ್ಟ್ ಇರುತ್ತಲ್ಲ, ಕಾಂಟೆಕ್ಸ್ಟು ಅದು ಶ್ರೇಷ್ಠವಾದ ಕಾಂಟೆಕ್ಸ್ಟ್ ಆಗಿದೆ. ಆ ಪ್ರಶ್ನೆ ಕೇಳೋ ರೀತಿನೂ ಶ್ರೇಷ್ಠವಾಗಿದೆ. ಎಲ್ಲ ಸೇರಿದ್ರಿಂದ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಮಹತ್ವ ಬಂತು ಎಂಬುದು ಅಭಿಪ್ರಾಯ. ಇದು ಒಂದು ಭಾಗ ಆಯಿತು. ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣು ವಷಟ್ಕಾರ ಶುರುವಾಯಿತು. ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ನಾಥ. ಪ್ರತಿಯೊಂದು ಹೇಳಬೇಕಾದ್ರೆ ಪ್ರತಿಯೊಂದಕ್ಕೂ ಅರ್ಥ ಯೋಚನೆ ಮಾಡ್ತಾ ಹೋಗಬೇಕು. ವಿಶ್ವಂ ಪೂರ್ಣನಾಗಿದ್ದಾನೆ ದೇವರು, ಮೊದಲ ಲಕ್ಷಣ ಅಂದರೆ ಈಸ್ ಪರ್ಫೆಕ್ಟ್. ಬೇರೆ ಇಲ್ಲಿ ನೋಡಿ ಇಂಪರ್ಫೆಕ್ಟ್ ಕಾಣ್ತೀವಿ ನಾವು. ನಥಿಂಗ್ ಈಸ್ ಪರ್ಫೆಕ್ಟ್ ಇನ್ ದಿ ವರ್ಲ್ಡ್ ಎಕ್ಸೆಪ್ಟ್ ಗಾಡ್ ಅಂತ ಹೇಳಿದ. ದೇವರ ಹೊರತು ಎಲ್ಲವೂ ಅಪೂರ್ಣ. ಎಂಥ ದೊಡ್ಡ ವ್ಯಕ್ತಿನ ಬೇಕಾದ ತಗೊಳ್ಳಿ, ಅವರ ದೊಡ್ಡ ದೋಷ ಇದೆ. ಬ್ರಹ್ಮದೇವರು ಕೂಡ ಹುಟ್ಟಿ ಬಂದವರು ಮತ್ತು ಖಾಲಿ ಮಾಡೋರೇ, ಪ್ರತಿಯೊಬ್ಬರು ಕೂಡ ಇರೋದು ಹೋಗೋದು ಅಷ್ಟೇ. ಆದರೆ ದೇವರು ಮಾತ್ರ ವಿಶ್ವಂ ಪರಿಪೂರ್ಣನಾಗಿದ್ದಾನೆ. ವಿಶ್ವ ಶಬ್ದಕ್ಕೆ ಅರ್ಥ, ವಿಶ್ವ ಶಬ್ದಕ್ಕೆ ಮೊದಲ ಅರ್ಥ ಪರಿಪೂರ್ಣನಾದವನು. ವಿಶ್ವಂ ಪೂರ್ಣಮಿಹೋಚ್ಯತೆ ಆಚಾರ್ಯಕ್ಕೆ ಅರ್ಥ ಬರೀತಾರೆ. ವಿಶ್ವಂ ಪೂರ್ಣಮಿಹೋಚ್ಯತೆ, ವಿಶ್ವ ಅಂದರೆ ಪೂರ್ಣ ಅಂತ ಅರ್ಥ. ವಿಷ್ಣು ಇಲ್ಲಿದ್ದಾನೆ, ಪೂರ್ಣ ಆಗಿ ಸರ್ವತ್ರ ಇದ್ದಾನೆ. ವಿಷಗುಡ್ರು ವ್ಯಾಪ್ತವು ಅಂತ ಅದಕ್ಕೆ ಮೂಲ ಪದ, ಧಾತು ಡಿರೈವ್ ಆಗಿರೋದು. ವಿಷಗುಡ್ರು ವ್ಯಾಪ್ತವು ಅಂತ ಕರೀತಾರೆ. ವಿಷ್ಣು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಡೆ ವ್ಯಾಪ್ತ, ದೇವರಿಲ್ಲದೆ ಜಾಗವೇ ಇಲ್ಲ. ಕೆಲವು ವ್ಯಕ್ತಿನ ಒಂದೊಂದು ಕಡೆ ತೋರಿಸ್ಬೋದು ಅಷ್ಟೇ. ನಾವು ಮನೆಗಳು ಒಂದು ಕಡೆ, ಆಕಾಶನ ಎಲ್ಲಿ ಬೇಕಾದ್ರೆ ನಮ್ಮೂರಲ್ಲಿ ಆಕಾಶ ಇದೆ, ನಮ್ಮೂರಲ್ಲಿ ಇಲ್ವನೇ ಆಗಿದ್ರಿ. ಆಕಾಶ ಎಲ್ಲ ಕಡೆಗೂ ಇದೆ, ಆ ದೇವರು ಎಲ್ಲ ಕಡೆ ಇದ್ದಾನೆ. ವಿಷ್ಣು ಪಾದ ಇದು ಆಕಾಶ. ನಮಗೆಲ್ಲ ಇದನ್ನು ಕೇಳ್ತಾ ಹೋದರೆ ದೇವ್ರ ಬಗ್ಗೆ ನಮ್ಮ ದೃಷ್ಟಿಕೋನ ಚೇಂಜ್ ಆಗಿಬಿಡುತ್ತೆ. ದೇವ್ರ ಗುಡಿಯಲ್ಲಿದ್ದಾನೆ, ಒಂದೊಂದು ಚಿಕ್ಕ ರೂಪ ದೊಡ್ಡ ರೂಪದಲ್ಲಿ ಇದ್ದಾನೆ, ಬಾಗಿಲಾಕಿದ್ರೆ ಕಾಣಿಸೋದಿಲ್ಲ, ಬಾಗಿಲಾಕಿದ್ರೆ ತೆಗಿತಾನೆ. ಇವೆಲ್ಲ ಸೆಕೆಂಡರಿ, ಇವೆಲ್ಲ ನಿಜವಾಗಲೂ ದೇವರಿಲ್ಲದ ಜಾಗನೇ ಇಲ್ಲ. ದೇವರು ಪ್ರತಿಯೊಂದು ಕಡೆಯೂ ಇದ್ದಾನೆ. ದೇವರು ಇಲ್ಲ ಅಂತ ಹೇಳಿದರೆ ಅವನಿಗೆ ಅರ್ಥನೇ ಆಗಿಲ್ಲ. ಇವತ್ತು ಆಮ್ಲೇಖರಕ್ಕೆ ಇಲ್ಲಿದೆ ಅಲ್ಲಿಲ್ಲ ಅಂತ ಕೇಳಿದರೆ ನೀವು ಉಸಿರಾಡಕ್ಕೆ ಆಗ್ತಿತ್ತ? ಆಗಿದ್ರೆ ಎಲ್ಲ ಕೂತಿದ್ದಾರೆ, ಯಾರು ಕೂತು ಮಾತುಕವಾಗಿರ್ತಾರೆಲ್ಲ ಆಕ್ಸಿಜನ್ ತಗೊಂಡಿದ್ದವರೆ. ಅದೇ ಆಕ್ಸಿಜನ್ ಎಲ್ಲ ಕಡೆ ಇದ್ದರೆ ಮಾತ್ರ ಹೇಗೆ ಬದುಕಲಿಕ್ಕೆ ಸಾಧ್ಯವಾಗಿದೆಯೋ, ದೇವರು ಎಲ್ಲ ಕಡೆ ಇದ್ದಾನೆ. ಈ ಮಾತು ಬಂದಿದ್ದಕ್ಕೇನೆ ಎಷ್ಟು ಉಪಯೋಗ ಆಯಿತು ಗೊತ್ತಾ ಪ್ರಹ್ಲಾದನಿಗೆ? ಅಷ್ಟು ಹಿಂಸೆ ಕೊಟ್ಟ ಹಿರಣ್ಯಕಶಿಪು, ಇದು ಗೊತ್ತಿತ್ತು ಪ್ರಹ್ಲಾದನಿಗೆ, ಯೋಚನೆ ಮಾಡಲಿಲ್ಲ. ಎಲ್ಲ ಕಡೆ ಇದ್ದಾನೆ, ನೀನು ಆನೆ ಕಾಲಿ ತುಳಿಸ್ತಿರ್ತಾನೆ ಪರವಾಗಿಲ್ಲ, ನಾನು ದೇವರ ಸ್ತೋತ್ರ ಮಾಡ್ತೇನೆ. ಆನೆಯೊಳು ದೇವರಿದ್ದಾನೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿ ಹಸ್ತಿನಿ, ಆನೆಯಲ್ಲೇ ದೇವರಿದ್ದಾನೆ. ನಾನು ದೇವ್ರ ಪೂಜೆ ಮಾಡ್ತೇನೆ, ಆ ನಾನು ಏನು ಮಾಡುತ್ತೆ? ಏನು ಮಾಡಲೇ ಇಲ್ಲ. ಬೆಂಕಿಯಲ್ಲಿ ಹಾಕ್ತೀಯ, ಬೆಂಕಿಯಲ್ಲಿ ಯಾರಿದ್ದಾರೆ? ದೇವರಿದ್ದಾನೆ. ಯದಾದಿತ್ಯ ಕಥಂ ತೇಜ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಅಗ್ನಿಯೊಳಗೆ ದೇವರಿದ್ದಾನೆ, ನಾನು ದೇವರ ಆರಾಧನೆ ಮಾಡ್ತೇನೆ. ಅಗ್ನಿಯಲ್ಲಿ ಹಾಕ್ತೀಯ, ಅಗ್ನಿ ಏನು ಮಾಡ್ತಾರೆ? ಏನು ಮಾಡೋದೇ ಇಲ್ಲ. ಎಷ್ಟು ಸುಲಭ ಈ ಮಾತು ಅರ್ಥ ಮಾಡಿಕೊಂಡ್ರೆ, ಅಪ್ಲಿಕೇಶನ್ ಬೇರೆ, ಥೀರಿ ಬೇರೆ. ಅಪ್ಲೈ ಮಾಡಿಕೊಂಡ ಪ್ರಹ್ಲಾದ, ಅದೆಲ್ಲ ಸೇಫ್ ಆಗಿಬಿಟ್ಟ. ಏನೇ ಮಾಡಲಿ, ಕೆಳಗೆ ಬೇರೆ ಬಿಸಾಕ್ತೀಯಾ? ಇಲ್ಲಿ ದೇವರಿದ್ದಾನೆ ಬಿಡಿ, ಅಲ್ಲಿ ದೇವರಿದ್ದಾನೆ, ಮತ್ತೆ ಏನು ಮಾಡ್ತಾನೆ? ಹಾಗಿದ್ರೆ ದೇವರ ಆರಾಧನೆ ಮಾಡಿದ ಮೇಲೆ ದೇವರೆಲ್ಲ ಕಡೆ ಇದ್ದಾನೆ. ಯೋಚನೆ, ನಾವಂತೀವಿ ನಮ್ಮ ಫ್ರೆಂಡ್ ಅಲ್ಲೂ ಇದ್ದಾರೆ, ನಮ್ದು ಮನೆ ಅಲ್ಲೂ ಇದೆ, ನಮ್ಮ ಫ್ರೆಂಡ್ಸ್ ಅಲ್ಲೂ ಇದ್ದಾರೆ ಅಂತ ಇರ್ತೇನೆ. ಇವತ್ತು ನಮ್ಮ ಫ್ರೆಂಡ್ಸ್ ಯಾರು ಊರಲ್ಲಿ ಇರ್ತಾರೆ ಬಿಡ್ತಾನೆ ಪುಣ್ಯಾತ್ಮ, ಅವನು ಅಲ್ಲಿದ್ದಾನೆ ಅಂತ ತಿಳ್ಕೊಂಡು ಖುಷಿಯಿಂದ ಹೋಗ್ತಾರೆ. ಅಲ್ಲಿ ಊರಲ್ಲಿ ಗುರುತೇ ಹಿಡಿದಲ್ಲಿ ಕೆಲವರೆಲ್ಲ ಅಲ್ಲೇ ಯಾರು ಗೊತ್ತಿಲ್ಲ ಹೋಗಿ ಅಂತ ಹೇಳಿಬಿಡ್ತಾರೆ. ಐ ಆಮ್ ಸಾರಿ, ಐ ಆಮ್ ಬಿಜಿ ಅಂದ್ಬಿಡ್ದು ಏನ್ ಮಾಡ್ತೀರಾಗ? ದೇವರೇನು ಅಲ್ಲ, ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು. ಒಂದೊಂದು ಪದಗಳು ದೇವರಂತ ಅರ್ಥ ಮಾಡ್ಕೋತಾ ಹೊರಟ್ರೆ ಕಾನ್ಸೆಪ್ಟ್ ಆಫ್ ಗಾಡ್ ಪರ್ಫೆಕ್ಟ್ ಗೊತ್ತಾಗೋದು ವಿಷ್ಣು ಸಹಸ್ರ ಓದ್ಬೇಕು. ದೇವ್ರ ಬಗ್ಗೆ ನಾವು ತಿಳ್ಕೊಂಡಿರೋ ಚಿತ್ರ ಏನು ಗೊತ್ತಾ? ದೇವ್ರು ಇಷ್ಟೇ ಇಷ್ಟ ಇರ್ತಾನೆ, ಎಲ್ಲೋ ಇರ್ತಾನೆ, ಕೆಲವರು ಮಾತ್ರ ಒಳ್ಳೇದು ಮಾಡ್ತಾನೆ, ಭಾರಿ ದೇವರು ಅಂದ್ರೆ ಭಾರಿ ಟೆರರಿಸ್ಟ್, ದೇವರಂದ್ರೆ ಟೆರರಿಸ್ಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಕೈಕಾಲು ಮುರಿತಾನೆ, ಕಣ್ಣು ಕಳೀತಾನೆ, ಇವೇ ತಿಳಿದ ಜಾಸ್ತಿ. ಮಕ್ಕಳು ಹೇಳ್ಕೊಡೋದೇ ಹಾಗೆ, ಆಗ ಭಾವ ಕಣ್ಣು ಕಳೆದು ಬಿಡ್ತಾನೆ ದೇವರು ಅಂತ ಹೇಳ್ತಾರೆ. ಕಾಲ ಮುರಿದು ಬಿಡ್ತಾ. ಇದೆಲ್ಲ ದೇವರ ಚಿತ್ರ, ಇದು ದೇವರ ಚಿತ್ರ. ಇದು ವಿಷ್ಣು ಸಹಸ್ರನಾಮ ಓದಿ ಬಿಟ್ರೆ ಇದೆಲ್ಲ ಬರದೆ ಎಷ್ಟು ಇಷ್ಟು ದೊಡ್ಡದಾಗಿಬಿಡ್ತಿತ್ತು. ಕಾಂಪ್ಯಾಕ್ಟ್ ಆಗಿ ಇದನ್ನು ಹಾಕಿದ್ರೆ ಕಂಪ್ಯೂಟರ್ ಫಿಲ್ಮ್ ಎಲ್ಲ ಇದ್ದಿದ್ದ ಕೋಡ್ ಹೊರಡಿಸಿದ್ದಾಗ ಭಗವಂತನ ಸಾವಿರ ಹೆಸರು ಎಕ್ಸ್ಪ್ಯಾಂಡ್ ಮಾಡಿ. ಇಡೀ ಶಾಸ್ತ್ರ ಅಂದ್ರೆ ಅದೇನೆ, ಎಲ್ಲ ಶಾಸ್ತ್ರಗಳ ಸಾರ ಮಹಾಭಾರತ, ಮಹಾಭಾರತದ ಸಾರ ವಿಷ್ಣು ಸಹಸ್ರನಾಮ ಸ್ತೋತ್ರ. ಅವಾಗ ಅರ್ಥ ಆಗ ಅದು ಎಷ್ಟು ಕಂಪ್ರೆಸ್ ಮಾಡಿದ್ದಾರೆ ಈಗ. ಅದೇ ರೀತಿ ನೋಡಿ, ಪೆನ್ ಡ್ರೈವ್ ಇಷ್ಟೇ ಎಷ್ಟು ಪೆನ್ ಡ್ರೈವ್ ಇಲ್ಲಿ ಅವ್ರು ಹಾಕಿದಾಗ ಎಷ್ಟು ಪ್ಲೇ ಮಾಡಲು ಶುರುವಾಗುತ್ತಾಗಲೇ. ಅದು ಎಲ್ಲ ಎಷ್ಟು ಕಂಪ್ರೆಸ್ ಮಾಡಿರೋ ಪದಗಳು ಇವೆಲ್ಲ ಕೂಡ. ನಿಮ್ಮ ಕಂಪ್ಯೂಟರ್ ಇದ್ದಾಗ ಅರ್ಥ ಭಾರಿ ಸುಲಭ. ಈಗ ಒಂದು ಇದ್ರೊಳಗೆ ನೋಡಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹೇಗಿತ್ತು ಹೇಗೆ ನೋಡಿ ಅರ್ಥ ಆಗಿ ವಿಷ್ಣು ಸಹಸ್ರ ಇಷ್ಟು ಅರ್ಥ ಇದೆ ಅಂತ ಹೇಳ್ತೀರಲ್ಲ ಹೇಗೆ ಅಂದರೆ, ಇಷ್ಟರಲ್ಲಿ ಹೇಗೆ ಇಟ್ಕೊಂಡಿದ್ದೀರಿ ನೀವು ಆಗಿದ್ರೆ? ನಿಮ್ಗೆ ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ ಅಷ್ಟೆ. ಅಲ್ಲಿ ಕ್ಲಿಯರ್ ಅಂದ್ರೆ ಕ್ಲಿಯರ್, ಫುಲ್ ಸ್ಟಾಪ್ ಕಮ ಸಮೇತ ಪ್ರಿಸರ್ವ್ ಮಾಡಿರುತ್ತೆ ಲೆಕ್ಕ ಹಾಕಿ. ಫುಲ್ ಸ್ಟಾಪ್ ಕಮಗಳ ಸಮೇತ ಏನು ಮಾಡಿರ್ತಾರೆ ಹಾಗೆ ಉಳಿದಿರುತ್ತಲ್ಲ, ಏನು ವಂಡರ್ ಅದು. ಒಂದು ಇದು ದೇವರ ಆಗಿದ್ದಾನೆ ಅಂತ ಹೇಳೋದಕ್ಕೋಸ್ಕರ ಇದಿಷ್ಟು ತಿಳ್ಕೊಂಡಿರೋದು. ವಿಶ್ವಂ ವಿಷ್ಣು ವಶತ್ಕಾರ ಭೂತ ಭವ್ಯ ಭವತ್ಪ್ರಭು. ಭೂತ ಭವ್ಯ ಭವತ್ಪ್ರಭು. ಭೂತ ಅಂದರೆ ಭೂತಗಳು ನಮಗೆಲ್ಲ ಕೆಲವು ಪರಿಸ್ಥಿತಿ ನಮ್ಗೆ ಏನೇನೋ ಅರ್ಥ ಆಗಿಬಿಟ್ಟಿರುತ್ತೆ. ಪೀಡೆ ಪಿಶಾಚಿ ಭೂತ ಅಂತ ತಿಳ್ಕೊಂಡಿರ್ತೇವೆ, ಆ ಭೂತ ಬೇರೆ. ಭೂತ ಅಂದ್ರೆ ಪಾಸ್ಟ್ ಅಂತ ಅರ್ಥ, ಭವ್ಯ ಅಂದ್ರೆ ಫ್ಯೂಚರ್ ಅಂತ ಅರ್ಥ, ಭವತ್ ಅಂದ್ರೆ ಪ್ರೆಸೆಂಟ್ ಅಂತ ಅರ್ಥ. ಭೂತ ಭವ್ಯ ಭವತ್ ಪ್ರಭು, ಭೂತ ಪ್ರಭು, ಭವ್ಯ ಪ್ರಭು, ಭವತ್ ಪ್ರಭು ಸೇರಿಬಿಟ್ಟಿದೆ. ಹಿಂದಿನ ಎಲ್ಲರಿಗೂ ಅವನೇ ಸ್ವಾಮಿ, ಮುಂದಿನ ಎಲ್ಲರಿಗೂ ಅವನೇ ಸ್ವಾಮಿ, ಈಗಿನ ಎಲ್ಲರಿಗೂ ಅವನೇ ಸ್ವಾಮಿ. ಹಾಗಾದ್ರೆ ಫೈಲ್ ಚೇಂಜ್ ಆಗೋ ಚಾನ್ಸ್ ಇಲ್ಲ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಒಂದೇ ಕಡೆ ಇದೆ ಪರಮಾತ್ಮನ ಹತ್ರ. ಸೊ ನಮ್ಮ ಅನಾಧಿಕಾರದ ಪಾಪ ಪುಣ್ಯಗಳ ಲೆಕ್ಕ ಅವನು ಇಟ್ಕೊಂಡಿದ್ದಾನಾದ್ರಿಂದ ಫೈಲ್ ಮಿಸ್ಸಿಂಗ್ ಇಲ್ಲ, ಫೈಲ್ ಕರಪ್ಟ್ ಇಲ್ಲ, ಯಾವುದೂ ಇಲ್ಲ. 100% ಆಕ್ಯುರೇಸಿ ದೇವರು ಮೇಂಟೈನ್ ಮಾಡ್ತಾನೆ. ಎಲ್ಲದಕ್ಕೂ ಒಬ್ಬನೇ ಸ್ವಾಮಿಯಾಗಿದ್ದಾನೆ. ಭೂತ ಭವ್ಯ ಭವತ್ ಪ್ರಭು ಒಂದೊಂದು ಪದ ಕೇಳಿದಾಗ ದೇವ್ರ ಬಗ್ಗೆ ನಮಗೆ ಅಷ್ಟು ಖುಷಿಯಾಗುತ್ತೆ. ನಮ್ಮ ಹಿಂದಿನ ಎಷ್ಟೋ ಕೋಟಿ ಕೋಟಿ ಜನ ಇನ್ಫೈನೈಟ್ ಜನ ಆಗೋಗ್ಬಿಟ್ಟಿದ್ದಾರೆ, ಅವರೆಲ್ಲರೂ ಭಗವಂತನೇ ಸ್ವಾಮಿ. ಮುಂದೆ ಇನ್ಫೈನೈಟ್ ಜನ ಬರ್ತಾರೆ, ಅವನಿಗೂ ಭಗವಂತನೇ ಸ್ವಾಮಿ, ನಮಗೂ ಅವನೇ ಸ್ವಾಮಿ. ಎಷ್ಟು ದೊಡ್ಡವನು ಇರಬೇಕು ದೇವರು? ಒಂದು ಸ್ವಲ್ಪ ಮನೆಯಲ್ಲೇ ಸಾಕ್ತೀನಿ ಎಕ್ಸ್ಟ್ರಾ ಬಂದರೆ ಪ್ರತೀತಿ ಆಗುತ್ತೆ ಮನುಷ್ಯನಿಗೆ. ಅಂಥದ್ದು ಇಡೀ ಜನಗಳನ್ನು ಪರಮಾತ್ಮ ಹೇಗೆ ನಿಭಾಯಿಸ್ತಾನೆ ಗೊತ್ತಾ? ಎಫರ್ಟ್ಲೆಸ್ ಆಗಿ, ಮತ್ತೆ ಎಫರ್ಟ್ಲೆಸ್ ಆಗಿ. ಎಷ್ಟು ಗ್ರೇಟ್ ಇರಬೇಕು ದೇವರು? ಆಗ ನಮಗೂ ದೇವರಿಗೆ ಏನು ಡಿಫರೆನ್ಸ್ ಇದೆ? ದೇವರು ಯಾತಕ್ಕೆ ದೊಡ್ಡವನಾಗಿದ್ದಾನೆ, ಅವನು ಯಾತಕ್ಕೆ ಆರಾಧನೆ ಮಾಡಬೇಕು, ಎಲ್ಲ ತಿಳಿದಕ್ಕೆ ಬೇಕಾಯಿತು. ಮತ್ತೆ ಭೂತಕೃತ್ ಭೂತಭೃತ್ ಭಾವ, ಮತ್ತೆ ಪ್ರಭು ಅಂತ ಹೇಳಿದ್ರೆ ಈಗ ಎಲ್ಲದಕ್ಕೂ ಸ್ವಾಮಿ ಅಂದ್ಬಿಟ್ಟು. ಬರೀ ಸ್ವಾಮಿ ಅಲ್ಲ, ಭೂತಕೃತ್ ಸೃಷ್ಟಿ ಮಾಡೋನೇ ಅವನು ಫಸ್ಟ್, ಸೃಷ್ಟಿ ಮಾಡೋನೇ ಅವನು, ಪಾಲನೆ ಮಾಡೋನು ಅವನೇನೆ. ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ದೇವರೇ ಕೊಡ್ತಾರೆ. ಈ ಅಲ್ಲೆಲ್ಲಿ ಯಾತಕ್ಕೆ ಓದ್ತಿರೋದು ಅಂದ್ರೆ ನಮಗೆ ಅರ್ಥ ಆಗ್ಲಿ ದೇವ್ರು ಎಷ್ಟು ದೊಡ್ಡ. ಯಾವ ಪಾಲು ಎಲ್ಲಿ ಬೇಕಾದ್ರೆ ತೆಗೀರಿ, ದೇವ್ರ ಗುಣ ಹೇಳುತ್ತದೆ. ಸುಮ್ಮನೆ ತೆಗೆದ್ರು ಸಾಕಿ, ಅದರ ತೆಗಿಬಿಡಿ. ಬ್ರಹ್ಮಣ್ಯ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನ ಪ್ರತಿಯೊಂದು ಕೂಡ ಬ್ರಹ್ಮಣ್ಯ ಪರಮಾತ್ಮ ಪ್ರತಿಯೆಲ್ಲ ಶಾಸ್ತ್ರಗಳಿಗೂ ಆಧಾರವಾದವರು. ಬ್ರಹ್ಮಕೃತ್ ಬ್ರಹ್ಮದೇವನ ಸೃಷ್ಟಿ ಮಾಡಿ, ಬ್ರಹ್ಮದೇವರ ಅಪ್ಪ ನಾಭಿಕಮಲನ ಬ್ರಹ್ಮದೇವನ್ನು ಪಡೆದವನು ಬ್ರಹ್ಮಕೃತ್ ಬ್ರಹ್ಮ. ಬ್ರಹ್ಮ ಅಂದ್ರೆ ಗುಣಪೂರ್ಣ, ಬೃಹಂತೋ ಹಿ ಅಸ್ಮಿನ್ ಗುಣ, ಎಲ್ಲ ಗುಣಗಳಿಂದ ಕೂಡಿದ್ದಕ್ಕೆ ದೇವರಿಗೆ ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ಅನ್ನೋ ಪದ ಅನೇಕರಿಗೆ ಅರ್ಥನೇ ಆಗಿರೋದಿಲ್ಲ. ಬ್ರಹ್ಮ ಅಂದ್ರೆ ಪರಿಪೂರ್ಣ ಅಂತ ಅರ್ಥ. ಬ್ರಹ್ಮಸೂತ್ರ ಶುರುವಾಗಲು ಅಥಾತೋ ಬ್ರಹ್ಮ ಜಿಜ್ಞಾಸ, ಅಂದ್ರೆ ಯಾರು ಪೂರ್ಣನೋ ಅವನನ್ನು ಜಿಜ್ಞಾಸೆ ಮಾಡಿ ಅಂತ ಅರ್ಥ. ಯಾರನ್ನು ತಿಳ್ಕೋಬೇಕು ನಾವೀಗ? ಪೂರ್ಣನ ತಿಳ್ಕೋಬೇಕು. ಟೆಕ್ಸ್ಟ್ ಬುಕ್ ಓದ್ತಿರ್ತಾನೆ, ಪೇಪರ್ ನ್ಯೂಸ್ ಪೇಪರ್ ಓದ್ತಾನೆ, ನ್ಯೂಸ್ ಪೇಪರ್ ಅಲ್ಲಿ ಪಾಸ್ ಆಗೋದಿಲ್ಲ, ಒಂದು ಕ್ವಶನ್ ಅದಲ್ಲಿ ಕೇಳೋದಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಬರುತ್ತೆ. ಟೆಕ್ಸ್ಟ್ ಬುಕ್ ಬಿಟ್ಟು ನ್ಯೂಸ್ ಪೇಪರ್ ಓದಿದರೆ ಹೇಗೆ ಫೇಲ್ ಆಗ್ತಾನೋ, ನ್ಯೂಸ್ ಪೇಪರ್ ಟೆಕ್ಸ್ಟ್ ಬುಕ್ ಹೇಗೆ ಓದ್ತಾನೋ, ಅಪೂರ್ಣವನ್ನು ಬಿಟ್ಟು ಪೂರ್ಣವನ್ನು ಹೊಡಿಬೇಕು ಯಾವಾಗಲೂ ಕೂಡ. ದೇವರು ಪೂರ್ಣ, ಅದಕ್ಕೆ ಯಾವುದರಿಂದ ಪೂರ್ಣ? ಗುಣಗಳಿಂದ ಪೂರ್ಣ. ಅದಕ್ಕೆ ಬ್ರಹ್ಮಣ್ಯ ಬ್ರಹ್ಮಕ ಬ್ರಹ್ಮ 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 ವಿವರ್ಧನ ಬ್ರಹ್ಮ ವಿವರ್ಧನ. ಬ್ರಹ್ಮ ಅಂದ್ರೆ ವೇದಗಳು, ವೇದಗಳನ್ನು ವಿಶಾಲಗೊಳಿಸಿದವನು ಪರಮಾತ್ಮ. ಅರ್ಥ ಹೇಳಿಬಿಟ್ಟು ವೇದಗಳನ್ನು ವಿಶಾಲಗೊಳಿಸಿದವನು, ಮತ್ತೆ ಬ್ರಹ್ಮದೇವರನ್ನು ಬೆಳೆಸಿದವನು ಬ್ರಹ್ಮ ವಿವರ್ಧನ, ಚತುರ್ಮುಖ ಬ್ರಹ್ಮದೇವರನ್ನು ಬೆಳೆಸಿದವನು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಬ್ರಹ್ಮವಿತ್ ಸಕಲ ವೇದಗಳನ್ನು ಬಲ್ಲವನು, ಬ್ರಹ್ಮವಿತ್ ಬ್ರಾಹ್ಮಣ ಬ್ರಹ್ಮ ಅನತೀತಿ ಬ್ರಾಹ್ಮಣ, ತನ್ನನ್ನು ತಾನು ಪೂರ್ಣ ತಿಳಿದವನು. ಇದೊಂದು ಪ್ಲಸ್ ಪಾಯಿಂಟ್. ನಮಗೆ ನಮ್ಮ ಬಗ್ಗೆನೆ ಪೂರ್ತಿ ಗೊತ್ತಿರೋದಿಲ್ಲ, ನಮ್ಮ ಬಗ್ಗೆನೆ ಗೊತ್ತಿರೋದಿಲ್ಲ. ಎಷ್ಟೊತ್ತು ಕನ್ಫ್ಯೂಷನ್ ಆಗಿಬಿಟ್ಟು ನನಗೆ ಏನಾಗಿದೆ ನೋಡಿ ಡಾಕ್ಟರ್ ಹತ್ರ ಹೋಗ್ತಾನೆ, ತನಗೆ ತನಗೆ ಗೊತ್ತಿಲ್ಲ ಅಂತ ಆಯ್ತಲ್ಲ. ತನಗೆ ತನಗೆ ಗೊತ್ತಿದೆ, ಇನ್ನು ತಮ್ಮ ನಮ್ಮ ಬಗ್ಗೆ ನಮಗೆ ಗೊತ್ತಿದ್ರೆ ಯಾರು ಡಾಕ್ಟರ್ ಹತ್ರ ಹೋಗ್ತಾನೆ ಇರಲಿಲ್ಲ. ಈಗ ಕೌನ್ಸಿಲಿಂಗ್ ಹೋಗ್ತಾರಲ್ಲ ಅವರಿಗಂತೂ ಎಷ್ಟು ಕನ್ಫ್ಯೂಷನ್ ಗೊತ್ತಾ ಹೋಗೋರಿಗೆ. ನಮಗೇನಾಗಿದೆ ಅಂದರೆ ಗೊತ್ತಿದೆ, ನಿಮ್ಮ ಹತ್ರ ಯಾಕೆ ಬರ್ತೀವಿ ಅಂತ ಕೇಳ್ತಾನೆ ಪಾಪ. ಏನಾಗಿದೆ ಅಂತ ಕೇಳಿದರೆ ನಮಗೆ ಗೊತ್ತೇ ಇಲ್ಲ, ಅದಕ್ಕೆ ಬಂದಿರೋದು ನಾವೇ. ಫುಲ್ ಆಫ್ ಕನ್ಫ್ಯೂಷನ್, ಏನಾಗಿದೆ ಗೊತ್ತಿಲ್ಲ ಅಂದರೆ ನಮ್ಮನ್ನು ನಾವೇ ತಿಳಿದಿಲ್ಲ. ಅರ್ಥ ಆಯ್ತಾ? ದೇವರು ಎಲ್ಲವನ್ನೂ ತಿಳಿದಿದ್ದಾನೆ, ಎಷ್ಟು ಗ್ರೇಟ್ ಇದ್ದಾನೆ ದೇವರು. ಬ್ರಾಹ್ಮಣ ಬ್ರಹ್ಮಿ ಬ್ರಹ್ಮಿ ಎಲ್ಲ ಬ್ರಹ್ಮರನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ, ಎಲ್ಲ ಬ್ರಹ್ಮರನ್ನು ಕಂಟ್ರೋಲ್ ಮಾಡ್ತಾನೆ. ಬ್ರಹ್ಮಜ್ಞ ಎಲ್ಲ ಬ್ರಹ್ಮನ್ನು ತಿಳಿದಿದ್ದಾನೆ, ತನ್ನನ್ನು ತಿಳಿದಿದ್ದ ಎಲ್ಲರನ್ನೂ ತಿಳಿದಿದ್ದಾನೆ ದೇವರು. ಹಿ ನೋಸ್ ಎವೆರಿಬಡಿ ಇನ್ಕ್ಲೂಡಿಂಗ್ ಇಸ್ ಓನ್ ಸೆಲ್ಫ್. ಎಷ್ಟು ಗ್ರೇಟ್ ಇರಬೇಕು ದೇವರು. ಅದೇ ರೀತಿ ಬ್ರಾಹ್ಮಣ ಪ್ರಿಯ, ಯಾರು ತನ್ನನ್ನು ತಿಳಿತಾರಲ್ಲ ಅವ್ರ ಬಗ್ಗೆ ಭಾರಿ ಪ್ರೀತಿ ಮಾಡ್ತಾನೆ. ಬ್ರಾಹ್ಮಣರು ಜಾತಿವಾಚಕ ಪದ ಅಲ್ಲದು, ಬ್ರಾಹ್ಮಣರ ಪ್ರಿಯ ಅಂದ್ರೆ ಶೂದ್ರ ದ್ವೇಷಿ, ಕ್ಷತ್ರಿಯ ಹಾಗಲ್ಲ ಅರ್ಥ. ಅದಕ್ಕೆ ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಸ್ಟೂಡೆಂಟ್ ಗುಷ್ಟು ಸ್ಟೂಡೆಂಟ್ ಲೈಕ್ ಮಾಡ್ತಾರೆ ಅಂದ್ರೆ ಒಳ್ಳೆ ಮೇಷ್ಟ್ರು ಅಂತ ಅರ್ಥ. ಗೊತ್ತಾಯ್ತಾ? ಬ್ರೈಟ್ ಸ್ಟೂಡೆಂಟ್ಸ್ ಲೈಕ್ ಮಾಡಿದ್ರೆ ಮೇಷ್ಟ್ರು ಪ್ರೊಫೆಸರ್ ಕೂಡ ಅದು ಒಂದು. ಬ್ರಾಹ್ಮಣ ಪ್ರಿಯ ಯಾರು ಬ್ರಹ್ಮಜ್ಞಾನಿಗಳಾಗ್ತಾರೆ, ದೇವರ ಭಾರಿ ಲೈಕ್ ಮಾಡ್ತಾನೆ, ಒಳ್ಳೆ ಗುಣ. ಆದ್ರಿಂದ ಇದು ಜಾತಿವಾಚಕ ಪದ ಅಲ್ಲದು, ಅದು ಕ್ವಾಲಿಟಿ ಹೇಳ್ತಕ್ಕಂಥ ಪದ. ಬ್ರಾಹ್ಮಣ ಪ್ರಿಯ, ಮಹಾಕ್ರಮ, ಮಹಾಕರ್ಮ, ಮಹಾತೇಜ, ಮಹೋ ಎಷ್ಟು ಮಹಾ ಹಾಕಿರೋ ಸಾಲದು. ಮಹಾಕರ್ಮ ಏನು ಮಹಾ ಕೆಲಸ ಮಾಡಿದ್ದೆ ಅಂತ ಹೇಳ್ತಾರಲ್ಲ, ಮಹಾಕರ್ಮ ಇಡೀ ಜಗತ್ತನ್ನೇ 14 ಲೋಕ ಸೃಷ್ಟಿ ಮಾಡ್ತಾನೆ ಅಂದ್ರೆ ಒಂದು ಮನೆ ಕಟ್ಸಿಬಿಡ್ತಾರೆ ಸಾಕು, ಇನ್ಮೇಲೆ ಕಟ್ಸೋದಿಲ್ಲ ಅಂತ. ಇನ್ಮೇಲೆ ಕಟ್ಸಿ ಮುಗಿದೋಯ್ತು ಕತೆ, ರಿಪೇರಿ ಮಾಡಿಸಿ ಅಂತ. ನೋಡಿ ಎಷ್ಟಿದ್ಯೋ ಅಷ್ಟು ಕಿತ್ತು ಬಿಡ್ಲಿ ಸಾಕು, ಇಷ್ಟಾಗಿದ್ದೆ ಪುಣ್ಯ ಸಾಕು ಅಂದ್ಬಿಡ್ತಾನೆ ನಡಿ ಅಂತೇಳಿ. ಮಹಾಕರ್ಮ ಇಡೀ ಜಗತ್ ಸೃಷ್ಟಿಯಾದಿಗಳನ್ನು ಪ್ರತಿ ಕಲ್ಪದಲ್ಲೂ ಮಾಡ್ತಾನೆ ದೇವ್ರಿಗೆ ಗೊತ್ತಾ? ಧಾತ ಯಥಾಪೂರ್ವಮ ಕಲ್ಪ ಎತ್ ಮತ್ತೆ ಅನಂತ ಕಲ್ಪ ಆಗೋಗ್ಬಿಟ್ಟು ಅನಂತ ಬರಲಿಕ್ಕಿದೆ, ಹಾಗೆ ಮಾಡ್ತೀವಿ, ಎಫರ್ಟ್ಲೆಸ್ ಮಾಡ್ತಾರಂತ. ಮತ್ತೆ ಎಫರ್ಟ್ಲೆಸ್ ಆಗಿ ಏನು ಆಶ್ಚರ್ಯ ಇದು ಅರ್ಥ ಮಾಡ್ಕೊಂಡ್ರೆ. ಮಹಾಕರ್ಮ ಮತ್ತೆ ಹೇಳ್ತಾರೆ, ಮಹಾಕ್ರಮ ಆತೊಂದು ಕ್ರಮ ಇದೆಯಲ್ಲ, ವಂಡರ್ಫುಲ್ ಕ್ರಮ ಆತದ. ಯಾವ ಕ್ರಮ ಇಟ್ಕೊಂಡ ದೇವರು ಅಂದ್ರೆ ಅದೆಲ್ಲ ಶಾಸ್ತ್ರ ಓದಬೇಕಾಗ್ತದೆ. ಸೃಷ್ಟಿಯ ಕ್ರಮ ಒಂದಿದೆ, ಲಯದ ಕ್ರಮ ಒಂದಿದೆ, ಸಂಹಾರ ಒಂದು, ನಿಯಮನದ ಕ್ರಮ ಇದೆ, ಪರಮಾತ್ಮನ ರೂಢಿಸ ಇದೆ. ಇವತ್ತು ಹೇಳ್ತಾರೆ ವಿಜ್ಞಾನಿಗಳು ಹೇಳ್ತಾರೆ, ಈ ಜಗತ್ತನ್ನು ಸರಿಯಾಗಿ ನೋಡಿಬಿಟ್ರೆ ಇದನ್ನು ಮಾಡಿದ ವ್ಯಕ್ತಿ ಎಷ್ಟು ಪರ್ಫೆಕ್ಟ್ ಇರಬೇಕು ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಾವು ಕಡಿಮೆ ಗೊತ್ತಿರೋದ್ರಿಗೆ ಅರ್ಥ ಆಗೋದಿಲ್ಲ. ಸೂರ್ಯೋದಯ ಚಂದ್ರೋದಯ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಪರಮಾತ್ಮ? ಸೂರ್ಯ ಲೇಟಾಗಿ ಬಿಟ್ಬಿಟ್ಟು ಇದಕ್ಕೆ 8 ಕೊಟ್ಟುಬಿಟ್ಟಿದ್ರೆ, ಇದಕ್ಕೆ 4 ಮುಳುಗೋಗ್ಬಿಟ್ಟಿದ್ರೆ, ಏ ಒಂದು ವ್ಯವಸ್ಥೆ ಇದೆ. ಅದ್ರಲ್ಲಿ ಪ್ರತಿಯೊಂದರ ವ್ಯವಸ್ಥೆ ಇದೆ, ಗ್ರಹಗಳಿಗೆ ಒಂದು ವ್ಯವಸ್ಥೆ ಇದೆ, ಚಂದ್ರ ವ್ಯವಸ್ಥೆ ಇದೆ. ಚಂದ್ರ ಸೂರ್ಯ ಯಾವಾಗ ಜೊತೆಗೆ ಹೋಗ್ತಿದ್ದರೆ ನಮ್ಗೆ ಆ ಹುಣ್ಣಿಮೆ ಬರ್ತಿರಲಿ ಎಂದು ಕೂಡ. ಸೊ ಚಂದ್ರ ಸ್ಲೋ ಹೋಗ್ತಾ 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 ದೂರ ಆಗಿಬಿಡ್ತಾನೆ, ಆಗ ಕ್ಲಿಯರ್ ಹುಣ್ಣಿಮೆ ಬರ್ತದೆ. ಹತ್ರ ಹತ್ರ ಬಂದ ತಕ್ಷಣ ಅಮಾವಾಸ್ಯ ಆಗಿಬಿಡುತ್ತೆ. ಹ್ಯಾಪ್ ಅಮೌಂಟ್ ಮೂವ್ಮೆಂಟ್ ಹ್ಯಾಗ್ ಫಿಕ್ಸ್ ಮಾಡಿದ್ದಾನೆ, ನಕ್ಷತ್ರಗಳ ಗತಿ ಹೇಗಿದೆ, ಭೂಮಿ ಸ್ವಲ್ಪ ಆಟ ತಿರಿದ್ರು ಕಷ್ಟ ಆಗ್ತಿತ್ತು, ಸ್ಲೋ ತಿರಿದ್ರು ಕಷ್ಟ ಆಗ್ತಿತ್ತು, ಮತ್ತೆ ಕರೆಕ್ಟ್ ಸೆಟ್ ಮಾಡಿದ್ದಾನೆ. ನಮ್ಮ ಗಡಿಯಾರಗಳು ಇನ್ನು ಮುಂದೆ ಸೆಟ್ ಮಾಡಿಕೊಂಡಾಗ ಆಗಿದ್ರೆ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ದೇವರ ಪರ್ಫೆಕ್ಷನ್ ಯೋಚನೆ ಮಾಡಿದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಕರೆಂಟ್ ಹೋಗಿ ಮನುಷ್ಯ ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ, ಪಾಪ ವಂಡರ್ಸ್ ಮಾಡಿಬಿಟ್ಟಿದ್ದಾನೆ. ಕರೆಂಟ್ ಹೋಯ್ತು, ಕರೆಂಟ್ ಸೂರ್ಯ ಹೋಗಿಬಿಟ್ಟಾದ್ರೆ ಇದಕ್ಕಿದ್ದ ಬೆಳಕು ಕೊಡೋದು ಏನಾಗ್ತಿತ್ತು ಯೋಚನೆ ಮಾಡಿ? ಸಾಧ್ಯನೇ ಇದೆ. ಸಮುದ್ರಕ್ಕೆ ಒಂದು ಲಿಮಿಟ್ ಇದೆ, ಅದೇನಾದ್ರೂ ಇದಕ್ಕಿದ್ದ ಬಂದ್ಬಿಟ್ಟೆ. ಒಂದು ಸುನಾಮಿ ಸ್ಯಾಂಪಲ್ ತೋರಿಸ ಪರಮಾತ್ಮ, ಜಸ್ಟೇ ಸ್ಯಾಂಪಲ್, ಏನಾಗುತ್ತೆ ಲೆಕ್ಕ ಹಾಕಿ. ಒಂದು ಎಷ್ಟು ಒಂದು 10 ನಿಮಿಷದಲ್ಲಿ ಗೋಳಾಹಲ ಆಗೋಯ್ತು. ಹೇಗೆ ಸ್ವಲ್ಪ ಜೋರ ಬರುತ್ತಾನೆ, ಗಾಬರಿಯಾಗಿ ಬರ್ತಾ ಆಗ ಡಿಸಾಲ್ವ್ ಆಗಿಬಿಡುತ್ತೆ, ಬರ್ತಾ 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 ಕ್ಲೋಸ್ ಆಗಿಬಿಡುತ್ತೆ. ಅದೇ ಸ್ಪೀಡ್ ಮತ್ತೆ ಈ ಕಡೆ ಬಂದ್ರೆ ಗತಿ ಏನಾಗ್ತಿತ್ತು? ನೋಡ್ತಾ 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 ಡಿಸಾಲ್ವ್ ಆಗುತ್ತೆ. ಹೇಗೆ ತೋರಿಸ್ತಾನೆ ದೇವ್ರು, ಹೇಗೆ ಇಟ್ಟಿದ್ದಾನೆ? ಇದೆಲ್ಲ ಸುಮ್ಮನೆ ಮಾಡಿದ್ರೆ ಗೊತ್ತಾಗಲ್ಲ, ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಮಹಾಕ್ರಮ, ಮಹಾಕರ್ಮ, ಮಹಾತೇಜ, ತೇಜಸ್ ಅಂದ್ರೆ ಕಾಂತಿ, ದೇವರ ಕಾಂತಿ ಯಾರಲ್ಲೂ ಇಲ್ಲ ಅಂತ ಹೇಳ್ತಾರೆ. ಸೂರ್ಯಚಂದ್ರಾದಿಗಳ ಕಾಂತಿ ಭಾರಿ ದೊಡ್ಡದೇ, ಕೊಡ್ತಿರೋ ದೇವರೇ. ಮತ್ತೆ ಇವತ್ತು ಇಷ್ಟು ಬೆಳಕು ಇಷ್ಟಿದೆಯಲ್ಲ, ಕರೆಂಟ್ ಎಷ್ಟು ಸ್ಟ್ರಾಂಗ್ ಇರಬೇಕು, ಇಷ್ಟು ಬೆಳಕು ಇಲ್ಲಿ ಬಂದಾಗ ಕರೆಂಟ್ ಒಟ್ಟು ಬೆಳಕು ಹೇಗಿರ್ಬೇಕು ಲೆಕ್ಕ? ಇಂಥ ಕೋಟಿ ಕೋಟಿ ಬಲ್ಬನ್ ಬೆಳಕ್ತಾನಲ್ಲ ಕರೆಂಟ್ ಎಷ್ಟು ದೊಡ್ಡದಿರ್ಬೇಕು, ಅಂದ್ರೆ ಸೂರ್ಯನೇ ಬೆಳಕು ಕೊಡ್ತಾನೆ ದೇವ್ರು ಹೇಗಿರ್ಬೇಕು? ಮಹಾತೇಜ, ಮಹೋರಗ, ಒಂದಲ್ಲ ಮಹಾಯಜ್ಞ, ಮಹಾವಿ, ಎಷ್ಟು ಬೇಕಾದ್ರೂ ಮಹಾ ಹಾಕೊಳ್ಳಿ. ಸ್ತವ್ಯ, ಸ್ತವಪ್ರಿಯ, ಸ್ತೋತ್ರಂ, ಸ್ತುತಿ, ಸ್ತೋತ, ರಣಪ್ರಿಯ. ಅಲ್ಲಲ್ಲಿ ಅದಕ್ಕೆ ಹೇಳಿದೆ ಅಂದ್ರೆ ಯಾವ ಪಚ ತಗೊಂಡ್ರೆ ಅಷ್ಟೇನೆ. ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ಹೇಳೋಕ್ಕೆ ಬರುತ್ತೆ, ಎಲ್ಲ ಹೇಳಿ. ಎಲ್ಲಿ ಓದ್ತಿರ ಅದನ್ನೇ ಗಮನ ಕೊಡಿ ಸಾಕು, ಅಷ್ಟೇ ಗಮನ ಕೊಟ್ಬಿಡಿ, ಎಷ್ಟು ವಿಷಯ ಅರ್ಥ ಆಗುತ್ತಾಗ ನೋಡಿ. ವೇದಾಹ, ಸ್ವಾಂಗ, ಅಜಿತ, ಕೃಷ್ಣ, ದೃಢ, ಸಂಕರ್ಷಣ, ಅಚ್ಯುತ, ಒಂದೊಂದೇ ಪದಗಳು ಹಾಗೇನೆ. ವರುಣ, ವಾರುಣ, ವೃಕ್ಷ, ಪುಷ್ಕರಾಕ್ಷ, ಮಹಾಮನಾಹ, ದೇವರ ಕಣ್ಣು ಪುಷ್ಕರ ಕಮಲಾಕ್ಷ ಪರಮಾತ್ಮ, ಪುಂಡರೀಕಾಕ್ಷ ಅಂತ ಅರ್ಥ. ಕಣ್ಣು ಏನ್ ತೋರಿಸುತ್ತೆ? ಕಣ್ಣು ಏನ್ ತೋರಿಸುತ್ತೆ ಅಂದ್ರೆ ಎಂಟೈರ್ ಒಂದು ಮಾತು, ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ಮೈಂಡ್. ಮುಖ ಮನಸ್ಸಿನಿಂದ ಮುಖದಲ್ಲಿ ಗೊತ್ತಾ, ಯಾಕೆ ಹಿಂಗೆ ಮಾಡಿದ ತಕ್ಷಣ ಕರೆದ ತಕ್ಷಣ ಅಂತಾನೆ, ಯಾಕೆ ಏನು ಪ್ರಾಬ್ಲಮ್ ಅಂತ ಕೇಳ್ತಾನೆ. ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೊತ್ತಾನೆ. ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್, ಐಸ್ ಆರ್ ದ ಇಂಡೆಕ್ಸ್ ಆಫ್ ಫೇಸ್ ಅಂತ ನೆನಪಿರ್ಬೇಕು. ಕಣ್ಣು ನೋಡಿದ ತಕ್ಷಣ ಮುಖ ಗೊತ್ತಾಗುತ್ತೆ, ಕಣ್ಣು ಮಾತಾಡುತ್ತೆ ಅಂತ ಹೇಳ್ತಾರೆ. ಕಣ್ಣು ಮಾತಾಡುತ್ತೆ, ಕಣ್ಣು ಕಣ್ಣಲ್ಲೇ ಮಾತಾಡೋದು ಅಲ್ಲಿಗೆ ಅರ್ಥ ಆಗುತ್ತೆ. ಕಣ್ಣು, ಮುಖ, ಇಡೀ ದೇಹ. ಪರಮಾತ್ಮನ ಕಣ್ಣು ಹೇಗಿದೆ ಅಂದ್ರೆ ಪುಷ್ಕರಾಕ್ಷ ಕಮಲದಂತೆ ಇದೆ. ಕಮಲದಂತೆ ಇರೋ ಕಣ್ಣು ಏನ್ ತೋರಿಸುತ್ತೆ ಗೊತ್ತಾ? ಪೂರ್ತಿ ಅರಳಿದಾಗ ಕಮಲ ಅರಳಿದ ಕಣ್ಣು, ಅರಳಿದ ಕಣ್ಣು ಎಚ್ಚರಿಕೆಯನ್ನು ತೋರಿಸುತ್ತೆ. ಫಸ್ಟ್ ಆಫ್ ಆಲ್ ಜ್ಞಾನಿ ಅಂತ ಅರ್ಥ. ಆಗಲೇ ಇದ್ದಿರ್ತಾನೆ, ನೋಡಿದ್ರೆ ಮಂಕು ಮಂಕ ಆಗಿರ್ತಾರೆ. ಎಷ್ಟು ವರ್ಷಕೊಂಡು ಹೋದ್ರು ಕೂಡ ಯಾರು ಬಂದಿರ್ತಾರೆ ಮಲಗಿದ್ರೆ ಅಂತ ಅಷ್ಟೇ ಕೇಳ್ಬಿಡ್ತಾರೆ, ಬಿಡೋದಿಲ್ಲ. ಅದು ಕಣ್ಣಂತ ಅಷ್ಟ ಗೊತ್ತಾಗುತ್ತೆ, ಎಷ್ಟು ಮೇಕಪ್ ಮಾಡಿಕೊಂಡು ಮಲಗಿದ ಗುಣ ಹೋಗೋದಿಲ್ಲ ತಕ್ಷಣ. ದೇವ್ರು ಯಾವಾಗಲೂ ಪುಷ್ಕರಾಕ್ಷ, ಯಾವಾಗಲೂ ಪುಷ್ಕರಾಕ್ಷ ನಿಂತಿರ್ಬೇಕು. ಅಂದ್ರೆ ಎಷ್ಟು ಪರ್ಫೆಕ್ಷನ್ ಇದೆ. ಮಂಡಿದ್ರೆ ಬಂದರೂ ಪುಷ್ಕರಾಕ್ಷರ ಆಗೋದಿಲ್ಲ, ಎದ್ರೂ ಇಟ್ಬಿಟ್ರೆ ಆಗೋದಿಲ್ಲ, ಕಣ್ಣು ಬಂದರೂ ಆಗೋದಿಲ್ಲ, ಸ್ಪೆಕ್ಸ್ ಬಂದರೂ ಆಗೋದಿಲ್ಲ, ದೇವ್ರಿಗೆ ಯಾವುದಿಲ್ಲ ಪುಷ್ಕರಾಕ್ಷ. ಅಂದ್ರೆ ಪರ್ಫೆಕ್ಷನ್ಗೆ ಒಂದು ಕಾರಣ ಈ ಕಣ್ಣು ಎಂಬುದು. ದೃಷ್ಟಿ, ದೃಷ್ಟಿ ಅಂದ್ರೆ ಜ್ಞಾನ, ಅಂದ್ರೆ ಪೂರ್ಣ ಜ್ಞಾನನಾದವನು. ಒಂದೊಂದು ಪದನಲ್ಲಿ ಹೋಗುತ್ತೆ ಲಕ್ಷಣಗಳು. ಕಣ್ಣಿನಿಂದ ಹಿಡಿದು ಎಲ್ಲ ಅವಯವ ಸರಿ ಇದ್ರೆ ಮಾತ್ರ ಅವನ ಏನಂತ ಕರೀತಾರೆ? ಪರ್ಫೆಕ್ಟ್ ಪರ್ಸನಾಲಿಟಿ ಅಂತ ಕರೀತಾರೆ. ದೇವರು ಹಾಕಿದ್ದಾರೆ. ಏನ್ ಬೇಕಾದ್ರೆ ತಗೊಳ್ಳಿ, ತ್ರಿಸಾಮ, ಸಾಮಗ, ಸಾಮ, ನಿರ್ವಾಣಂ, ಭೇಷಜಂ, ಭಿಷಕ್. ಔಷಧಿನವನೇ ವೈದ್ಯನೋ ಅವನೇ, ಭೇಷಜಂ ಅವನೇ, ಭೇಷಜ ಅಂದ್ರೆ ಔಷಧಿ, ಭಿಷಕ್ ಅಂದ್ರೆ ವೈದ್ಯ, ವೈದ್ಯೋ ನಾರಾಯಣೋ ಹರಿಹಿ. ಯಾರೇ ಡಾಕ್ಟರ್ ಔಷಧಿ ಕೊಟ್ಟರು ಕೂಡ ನಮ್ಮಲ್ಲಿ ಪದ್ಧತಿ ಏನಂದ್ರೆ ವೈದ್ಯೋ ನಾರಾಯಣೋ ಹರಿಹಿ, ದೇವರಾಳು ನಿಂತ್ಕೊಂಡು ಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕಂತ. ಔಷಧಂ ಜಾಹ್ನವೀತೋಯಂ, ಯಾವುದೇ ಔಷಧಿ ಕೊಟ್ಟರು ಅವಳು ಗಂಗಾ ಸನ್ನಿಧಾನ ಇದೆ ಅಂದಮೇಲೆ ಯಾವುದೇ ಔಷಧಿ ವರ್ಕ್ ಮಾಡುತ್ತೆ ಅಲ್ಲ, ಔಷಧಿಗಳು ದೇವ್ರು ನಿಂತು ವರ್ಕ್ ಮಾಡಿಸ್ತಾನೆ. ಅದೇ ರೀತಿ ಡಾಕ್ಟರ್ ಕೊಡೋದಲ್ಲ, ಡಾಕ್ಟರ್ ತಲೆ ಹೊಡಿಬೇಕಲ್ಲ, ಕೊಡಬೇಕು ಅಂತ ಆ ಸಮಯಕ್ಕೆ ಆ ಕಾಲಕ್ಕೆ ಹೊಡಿಬೇಕು. ಸ್ಪೆಲ್ಲಿಂಗ್ ಹೆಚ್ಚು ಕಡಿಮೆ ಆದ್ರೆ ಕತೆ ಮುಗಿದೋಯ್ತು ಇವರು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಭಾರಿ ಕಷ್ಟ. ಆ ಕಾಲಕ್ಕೆ ಬುದ್ಧಿ ಸರಿ ಇರಬೇಕಾದ್ರೆ ದೇವ್ರು ಕೊಡಿಸ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಪ್ರತಿಯೊಂದರಲ್ಲೂ ದೇವರಿದ್ದಾರೆ, ಅವನು ಮಾಡದೇ ಇರೋ ಕೆಲಸಗಳಿಲ್ಲ. ರವಿಹಿ ವಿರೋಚನ ಸೂರ್ಯ ಸವಿತಾ ರವಿಲೋಚನ ಅನಂತಃ ಹುತ ಭುಗ್ ಭುಕ್ತ ಮುಂದೆ ಭಯಕೃತ್ ಭಯನಾಶನ, ಭಯಕೃತ್ ಭಯನಾಶನ. ಭಯ ಹುಟ್ಟಿಸ್ತಾನೆ ಭಯ ತೆಗಿತಾನೆ, ಭಯ ಹುಟ್ಟಿಸ್ತಾನೆ ಭಯ ತೆಗಿತಾನೆ. ಅಥವಾ ಅಭಯಕೃತ್ ಭಯನಾಶನ, ಅಭಯ ಕೊಡೋದವನೇ ಭಯ ಪರಿಹಾರ ಮಾಡೋದವನೇ. ಮತ್ತೆ ಹೇಳ್ತಾರೆ ಅಮಾನಿ ಮಾನದಃ ಮಾನ್ಯ, ಅಮಾನಿ ಮಾನದಃ ಮಾನ್ಯ. ಅಮಾನಿ ಪರಮಾತ್ಮನಿಗೆ ದುರಹಂಕಾರ ಇಲ್ಲ, ದುರಹಂಕಾರ ಇಲ್ಲ. ಮಾನದಃ ಉಳಿದವರಿಗೆ ಗೌರವವನ್ನು ಕೊಡ್ತಾನೆ. ಮಾನದಃ ಅಮಾನಿ ಮಾನದಃ ಮಾನ್ಯ, ಅದಕ್ಕೆ ಮಾನ್ಯನಾಗಿದ್ದಾನೆ. ಅಮಾನಿ ಮಾನದಃ ಮಾನ್ಯ, ಇನ್ನೊಂದು ರೀತಿ ವಾಕ್ಯ ಅದು, ಇನ್ನು ಶೋಕ ಅಲ್ಲ ವಾಕ್ಯ. ಅದೀಗ ಯಾವನು ಅಮಾನಿಯಾಗಿರ್ತಾನೋ ಅವನು ಇನ್ನೊಬ್ಬರಿಗೆ ಗೌರವ ಕೊಡ್ತಾನೆ, ಇನ್ನೊಬ್ಬರಿಗೆ ಗೌರವ ಯಾರು ಕೊಡ್ತಾನೋ ಅವನು ಮಾನ್ಯನಾಗ್ತಾನೆ. ಆ ಥರ ಓದ್ಕೊಂಡ್ಬಿಟ್ರೆ ಇನ್ನೊಂದು ರೀತಿ ಅರ್ಥ, ಭಯಕೃತ್ ಭಯನಾಶನ. ಯಾವನು ಇನ್ನೊಬ್ಬರಿಗೆ ಭಯ ಕೊಡೋ ಶಕ್ತಿ ಇದೆ ಅವನಿಗೆ ಭಯ ತೆಗೆಯೋ ಶಕ್ತಿನೂ ಇದೆ. ಭಯ ಕೊಡೋ ಶಕ್ತಿ ಯಾರಿಗಿದೆಯೋ ಭಯ ತೆಗೆಯೋ ಶಕ್ತಿನೂ ಅವನಿಗಿದೆ. ಆದ್ರಿಂದಾಗಿನೇ ದೇವರು ಆಲ್ ಇನ್ ಆಲ್ ಅಂತ ಅರ್ಥ ಬರಬೇಕಾದ್ರೆ ಇದೆಲ್ಲ ಅರ್ಥ ಮಾಡ್ತಾ ಹೋದ್ರೆ ದೇವರ ಅನೇಕ ಮುಖಗಳು ಇಲ್ಲಿ ಎರಡು ರೀತಿ ಓದೋದು, ಒಂದು ಒಂದೊಂದೇ ನಾಮ ಓದೋದು, ಒಂದು ಎರಡು ನಾಮ ಕ್ಲಬ್ ಮಾಡ್ಕೊಂಡು ಓದೋದು, ಮೂರು ಮಾಡಿ ಇನ್ನೊಂದು ಮತ್ತೆ ಓದೋದು. ಒಂದು ಒಂದು ನಾಮ ಓದಿದಾಗ ಒಂದು ಕ್ವಾಲಿಟಿ ಗೊತ್ತಾಗುತ್ತೆ, ಎರಡನೇದಾಗಿ ಎರಡೆರಡು ಕಾಂಬಿನೇಷನ್ ಆಗುತ್ತೆ, ಮೂರು ಸಿಕ್ಕ ಒಂದು ಸೆಂಟೆನ್ಸ್ ಆಗುತ್ತೆ. ವಿಶ್ವಂ ವಿಷ್ಣು ಎಲ್ಲವೂ ವಿಷ್ಣುವೇ, ಆ ರೀತಿ ಅರ್ಥ. ವಿಶ್ವಂ ವಿಷ್ಣು, ವಿಷ್ಣು ವಷಟ್ಕಾರ, ವಿಷ್ಣು ವಷಟ್ಕಾರ. ವಷಟ್ಕಾರ ಅಂದ್ರೆ ಯಜ್ಞ, ವಷಟ್ ಅಂದ್ರೆ ಹೋಮದ ಸ್ವಾಹ ಅಂತೇವಲ್ಲ, ಸ್ವಾಹಾಕಾರದಿಂದ ಪೂಜಿತನಾಗೋನು ವಿಷ್ಣು. ಎಲ್ಲ ಯಜ್ಞಗಳ ಗುರಿ ನಾರಾಯಣ ಅಂತ ಅರ್ಥ. ಭೂತಭವ್ಯ ಭಗವತ್ ಪ್ರಭು ವಿಷ್ಣು, ಭೂತಾತ್ಮ ವಿಷ್ಣು, ಭೂತಾತ್ಮ ವಿಷ್ಣು. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಪವಿತ್ರಾಣಾಂ ಪವಿತ್ರಂ ವಿಷ್ಣು, ಪ್ರತಿಯೊಂದು ಬಿಡಿಸ್ತಾ ಹೋಗಿಬಿಟ್ರೆ ದೇವರಿಗೆ ಪ್ರತಿಯೊಂದು ವಿಷ್ಣು ಎಂಬುದನ್ನು ಕಾಮನ್ ಮಾಡ್ಕೊಂಡ್ಬಿಟ್ಟು ಓದ್ತಾ ಓದ್ತಾ ಹೋಗಿಬಿಟ್ರೆ ಭಯಕೃತ್ ವಿಷ್ಣು, ಭಯನಾಶನ ವಿಷ್ಣು, ಅವಾನಿ ವಿಷ್ಣು, ಮಾನದಃ ವಿಷ್ಣು, ಮಾನ್ಯ ವಿಷ್ಣು. ಆ ರೀತಿ ತಿಳ್ಕೊ ವಿಷ್ಣು ಶಬ್ದ ಕಾಮನ್ ಮಾಡ್ಕೊಂಡ್ಬಿಟ್ರೆ ಪಲ್ಲವಿ ಇದ್ದಾಗ ಆ ರೀತಿ ಓದಕ್ಕೆ ಬರುತ್ತೆ. ಈ ರೀತಿ ವಿಷ್ಣು ಸಹಸ್ರನಾಮ ಓದಿಬಿಟ್ರೆ ದೇವರ ಮಹಿಮೆ ಗೊತ್ತಾಗುತ್ತೆ, ಅವ್ನು ನಮಗೆ ಏನೇನು ಮಾಡ್ತಾನೆ ಅನುಗ್ರಹ ಗೊತ್ತಾಗುತ್ತೆ, ಜಗತ್ತು ಏನೇನು ಮಾಡಿದ್ದಾನೆ ಗೊತ್ತಾಗುತ್ತೆ. ಅವನ ಎಂಥವ್ರು ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೂ ಅಲ್ಟಿಮೇಟ್ ಗತಿ ಅಂದರೆ ದೇವರೇನೆ. ಮುಕ್ತಿ ಕೊಡೋದು ಅವನೇ, ಮುಕ್ತಿ ಆದಮೇಲೂ ಕೂಡ ನಮ್ಮನ್ನು ಕಾಪಾಡೋದು ಅವನೇನೆ. ಒಂದು ಸ್ಟೇಜಲ್ಲಿ ನಾವು ಇನ್ನೊಬ್ರು ಬಿಟ್ಟುಬಿಡ್ತೇವೆ, ಮಕ್ಕಳು ಒಳ್ಳೆ ಡಿಪೆಂಡೆಂಟ್ ತಂದೆ ತಾಯಿಗಳ ಮೇಲೆ, ಆಮೇಲೆ ಅವರೇ ಡಿಪೆಂಡೆಂಟ್, ಊಟ ಪಾಠ ಆಗ್ಬಿಟ್ಟು ಕೇಸೇ ಚೇಂಜ್ ಆಗಿಬಿಡುತ್ತೆ ಪೂರ್ತಿಯಾಗಿ. ಇವರು ದರ್ಬಾರ ಶುರುವಾಗ ದೇವರು ಹಾಗಲ್ಲ, ಯಾವಾಗಲೂ ಕೂಡ ದೇವರೇನಾಗಿದ್ದಾನೆ, ಅವನು ಸ್ವಾಮಿಯೇ ಆಗಿದ್ದಾನೆ. ಅಂದರೆ ದೇವರಲ್ಲಿ ದೇಶತಃ ಯಾವುದೋ ಸ್ಥಳದಿಂದಾಗಿ ಶಕ್ತಿ ವ್ಯತ್ಯಾಸ ಇಲ್ಲ, ಕಾಲತಃ ಯಾವುದೋ ಕಾಲದಿಂದಾಗಿ ಶಕ್ತಿ ವ್ಯತ್ಯಾಸ ಇಲ್ಲ, ಗುಣತಃ ಯಾವುದೇ ಗುಣದಿಂದಾಗಿ ಶಕ್ತಿ ವ್ಯತ್ಯಾಸ ಇಲ್ಲ. ಉತ್ತರ ಮೇಲೆ ಹೋಮ್ ಪಿಚ್ ಅಂತ ಹೇಳ್ತಾರೆ, ಇಲ್ಲಿ ಭಾರಿ ಸ್ಟ್ರಾಂಗ್, ಬೇರೆ ಪಿಚ್ಚರಲ್ಲಿ ಹೆವಿಕಾಯ್ಬಿಡ್ತಾರೆ. ದೇವರು ಎಲ್ಲ ಪಿಚ್ಚರಲ್ಲೂ ದೇವರು ಅಷ್ಟೇ ಇದೆ, ಯಾವಾಗಲೂ ಗ್ರೇಟ್ ಗ್ರೇಟರ್ ಗ್ರೇಟೆಸ್ಟ್ ಅಂತ ಹೇಳ್ತಾರೆ, ಗ್ರೇಟೆಸ್ಟ್ 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 ಅಷ್ಟೇ, ದೇವರಿಗೆ ಕಡಿಮೆ ಇಲ್ಲ. ಎದುರಿರ್ತಾರೆ ಬೆಳಿಗ್ಗೆ ಫ್ರೆಶ್ ಇರ್ತಾರೆ, ಸಾಯಂಕಾಲ ಡಲ್ ಆಗ್ತಾರೆ, ದೇವರಿಗೆ ಯಾವ ಕಾಲಕ್ಕೂ ಅಷ್ಟೇ ಫ್ರೆಶ್ ದೇವರು. ಅಂದರೆ ಕಾಲದ ತಕ್ಕಂತೆ ದೇವರು ಚೇಂಜ್ ಆಗೋದಿಲ್ಲ, ದೇವರಿಗೆ ಕಾಲದ ವ್ಯತ್ಯಾಸ ಇಲ್ಲ. ಬಾಲಕೃಷ್ಣ ಬಾಯಿ ತೆಗೆದ ಇಡೀ ಬ್ರಹ್ಮಾಂಡ ತೋರಿಸಿದೆ, ಚೇಂಜ್ ಇಲ್ಲ ದೇವರಲ್ಲಿ, ಆ ಚಿಕ್ಕ ಮುಖ ಬ್ರಹ್ಮಾಂಡ ತೋರಿಸಿದೆ. ಅರ್ಜುನ ಕೃಷ್ಣನಿಗೆ 71 ವರ್ಷ, ಯುದ್ಧದಲ್ಲಿ ವಿಶ್ವರೂಪ ತೋರಿಸಿದೆ, ನೋ ಚೇಂಜ್ ಅಟ್ ಆಲ್. ಚಿಕ್ಕವನಿದ್ದಾಗ ಯಾವ ಪರ್ಫೆಕ್ಟ್ ಆಗಿದ್ದ ದೊಡ್ಡ ಅಷ್ಟೇ ಪರ್ಫೆಕ್ಟ್ ಆಗಿದ್ದಾರೆ, ಮತ್ತೆ ಯಾವ ಕಾಲಕ್ಕೂ ಚೇಂಜೇ ಇಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರಲ್ಲಿ ನಮ್ಮ ಭಕ್ತಿಯನ್ನು ತುಂಬ ಜಾಸ್ತಿ ಆಗೋದು. ಅದಕ್ಕೆ ಇಲ್ಲ ಹೋದ ಏನಾಗುತ್ತೆ, ತುಂಬ ದೊಡ್ಡವ್ರಿ ಹೇಳ್ತಾರೆ, ಒಬ್ರು ಇದ್ದಕ್ಕೂ ನೋಡ್ರಿ ಕೋಟ್ಯಾಧೀಶರು, ಕೇಳಿದಾಗ ಸಾಕಷ್ಟು ದುಡ್ಡು ಕೊಡ್ತಾರೆ, ಬರೀ ಕೈಯಲ್ಲಿ ಕಳಿಸೋದೇ ಇಲ್ಲ, ಖುಷಿ ಆಯಿತು. ಎಲ್ಲಿರ್ತಾರೆ ಅಂದರೆ ಹೋಗಿ ಸ್ವಲ್ಪ ದಿವಸ ಆಯಿತು ಹೋಗಿಬಿಟ್ರು ಅಂತೇಳಿ ಮುಗಿದೋತು, ಏನು ಈಗೇನಿಲ್ಲ ಅಂತ ಅರ್ಥ. ಅದು ಸೋ ಗ್ರೇಟ್ ನೌ ಈ ನಾಟ್ ಅಟ್ ಆಲ್ ಎಕ್ಸಿಸ್ಟೆಂಟ್, ಕತೆ ಮುಗಿದೋಯ್ತು. ಇನ್ನೂ ಕೆಲವರು ಮುಂದೆ ಬರ್ತಾರೆ, ಬಂದರೆ ನೋಡ್ಬೋದು ಅಷ್ಟೇ, ಏನಿಲ್ಲೇ ಇಲ್ಲ. ದೇವ್ರ ಬಗ್ಗೆ ಇಲ್ಲೇ ಇಲ್ಲ, ಈಗಿದ್ದಾನೆ, ಈ ಕ್ಷಣದಲ್ಲಿದ್ದಾನೆ, ಉದ್ಧಾರ ಮಾಡೇ ಮಾಡ್ತಾನೆ, ಬಿಡೋ ಚಾನ್ಸಸ್ಸೇ ಇಲ್ಲ. ಇದು ತಿಳ್ಕೊಂಡ್ರೆ ಉಪಯೋಗ, ಧ್ರುವ ಹೇಗೆ ಮಾಡ್ದ, ಪ್ರಹ್ಲಾದ ಮಾಡ್ದ ಹಾಗೆ. ಇವತ್ತು ಕರೆಂಟ್ ಥಿಯರಿ ಗೊತ್ತಾಯ್ತು, ಏನು ಅಂಡ್ರೆಸ್ ಮಾಡ್ತಾ ಇದ್ದಾನೆ ಮನುಷ್ಯ. ನ್ಯೂಟನ್ಸ್ ಲಾ ಇವೆಲ್ಲ ಸೈಂಟಿಫಿಕ್, ಒಂದೊಂದು ಲಾಸ್ಟಿಂದ ಎಷ್ಟ ಒಂದು ಟೆಕ್ನಾಲಜಿ ಡೆವಲಪ್ ಆಯ್ತು ಯೋಚನೆ ಮಾಡಿ. ಈ ಫಿಲಾಸಫಿ ಇಟ್ಟಾಗ ಹೊರ ಡೆವಲಪ್ ಆಗುತ್ತೆ, ಟೆಕ್ನಾಲಜಿ ಒಳಗೆ ಡೆವಲಪ್ ಆಗಬೇಕಷ್ಟೇ, ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಸೈನ್ಸ್ ಎಲ್ಲ ಹೊರ ಡೆವಲಪ್ ಮಾಡುತ್ತೆ, ಫಿಲಾಸಫಿ ಒಳಗೆ ಡೆವಲಪ್ ಮಾಡುತ್ತೆ. ರಾಘವೇಂದ್ರ ಸ್ವಾಮಿಗಳು ಅಂತ ಡೆವಲಪ್ ಆದವರು, ಆ ರೀತಿಯಾಗಿ ಆರಾಮೆ ಬರ್ತಿದೆಯಲ್ಲ, ಎಂತ ವಂಡರ್ಸ್ ಮಾಡ್ತಾರೆ ಗೊತ್ತವರು. ಅಂದರೆ ಮಾಸಲ್ಲಿ ಮಾಡೋದು ಸೈನ್ಸ್, ಇಂಡಿವಿಜುವಲಿ ಮಾಡೋದು ಫಿಲಾಸಫಿ. ಮಾಸಲ್ಲಿ ಫಿಲಾಸಫಿ ಮಾಡೋಕ್ಕಾಗೋದಿಲ್ಲ, ಇಂಡಿವಿಜುವಲಿ ಕ್ರಿಯೇಟ್ ಆಗ್ತಾ ಹೋಗ್ಬೇಕು. ಪಾರ್ಲಮೆಂಟ್ ಯಾರು ಮಾಡಬೇಕು, ಮಾಸಲ್ಲಿ ಮಾಡಿದ್ರೆ ಯಾರು ಮಾಡ್ತಾರೋ ಅವರಿಗೆ ಅಷ್ಟೇನೆ, ಪರೀಕ್ಷೆ 100 ಜನ ಕೂತಿರಬಹುದು, ಪಾಸ್ ಆಗೋದು ಬರೆದವನು ಮಾತ್ರ. 100 ಜನ ಬದಬಾದ ಡಿಕ್ಟೇಟ್ ಮಾಡ್ಬೇಕಷ್ಟೇ, ಕೂತ್ಕೊಂಡು ಡಿಕ್ಟೇಟ್ ಮಾಡಿಸ್ಬೇಕು. ವೇಸ್ಟ್ ಸಮೇತ ಎಲ್ಲ ಸಸ್ಪೆಂಡ್ ಆಗ್ತಾರೆ, ಅದು ಸರಿಯಲ್ಲ. ಇಂಡಿವಿಜುವಲಿ ಬರೀಬೇಕು, ಇಂಡಿವಿಜುವಲಿ ಪಾಸ್ ಆಗ್ತಾನೆ. ಸೊ ಇಂಡಿವಿಜುವಲ್ ಸಾಧನೆ ಮಾಡೋದು ಫಿಲಾಸಫಿ. ಅದಕ್ಕೆ ರಾಯರಂತ ಎಚ್ಚರ ಬರ್ತಾರೆ, ನಿಮಗೆ ಎಚ್ಚರ ಬರೋದಿಲ್ಲ, ಇಂಡಿವಿಜುವಲಿ ಮಾಡೋದು. ಅದಕ್ಕೆ ನಾವೇನು ಯಾತಕ್ಕೆ ಅಪ್ಲೈ ಮಾಡ್ಕೊಂಡ್ರು ಅಷ್ಟೇ. ವಿಷ್ಣು ಸಹಸ್ರ ಓದೋದು ಬೇರೆ, ಅಪ್ಲೈ ಮಾಡ್ಕೊಳ್ಳೋದು ಬೇರೆ. ಅಪ್ಲೈ ಮಾಡಿಕೊಂಡ್ರೆ ಇವೆಲ್ಲ ಗುಣಗಳು ಗೊತ್ತಾಗುತ್ತೆ. ಇದೆಲ್ಲ ತಿಳಿಸಿದ ಗುರುಗಳು ಅಂದರೆ ಮಧ್ವಾಚಾರ್ಯ, ಒಂದು ಮುಖ ಇದು. ಆಮೇಲೆ ಇದಿಷ್ಟು ರಫ್ ಬ್ಯಾಕ್ಗ್ರೌಂಡ್ ಆಫ್ ವಿಷ್ಣು ಸಹಸ್ರನಾಮ ಸ್ತೋತ್ರ. ಆಮೇಲೆ ವಿಷ್ಣು ಸಹಸ್ರನಾಮಕ್ಕೆ ವಿಶ್ವಂ ಅರ್ಥ ಇದೆಲ್ಲ ನಮಗೆ ಗೊತ್ತಾಯಿತು. ಆದರೆ ಜನ ತುಂಬ ಜನಕ್ಕೆ ಒಂದು ಗೊತ್ತಿರಲಿಲ್ಲ, ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮಗಳಿದೆ, ಒಂದೊಂದಕ್ಕೂ ಅರ್ಥ ಇದೆ. ಇಷ್ಟು ಸಾಮಾನ್ಯ ತಿಳುವಳಿಕೆ ಇತ್ತು. ಆದರೆ ಮಧ್ವಾಚಾರ್ಯ ಹೇಳಿದರು, ಒಂದೊಂದು ನಾಮಕ್ಕೆ ಒಂದು ಅರ್ಥ ಅಲ್ಲ, ಒಂದೊಂದು ನಾಮಕ್ಕೆ 100 ಅರ್ಥ ಅಂತ ಹೇಳಿದ್ರು, ಮಿನಿಮಮ್ 100 ಅರ್ಥ ಅಂತ ಹೇಳಿದ್ರು. ಕಡೂರು ಅಂತ ಒಂದಿದೆ, ಈ ಕಾಸರಗೋಡು ಹತ್ರ ಇದೆ. ಅಲ್ಲಿ ಹೋದಾಗ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ, ಆಚಾರ್ಯ ದಕ್ಷಿಣ ದಿಗ್ವಿಜಯ ಮುಗಿಸ್ಕೊಂಡು ವಾಪಸ್ ಬಂದರು, ರಾಮೇಶ್ವರ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದರು. ದೇವಸ್ಥಾನದಲ್ಲಿ ಇಳ್ಕೊಂಡು ದೊಡ್ಡ ಸಭೆ ನಡೆದಿತ್ತು ಅಲ್ಲಿ. ಆಚಾರ್ಯರ ಬಗ್ಗೆ ತುಂಬ ಜನ ಗೊತ್ತಾಗಿತ್ತು, ಪೂರ್ಣ ಪ್ರಜ್ಞರು, ಏನು ಕೇಳಿದ್ರು ಉತ್ತರ ಕೊಡ್ತಾರೆ ಅಂತ ಗೊತ್ತಾಗಿಬಿಟ್ಟಿತ್ತು. ಅದಕ್ಕೆ ಜನ ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದರು. ಐತರೇಯದ ಶ್ರುತಿಯನ್ನು ಕೊಟ್ಟು ಇದಕ್ಕೆ ಅರ್ಥ ಹೇಳಿ ಅಂದರೆ ಆಚಾರ್ಯ ಅರ್ಥ ಹೇಳಿಬಿಟ್ರು ತಕ್ಷಣನೇ. ಅಲ್ಲಿ ಇದ್ದವರೆಲ್ಲ ದೊಡ್ಡ ದೊಡ್ಡ ಪಂಡಿತರವರೆಲ್ಲ ಕೂಡ, ಇಲ್ಲ ನನಗೊಂದು ಅರ್ಥ ಗೊತ್ತಿದೆ ಅಂತ ಒಬ್ಬ ಮುಖಂಡ ಹೇಳಿದ. ತಕ್ಷಣ ಆಚಾರ್ಯ ಹೇಳಿದರು, ಹೇಳಿ ಏನು ಅರ್ಥ ಅಂದರು ಹೇಳಿದರು. ತಕ್ಷಣ ಆಚಾರ್ಯ ಹೇಳಿದ್ರು, ಸರಿ ನೀ ಹೇಳಿದ್ದು ಸರಿ ಅಂದರು, ನೀವು ಹೇಳಿದ್ದು ಆ ಹೇಳಿದ್ದು ಸರಿ ಅಂದರು. ಆಗ ಅವನಿಗೆ ಆಶ್ಚರ್ಯ ಆಯಿತು, ಒಂದೇ ವೇದ ವಾಕ್ಯಕ್ಕೆ ನೀವು ಹೇಳಿದ್ದು ಸರಿ ನಾನು ಹೇಳಿದ್ದು ಸರಿ ಎರಡು ಹೇಗಾಗುತ್ತೆ ಅಂತ ಕೇಳಿದ. ಆಚಾರ್ಯ ಹೇಳ್ತಾರೆ, ವೇದ ವಾಕ್ಯ ಇದು, ವೇದ ವಾಕ್ಯಕ್ಕೆ 2 ಅರ್ಥ ಅಂತ ಕೇಳಬೇಡ, ಕನಿಷ್ಠ 3 ಅರ್ಥ ಇರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ವೇದ ವಾಕ್ಯಕ್ಕೂ ಕೂಡ ಕನಿಷ್ಠ 3 ಅರ್ಥ ಇರುತ್ತೆ. ಸೊ ನೀನು ಹೇಳಿದ್ದು ಸರಿ ನಾನು ಹೇಳಿದ್ದು ಸರಿ ಇನ್ನೊಂದು ಅರ್ಥನೂ ಇದೆ ಅಂತ ಹೇಳಿದರು. ಅವನಿಗೆ ಆಶ್ಚರ್ಯ ಆಯಿತು, ಒಂದು ವಾಕ್ಯಕ್ಕೆ 3 ಅರ್ಥ ಇರುತ್ತಾ ಅಂತ ಕೇಳಿದ. ತಕ್ಷಣ ಆಚಾರ್ಯ ಹೇಳಿದರು, ಓ ಅಷ್ಟಕ್ಕೆ ಆಶ್ಚರ್ಯ ಪಡಬೇಡ, ಮಹಾಭಾರತ ಇದೆಯಲ್ಲ ಅದು ಒಂದೊಂದು ಶ್ಲೋಕಕ್ಕೆ ಒಂದೊಂದು ಪದಕ್ಕೆ 10 ಅರ್ಥ ಅಂತ ಹೇಳಿದರು. 10 ಅರ್ಥ ಒಂದೊಂದಕ್ಕೆ, ವೇದಕ್ಕೆ 3 ಮಹಾಭಾರತಕ್ಕೆ 10. ಅವ್ರು ತಲೆ ಕೆಟ್ಟವಿದ್ದಾರೆ ರಾಮೀನ್, 10 ಅರ್ಥ ಇರುತ್ತಾ ಅಂದರೆ ನೀ ಇನ್ನೂ ಆಶ್ಚರ್ಯ, ವಿಷ್ಣು ಸಹಸ್ರ ಒಂದೊಂದು ನಾಮಕ್ಕೆ 100 ಅರ್ಥ ಅಂತ ಹೇಳಿಬಿಟ್ರು. ಯಾರು ಹೇಳಿದರು ಅಂದರೆ ನಷ್ಟ ಕೋಟ್ ಮಾಡ್ತಾರೆ, ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವ ಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ವಿಷ್ಣು ವೇದಗಳಿಗೆ ಕನಿಷ್ಠ 3 ಅರ್ಥ, ಮಹಾಭಾರತಕ್ಕೆ ಕನಿಷ್ಠ 10 ಅರ್ಥ, ವೇದ ವಿಷ್ಣು ಸಹಸ್ರನಾಮಕ್ಕೆ ಕನಿಷ್ಠ 100 ಅರ್ಥ ಒಂದೊಂದಕ್ಕೆ. ಮ್ಯಾಕ್ಸಿಮಮ್ 100 ಅಲ್ಲ, ಮಿನಿಮಮ್ 100, ಇನ್ನೂ ಕೆಲವಕ್ಕೆ ಹೆಚ್ಚಾಗುತ್ತೆ ಅಂತ ಹೇಳಿಬಿಟ್ಟು ಅವರಿಗೆ ಆಶ್ಚರ್ಯ ಆಗೋಯ್ತು. ನಂಬ್ತಾರ ಹಾಡಿ ಬುದ್ಧಿವಂತರವರೆಲ್ಲ ಕೂಡ, ಸ್ವಾಮಿ ಒಂದು ಕೇಳಿ ಅರ್ಥ ನೋಡ್ತೀವಿ, ಒಂದು ಕೇಳಿಬಿಡಿ ಹೋಗ್ತೇವೆ ಅಂತ ಹೇಳಿದ್ರು. ತಕ್ಷಣ ಆಚಾರ್ಯ ಹೇಳಬೇಕಾಗಿದ್ದಿಲ್ಲ, ಅದನ್ನು ಆಧಾರ ಕೊಟ್ಟಿದ್ದೇನೆ ಸಾಕು ಅಂದ್ರೆ ಮುಗಿದೋಯ್ತು. ಆಚಾರ್ಯ ಬಿಡಲಿಲ್ಲ, ಹೇಳೇ ಬಿಟ್ಟರು ಶುರು ಮಾಡಿದ ತಕ್ಷಣ. ಇದು ಅವ್ರ ಗ್ರೇಟ್ನೆಸ್ ಅಂದರೆ ಅರ್ಥ ಇದೆ ಅಂತ ಗೊತ್ತಿರಬಹುದು ನಮಗೆ, ಆದರೆ ಹೇಳೋದಕ್ಕೆ ಬರದೇ ಇರಬಹುದು. ಆದರೆ ಅರ್ಥ ಇದೆ ಅಂತ ಪ್ರೂವ್ ಮಾಡಿದ್ರೆ ಸಾಕು ನಮಗೆ, ಅರ್ಥ ಇದೆ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಅರ್ಥ ಎಕ್ಸ್ಪ್ಲೇನ್ ಮಾಡಿದರು ಆಚಾರ್ಯ ಒಂದೊಂದು ಒಂದೊಂದೇನೆ. ಅವ್ರು ಹೇಳಿದರು, ನೀವೊಂದು ಕೆಲಸ ಮಾಡಿ, ನಾವು ಹೇಳ್ತಾ ಹೋಗ್ತೇವೆ, ಆಮೇಲೆ ಒಪ್ಪಿಸಿದ್ರೆ ಸಾಕು ಅಂತ ಹೇಳಿ, ರಿಪೀಟ್ ಮಾಡಿಬಿಟ್ರೆ ನೀವು ಗೆದ್ದಾಗೆ ಅಂತ ಹೇಳಿದರು. ಆಚಾರ್ಯ ಹೇಳ್ತಾ ಹೋಗ್ತಾರೆ, ಓದೋದು ಕತೆ ಕೇಳ್ತಿರೋಕ್ಕೆ ಬರೋದ್ರಿಂದ ಎಕ್ಸಾಮ್ ನಾವೇ ಇರ್ತೇವೆ, ಆದ್ರೆ ಏನು ಬೇಕಾಗಿತ್ತು, ಕೇಳ್ತಿರೋಕ್ಕೆ ಮರ್ತು ಹೋಗ್ತಿರುತ್ತಲ್ಲ, ಇಮ್ಮಿಡಿಯೇಟ್ ಮರ್ತು 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 ಹೋಗ್ತಾ ಇತ್ತು. ಹೇಳಿದರು, ಕ್ಷಮ್ಯ ಸೌಮ್ಯ ಸಕಲ ಜ್ಞ ನಮಸ್ತೆ ತೇ ಬರುವಂತ ಇತಿ ತಮ್ ಕಿಲ ನೇಮು. ನಮ್ಮ ತಪ್ಪಾಯಿತು, ಭಾರಿ ದೊಡ್ಡವರು ಮರ್ತು, ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತೇಳಿ ಸರೆಂಡರ್ ಆಗಿಬಿಟ್ಟು. ಇಲ್ಲಿ ಆಚಾರ್ಯ ಸಾಧನೆ ಮಾಡಿದ್ದೇನು ಅಂದರೆ ವಿಷ್ಣು ಸಹಸ್ರನಾಮ ಯಾತಕ್ಕೆ ದೊಡ್ಡದು ಅಂತ ಉತ್ತರ ಕೊಟ್ರಿ. ಶಿವ ಸಹಸ್ರನಾಮ ಸ್ತೋತ್ರ ಇದೆ, ಅಲ್ಲೂ 1000 ನಾಮ ಇದೆ. ವಿಷ್ಣು ಸಹಸ್ರನಾಮ ಸ್ತೋತ್ರ ಇಲ್ಲೂ 1000 ನಾಮ ಇದೆ. 1000 ಇದು ಕೊಟ್ಟು 1000 ಆದಮೇಲೆ ಶಿವ ಇದು ಕೊಟ್ಟು ವಿಷ್ಣು ಯಾಕೆ ಆಗಬಾರದು, ಲಾಜಿಕ್ ಅದು. ಶಿವ ಇದು ಕೊಟ್ಟು ಗಣೇಶ ಇದು ಕೊಟ್ಟು ವಿಷ್ಣು ಇದು ಕೊಟ್ಟು ಯಾರು ಎಷ್ಟು 1000 ಎಲ್ಲರೂ ಇದು ಕೊಟ್ಟೆ ಯಾಕೆ ಹೇಳಬಾರದು. ಆಚಾರ್ಯ ಹೇಳ್ತಾರೆ, ಇದು ಕೊಟ್ಟು ಅಲ್ಲ, ಯಾಕೆಂದ್ರೆ ಅಲ್ಲಿ 1000 ನಾಮ ಇದೆ, ಒಂದೊಂದು ನಾಮಕ್ಕೆ ಒಂದು ನಾಕಾರ ಅರ್ಥ ಇರುತ್ತೆ. ಇದು ಹಾಗಲ್ಲ, ಒಂದೊಂದು ನಾಮಕ್ಕೆ 1000 ಅರ್ಥ ಇದೆ, ಆದ್ರಿಂದ ಆಗಿನ ಗ್ರೇಟ್ ಆಯಿತು ಅಂತ ಹೇಳಿ. ಚೆಕ್ ಇರು, ಚೆಕ್ ಸೈಜ್ ಚೇಂಜ್ ಆಗೋದಿಲ್ಲ, ಚೆಕ್ ಸೈಜ್ ಒಂದೇ ಇರುತ್ತೆ. 100 ರೂಪಾಯಿ ಬರೆದಿರ್ತಾರೆ, 1000 ಬರೆದಿರ್ತಾರೆ, ಎಕ್ಸ್ಚೇಂಜ್ ಆಯ್ತು ನೋಡಿ. ಈಗ ಎಕ್ಸ್ಚೇಂಜ್ ಚೆಕ್ ಎಕ್ಸ್ಚೇಂಜ್ ಮಾಡ್ಕೋಬಿಟ್ರಿ ಇಬ್ರು ಕೂಡ, ಇಬ್ರದ್ದು ಸೇಮ್ ಸೈಜ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಗೋವಿಂದ ಗತಿಯ ಒಂದು. ಎಕ್ಸ್ಚೇಂಜ್ ಮಾಡ್ಕೋಕೆ ಸೈಜ್ ಡಿಫರ್ ಆಗೋದಿಲ್ಲ ಚೆಕ್ಕಿಗೆ, ಅದು ಎಂಟ್ರಿ ವ್ಯಾಲ್ಯೂ ಡಿಫರ್ ಆಗುತ್ತೆ. ಅದೇ ರೀತಿಯೇ 1000 ರಾಮ ಸ್ತೋತ್ರ ಇದ್ದು ಮಾತ್ರಕ್ಕೇನೆ 1000 ರಾಮ ಇರೋರೆಲ್ಲ ಕೂಡ ಒಂದೇ ಅಲ್ಲ, ಬಿ ಎ ಎಂ ಎ ಎರಡು ಒಂದೇ ಕಾಣುತ್ತೆ. ನಿಂದು ಎರಡಕ್ಕೆ ಒಂದು ಎರಡು ಅಕ್ಷರ ಅಂತ ಹೇಳಿದ್ರೆ ಅದು ಎರಡಕ್ಕೆ ಎಷ್ಟು ಬಿ ಎಂ ಎಷ್ಟು ಚೇಂಜ್ ಮಾಡಿದ್ರೆ ಬಿ ಬಿ ಎ ಎಂ ಎ ಎಷ್ಟು ಇಟ್ ಬಿಟ್ ಆಲ್ ಟುಗೆದರ್ ಟೋಟಲ್ ಡಿಫರೆನ್ಸ್. ಅವನಿಗೆ ಸಿಗೋ ಕೆಲಸದಿಂದ ಸಂಬಳದ ಎಲ್ಲ ವೇರಿ ಆಗಿಬಿಡುತ್ತೆ ಟೋಟಲಿ ಒಂದು ಅಕ್ಷರದೊಳಗೆ. ಅಂದಮೇಲೆ ಪ್ರತಿಯೊಂದು ಅಕ್ಷರಕ್ಕೂ ಅರ್ಥ ಇದೆ. ಅಕ್ಷರ ಎರಡು ಅಕ್ಷರ ಬೇರೆ, ಎಸ್ ಎಲ್ ಸಿ 4 ಅಕ್ಷರ, ಎಂ ಎ 2 ಅಕ್ಷರ. ಸೊ ಎಸ್ ಎಲ್ ಸಿ ಅವರು ಭಾರಿ ಶ್ರೇಷ್ಠ, ಅದೇ ಮಾಡ್ಬೇಕು ಅದಕ್ಕೀಗ ಪದೀತೆ ಆಗಿಬಿಡುತ್ತೆ. ಆಮೇಲೆ ಇನ್ನು ಇಂಜಿನ್ ಮದ್ದಲ್ಲಿ ಈಗಿದೆಯಲ್ಲ ಗೊತ್ತಿಲ್ಲ ನನಗೆ, ಆರ್ಡಿನೆನ್ಸ್ ಬಿ ಆರ್ಡಿನೆನ್ಸ್ ಬರೀ ಬಿ ಫಸ್ಟ್ ಕ್ಲಾಸ್ ಆರ್ಡಿನೆನ್ಸ್ ದೊಡ್ಡದು ಕಾಣಿಸುತ್ತೆ ಇನ್ನು ಕೂಡ. ಫಸ್ಟ್ ಕ್ಲಾಸ್ಗಿಂತ ಆರ್ಡಿನೆನ್ಸ್ ಭಾರಿ ದೊಡ್ಡವರಾಗ್ಬಿಡ್ತಾರೆ ಅಷ್ಟೇ. ಅದೆಲ್ಲ ಅಲ್ಲ, ಲೆಂತ್ ಆಫ್ ದಿ ವರ್ಡ್ ಇಂಪಾರ್ಟೆಂಟ್ ಅಲ್ಲ, ಮೀನಿಂಗ್ ಆಫ್ ದಿ ವರ್ಡ್ ಇಂಪಾರ್ಟೆಂಟ್. ಆದ್ದರಿಂದ ಸಾವಿರ ನಾಮಗಳು, ಒಂದೊಂದು ನಾಮಕ್ಕೂ ಸಾವಿರ ಅರ್ಥ ಇರೋದು ವಿಷ್ಣುವೇ ಸರ್ವೋತ್ತಮ. ಹೀಗೆ ಡರೈವ್ ಮಾಡಿದರು. ಇನ್ನೂ ಯೋಚನೆ ಮಾಡಿದರೆ ನಮ್ಮಲ್ಲಿ ಇನ್ನೂ ಸಿಂಪಲ್ ಹೇಳೋದಾದರೆ, ಒಂದು ಸಾವಿರ ಗ್ರಾಂ ಸ್ಟೀಲ್ ಇದೆ, ಸಾವಿರ ಗ್ರಾಂ ಗೋಲ್ಡ್ ಇದೆ, ಎಷ್ಟು ಡಿಫರೆನ್ಸ್? ಎರಡು ಸಾವಿರ ಗ್ರಾಮೇ. ಸಾವಿರ ನಾಮ, ಸಾವಿರ ಗ್ರಾಮ, ಅಷ್ಟೇ ವ್ಯತ್ಯಾಸ. ಸಾವಿರ ನಾಮ, ಸಾವಿರ ನಾಮ, ಇಲ್ಲಿ ಸಾವಿರ ಗ್ರಾಮ್, ಸಾವಿರ ಗ್ರಾಮ್. ಸಾವಿರ ಗ್ರಾಮ್ ಸ್ಟೀಲ್ ಮನಿ ಎಲ್ಲರಲ್ಲೂ ಸಿಗುತ್ತೆ, ಸಾವಿರ ಗ್ರಾಮ್ ಸ್ಟೀಲ್. ಅದೇನಾದ್ರು ಮನೇಲಿ ಸಾವಿರ ಗ್ರಾಮ್ ಚಿನ್ನ ಸಿಕ್ಕರೆ ಬಂದು ರೈಡ್ ಮಾಡಿರ್ತಾರೆ, ಆಗ ನೆನ್ಪಿಟ್ಕೊಳ್ಳಿ. ಸ್ಟೀಲ್ ಇಟ್ಕೊಂಡು ರೈಡ್ ಮಾಡಿದ್ರೆ ಚಿನ್ನ ಆಚಿಟ್ಕೊಂಡು ಸರಿ ಏನ್ ಮಾಡ್ತಾರೆ, ವ್ಯಾಲ್ಯೂನೇ ಟೋಟಲಿ ಇರುತ್ತೆ. ಒಂದೊಂದು ಗ್ರಾಮಿಗೆ ಎಷ್ಟು ಆಚೆನಿದೆ. ಇವತ್ತು ಸ್ಟೀಲ್ ನ ತೂಕ ಮಾಡ್ಬೇಕಾದ್ರೆ ಈ ಕತ್ತರೆ ತಕ್ಕಡೆ ಹಿಡಿದು ಬಿಡ್ತಾರೆ, ಅದಕ್ಕೆ ಸೆನ್ಸಿಟಿವ್ ಬ್ಯಾಲೆನ್ಸ್ ತಗೋತಾರೆ. ಅದಕ್ಕೆ ಆ ಮಿಲಿಗ್ರಾಮ್ಸ್ ತೂಕ ಮಾಡ್ತಾರೆ, ಯಾರಾದ್ರೂ ಮಿಲಿಗ್ರಾಮ್ಸ್ ತೂಕ ಕೊಡ್ತಾರೆ ಸ್ಟೀಲ್ ನ, ಅವ್ನು ಇಗ್ನೋರ್ ಮಾಡಿಬಿಡ್ತಾರೆ. ಕೆಲವು ಗ್ರಾಮ್ನೇ ಇಗ್ನೋರ್ ಮಾಡಕ್ ಬಿಡ್ತಾನೆ. ಆ ರೀತಿ ಬಂಗಾರ ಇಗ್ನೋರ್ ಮಾಡಿದ್ರೆ ಪಾಪಡೆ ತೋಗ್ಬಿಡ್ತಾರೆ, ಅವ್ನು ಅಂಗಡಿಯನ್ನು ಮುಚ್ಕೊಂಡು ಹೋಗ್ಬಿಡೋದೆ ಅವ್ನು ಸಾಧ್ಯನೇ ಇಲ್ಲ. ಈಗ ಅರ್ಥ ಆಗುತ್ತೆ ಒಂದೊಂದು ಇದಕ್ಕೆ ಎಷ್ಟು ಅರ್ಥ ಇದೆ ಯೋಚನೆ ಮಾಡಿ. ಇವತ್ತು ಉದಾಹರಣೆಗೆ ಒಂದು ಬಂಗಾರ ಎಷ್ಟು ತೊಗೊಂಡು ಹೋಗ್ಬಿಡ್ತಾನೆ, ಎಷ್ಟು ವ್ಯಾಲ್ಯೂ ಇದೆ ಅವನಿಗೀಗ? ಅದೇ ಟನ್ ಗಟ್ಟೆ ಚಿನ್ನ ಹೋಗ್ತಾನೆ, ಏನು ವ್ಯಾಲ್ಯೂ ಇಲ್ಲ. ಇಲ್ಲಿ ಬರೀ ಕೈ ತುಂಬ ಇರೋ ಚಿನ್ನ ಅವನು ಪ್ರೊಟೆಕ್ಟ್ ಮಾಡುತ್ತೆ, ಅಷ್ಟಿರೋದು ಇದಾಗಲೂ ಸಾಧ್ಯ ಇಲ್ಲ. ಇದನ್ನು ತಿಳ್ಕೊಂಡಾಗ ವಿಷ್ಣು ಸಹಸ್ರ ಒಂದೊಂದು ನಾಮವೂ ಕೂಡ ನೂರು ಅರ್ಥ ಇದೆ ಅಂದರೆ, ಒಂದೊಂದು ನಾಮ ಸರಿಯಾಗಿ ತಿಳ್ಕೊಂಡ್ರೆ ಬದುಕಿ ಹೋಗ್ತೇವೆ ಅಂತ ಅರ್ಥ. ಕೆಲವು ಕೊಡ್ತಾರೆ, ಬ್ರೀಫ್ ಕೇಸ್ ಕೊಟ್ಬಿಡ್ತಾರೆ, ಹುಷಾರು, ಇದ್ರಲ್ಲಿ ತುಂಬ ಬೆಲೆ ಬೇಳೆ ವಸ್ತು ಇದೆ ಅಂತ ಹೇಳ್ತಾರೆ. ಎಷ್ಟು ಮಹತ್ವ ಗೊತ್ತಾಗತ್ತಾಗ ಹೋಗ್ತಾನೆ ಕಳ್ಕೊಂಡ್ಬಿಡ್ತಾನೆ ಸ್ಟೂತ್ ಕೇಸ್ನ, ಎಂಥ ಕೆಲಸ ಮಾಡಿದೆಯಿಲ್ಲ, ರೆಕಾರ್ಡ್ಸ್ ಎಲ್ಲ ಇತ್ತು ಅಂತ ಹೇಳ್ತಾರೆ. ನಮ್ಮ ಮೊದಲೇ ಹೇಳಿಲ್ಲ ನೀವು ಅಂತಾರೆ, ಮೊದಲೇ ಹೇಳಬೇಕಾಗಿತ್ತು, ಕೇರ್ಫುಲ್ ಆಗಿ ನೋಡ್ತಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಮೊದಲೇ ಹೇಳಿಬಿಟ್ಟಿದ್ದಾರೆ ವಿಷ್ಣು ಸಹಸ್ರನಾಮ, ಕೇರ್ಫುಲ್ ಆಗಿರಿ, ಭಾರಿ ವ್ಯಾಲ್ಯೂಯಬಲ್ ಸ್ತೋತ್ರ ಅದು, ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಉದ್ಧಾರ ಆಗಿಬಿಡ್ತೀರಿ ಅಂತ ಹೇಳ್ತಾರೆ. ದೇವರ ಹೆಸರನ್ನ ಒಂದು ಕರೆದ್ರೆ ಸಾಕು, ಉದ್ಧಾರ ಆಗ್ತೇವೆ ನಾವೀಗ. ಆದರೆ ಯಾತಕ್ಕೆ ಸಾವಿರ ಕೊಟ್ಟಿದ್ದಾರೆ ಗೊತ್ತಾ ನಮಗೆ? ಎಮರ್ಜೆನ್ಸಿ ಇರಲಿ ಅಂತ ಕೊಟ್ಟಿರ್ತಾರೆ ಎಮರ್ಜೆನ್ಸಿ. ನಾವು ಯಾವ ನಾವು ಹೇಳಿದ್ರು ಬರೋದಿಲ್ಲ, ಅದು ಹತ್ತಾರು ಫೋನ್ ನಂಬರ್ ಕೊಟ್ಬಿಡ್ತಾರೆ, ಕೊನೆ ಸೆಲ್ ಕೊಡ್ತಾರೆ, ಎಂದು ಸೆಲ್ ಎರಡು ಇಟ್ಕೊಂಡಿರ್ತಾರೆ, ಕಡೆ ಮೂರು ಇಟ್ಕೊಂಡಿರ್ತಾರೆ. ಅದು ಸೆಲ್ಲಲ್ಲಿದ್ದಾಗ ಇರ್ತಾರೆ, ಕೊನೆಗೆ ಫ್ರೀನೇ ಇರೋದಿಲ್ಲ. ಯಾವಾಗಲೂ ಬೋರ್ಡ್ ಲಿಂಕ್ ಮಾಡ್ತಿದ್ರೆ ಪದಿತಿ ಅವರಿಗೆ ಮನೆಯಲ್ಲಿ ಬೋರ್ಡ್ಗಳು, ಏನೇನೋ ಫೋನ್ ಇರುತ್ತೆ, ಎಷ್ಟು ಫೋನ್ ನಂಬರ್ ಯಾವ್ದು ಮಿಸ್ ಆದ್ರೂ ತಗೊಳ್ಳಿ ನೀವು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮತ್ತೆ ಫ್ರೆಂಡ್ಸ್ ಫೋನ್ ನಂಬರ್ ಕೊಟ್ಟಿರ್ತಾರೆ, ಕೆಲವು ಪರ್ಸನಲ್ ಫೋನ್ ನಂಬರ್ ಬೇರೆ ಕೊಡ್ತಾರೆ. ಕೆಲಸ ಇದು ಯಾರು ರೀತಿ, ನಾನು ಒಬ್ಬನೇ ತಗೋತೀನಿ ಕೊಡಿ ಅಂತ ಕೊಡ್ತಾರೆ. ದೇವರು ಇಷ್ಟ ಹೆಸರು ಯಾಕೆ ಕೊಟ್ಟಿದ್ದಾನೆ ಅಂದರೆ, ಒಂದಾದ್ರು ಬಾಯಿ ತಪ್ಪು ಹೇಳಿದ್ದು ಎಲ್ಲ ಬಿಟ್ಟು ಅಯ್ಯೋ ಅಂತ ನಾನು ಹೇಳಬೇಕು. ಅದಕ್ಕೆ ಇಷ್ಟೆಲ್ಲ ಬಿಟ್ಟು ಹಾವು ಕಚ್ಚಿ ವಿಷ್ಣು ಸಾಹಸ ಎಲ್ಲ ಓದಿಬಿಟ್ಟಿರ್ತಾನೆ, ಅದು ಹಾವು ಕಚ್ಚೋಳು ನೋಡ್ತಾನೆ ಅಯ್ಯೋ ಅಂದ್ಬಿಡ್ತಾನೆ, ಬಿಟ್ಟೆ ಮುದ್ದು ಚೇಳಲ್ಲಿ ಜೀಳೆ ಕಂಡ್ರು ಅಯ್ಯೋ ಅಂದ್ಬಿಡ್ತಾನೆ ಮನುಷ್ಯ. ಅಂದರೆ ಇಷ್ಟು ಹೆಸರು ದೇವನು ಮರಿತೇವಾದ್ರಿಂದ ಎಲ್ಲ ಹೆಸರು ತಿಳಿದ್ರೆ ಒಂದಾದರೂ ಬಾಯಿ ಬರುತ್ತೆ ಅಂತ ಅರ್ಥ. ಒಂದಾದರೂ ಅಂತ್ಯಕಾಲಕ್ಕೆ ಒಂದು ಹೇಳಿದ್ರೆ ಸಾಕು, ನಾ ಶರಡು ಹೊಕ್ಕೇನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಇಷ್ಟು ಹೆಸರು ದೇವರಿಗಿದ್ರು ಕೂಡ ಇವ್ರನ್ನ ಬಿಟ್ಟು ಕಂಡು ಕಂಡವ್ರತ್ ಹೋಗ್ತಾರೆ ಜನ, ಎಷ್ಟು ಮೂರ್ಖರವರು. ಇಷ್ಟು ಸರ್ವಸಮರ್ಥನಾದ ದೇವರು ಎಲ್ಲಿ ಸಿಗ್ತಾರೆ ನಿಮಗೆ? ಆ ಅರ್ಥದಲ್ಲಿ ವಿಷ್ಣು ಸಹಸ್ರನಾಮದ ಅರ್ಥಗಳನ್ನು ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಇನ್ನೊಂದು ಹೊಸ ಹೊಸ ವಿಷಯ ಆಚಾರ್ಯ ಹೇಳ್ತಾರೆ, ಯಾರು ಯೋಚನೆ ಮಾಡಿಲ್ಲ ಬಗ್ಗೆ ಎಲ್ಲ ಕೂಡ. ಅವರು ಆಚಾರ್ಯ ಹೇಳ್ತಾರೆ, ಈ ಸಾವಿರ ನಾಮಗಳಿವೆಯಲ್ಲ, ಬರೀ ಸಾವಿರ ನಾಮಗಳಲ್ಲ, ಅವು ಸಾವಿರ ರೂಪಗಳು ಅಂತ ಹೇಳ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲಿಕಿ, ಇವೆಲ್ಲ ದೇವರ ನಾಮಗಳು ಹೌದು, ದೇವರ ರೂಪಗಳು ಹೌದು. ಇವೆಲ್ಲ ಕೂಡ ಮತ್ಸ್ಯ ಅಂತ ರೂಪ ಇದೆ, ಕೂರ್ಮ ಅಂತ ರೂಪ ಇದೆ, ನಮ್ಗೆ ಅರ್ಥ ಆಗಿದೆ ಈಗ. ಅದೇ ರೀತಿಯೇ ವಿಶ್ವ ಒಂದು ರೂಪ, ವಷಟ್ಕಾರ ರೂಪ, ಭೂತ ಭಗವತರು ಒಂದು ರೂಪ, ಪ್ರತಿಯೊಂದು ರೂಪಗಳೇ. ಇದನ್ನು ಯಾರು ಯೋಚನೆ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಮಧ್ವಾಚಾರ್ಯ ಹೇಳ್ತಾರೆ, ಸಾವಿರ ಹೆಸರುಗಳು, ಸಾವಿರ ರೂಪಗಳು ವಿಷ್ಣು ಕೂಡ. ಆದ್ದರಿಂದ ಯಾರು ವಿಷ್ಣು ಸಹಸ್ರನಾಮದ, ನಮಗೊಂದು ಗೊತ್ತು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ನಾಲ್ಕು ರೂಪಗಳು, ಮತ್ಸ್ಯಕೂರ್ವಾದಿಗಳು ಹತ್ತು ರೂಪಗಳು, ಕೇಶವಾದಿಗಳು ಹನ್ನೆರಡು ರೂಪಗಳು, ಮತ್ತೆ ಕೇಶವಾದಿಗಳು ಇಪ್ಪತ್ನಾಲ್ಕು ರೂಪಗಳು, ಅಜಾದಿಗಳು ಐವತ್ತು ರೂಪಗಳು, ನಾರಾಯಣಾದಿಗಳು ನೂರೆಂಟು ರೂಪಗಳು, ವಿಶ್ವಾದಿಗಳು ಸಾವಿರ ರೂಪಗಳು, ಅಜಿತಾದಿಗಳು ಅನಂತ ರೂಪಗಳು, ಪರಾದಿಗಳು ಬಹುರೂಪಗಳು ಅಂತ ಕರೀತಾರೆ. ಅದನ್ನು ಹೇಳೋದಕ್ಕೆ ಪರಮಾತ್ಮನೇ ಸತತ ಮೇಘರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಮನಂತ ರೂಪಿಣೆ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ದೇವರಿಗೆ ಎಷ್ಟು ರೂಪ ಇದೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅನಂತ ರೂಪ ಪರಮಾತ್ಮನದು, ಅದಕ್ಕೆ ವಿಷ್ಣು ಸರ್ವೋತ್ತಮ. ಬೇರೆ ಯಾವ ದೇವತೆಗಳಿಗೂ ಅನಂತ ರೂಪ ಅಂತ ಹೇಳಿಲ್ಲ. ಯಾವ ದೇವತೆಗಳು ಅನಂತ ರೂಪ ಇಲ್ಲ, ವಿಷ್ಣುವಿಗೊಂದೇ ಅನಂತ ರೂಪ ಇರೋದು, ವಿಷ್ಣುವಿಗೊಂದೇ ಸಾವಿರ ರೂಪ ಇರೋದು. ಶಿವಸಹಸ್ರನಾಮ ಸ್ತೋತ್ರ ಇದೆ, ದುರ್ಗಾ ಸಹಸ್ರನಾಮ ಸ್ತೋತ್ರ ಇದೆ, ಅದು ಶಿವನ ಸಾವಿರ ರೂಪಗಳಲ್ಲವು, ಸಾವಿರ ಹೆಸರುಗಳಷ್ಟಿದೆ. ಆದರೆ ವಿಷ್ಣುವಿನ ಸಾವಿರ ರೂಪಗಳು ಆಗಿಬಿಟ್ಟಿದೆ, ಇದು ವಿಶಿಷ್ಟ. ಅಂದರೆ ವಿಷ್ಣು ಸಹಸ್ರ ನಾಮಾವಳಿ, ವಿಷ್ಣು ಸಹಸ್ರ ರೂಪಾವಳಿ ಎರಡೂ ಆಗಿತ್ತು ವಿಷ್ಣು ಸಹಸ್ರನಾಮದ ವೈಶಿಷ್ಟ್ಯ. ಇದನ್ನು ಮಧ್ವಾಚಾರ್ಯ ಹೇಳಿದ ನಮಗೆ ಅರ್ಥ ಆಯಿತು. ಎಷ್ಟು ರೂಪಗಳ ಚಿಂತನೆ ಮಾಡಲಿಕ್ಕೆ ಬರುತ್ತೆ, ವಿಷ್ಣು ಸಹಸ್ರ ನಾಮಾವಳಿ, ವಿಷ್ಣು ಸಹಸ್ರ ರೂಪಾವಳಿ, ಒಂದೊಂದಕ್ಕೆ ಶತಾರ್ಥ, ಎಷ್ಟು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ ಆಚಾರ್ಯರು. ಇದನ್ನೆಲ್ಲ ಬೇರೆ ಎಲ್ಲಿ ಹುಡುಗರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಧ್ವಾಚಾರ್ಯ ಫಾರ್ ಯೂತ್ ಅಂತ ಅದಕ್ಕೆ ಇಟ್ಟಿರೋದು ಅಂದರೆ, ಇವತ್ತು ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಮಧ್ವಾಚಾರ್ಯರನ್ನು ಜಗದ್ಗುರುಗಳು ಅಂತ ಯಾತಕ್ಕೆ ಕರೀತಾರೆ ಅಂತ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನು ಹೇಳಿ, ಅದನ್ನು ಇಷ್ಟು ಹೇಳಿಬಿಟ್ಟು ಆಚಾರ್ಯರು ಅರ್ಥ ಹೇಳಬೇಕಲ್ಲ. ವಿಷ್ಣು ಸಹಸ್ರನಾಮ ಬಗ್ಗೆ ಪ್ರತ್ಯೇಕ ಭಾಷ್ಯ ಅಂತ ಆಚಾರ್ಯರು ಬರೆದಿಲ್ಲ, ಗೀತಾಗೆ ಬರೆದಿದ್ದಾರೆ. ವಿಷ್ಣು ಸಹಸ್ರನಾಮ ಹೇಗೆ ಅತಿಶ್ರೇಷ್ಠವಾದಂಥ ಸ್ತೋತ್ರನು ಮಹಾಭಾರತದಲ್ಲಿ, ಭಗವದ್ಗೀತೆ ಶ್ರೇಷ್ಠವಾದ ಉಪದೇಶ ಮಹಾಭಾರತದಲ್ಲಿ, ಎರಡು ಕೂಡ ಇವತ್ತು ಶ್ರೇಷ್ಠವಾದ ಗ್ರಂಥಗಳು. ಒಂದು ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ನೆನ್ಪಿಟ್ಕೊಳ್ಳಿ, ಜ್ಞಾಪಕ ಇರಬೇಕು. ಭಗವದ್ಗೀತೆ ಬರೋದು ಮಹಾಭಾರತದಲ್ಲಿ, ವಿಷ್ಣು ಸಹಸ್ರನಾಮ ಸ್ತೋತ್ರ ಬರೋದು ಮಹಾಭಾರತದಲ್ಲಿ, ಭಗವದ್ಗೀತೆ ಬರೋದು ಭೀಷ್ಮ ಪರ್ವದಲ್ಲಿ. ಭೀಷ್ಮ ಪರ್ವ ಯುದ್ಧ ಪರ್ವದಲ್ಲಿ ಮೊದಲ ಪರ್ವ, ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಈ ಐದು ಪರ್ವ ಆದಮೇಲೆ ಭೀಷ್ಮ ಪರ್ವ ಬರುತ್ತೆ. ಆರನೇ ಪರ್ವದಲ್ಲಿ ಯುದ್ಧ ಪರ್ವದ ಮೊದಲ ಪರ್ವ ಅದು. ಅಲ್ಲಿ ವಿಷ್ಣು ಅಲ್ಲಿ ಭಗವದ್ಗೀತೆ ಉಪದೇಶವನ್ನು ಕೇಳುತ್ತೇವೆ. ಆಮೇಲೆ ಇದೇ ವಿಷ್ಣು ಸಹಸ್ರ ಮೇಲೆ ಬರುತ್ತೆ ಗೊತ್ತಾ, ಯುದ್ಧ ಪರ್ವ ಎಲ್ಲ ಮುಗಿದೋಗ್ಬಿಡ್ತು. ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಆಮೇಲೆ ಸೌಪ್ತಿಕ ಪರ್ವ, ಐದು ಯುದ್ಧ ಪರ್ವಗಳು. ಆಮೇಲೆ ಸ್ತ್ರೀ ಪರ್ವ ಅಂತ ಬರುತ್ತೆ, ಆಮೇಲೆ ಶಾಂತಿ ಪರ್ವ, ಆಮೇಲೆ ಅನುಶಾಸನ ಪರ್ವ. ಅದರಲ್ಲಿ ಬರೋದು ವಿಷ್ಣು ಸಹಸ್ರನಾಮ ಸ್ತೋತ್ರ. ಸೊ ಅದು ಭೀಷ್ಮ ಪರ್ವದಲ್ಲಿ, ಇದು ಅನುಶಾಸನ ಪರ್ವದಲ್ಲಿ. ಇನ್ನೊಂದು ಗಮನಿಸಬೇಕು, ಭೀಷ್ಮ ಪರ್ವದಲ್ಲಿ ಬಂತು ಅಂದರೆ ಯುದ್ಧಕ್ಕಿಂತ ಮುಂಚೆ ಭಗವದ್ಗೀತೆ ಉಪದೇಶ ನಡೀತು. ಯುದ್ಧ ಇಟ್ಟು ಅದು ಅಬೌಟ್ ಟು ಸ್ಟಾರ್ಟ್, ಆಗ ಭಗವದ್ಗೀತೆ ಉಪದೇಶ ನಡೀತು. ವಿಷ್ಣು ಸಹಸ್ರ ಯಾವಾಗ ಬಂತು? ಯುದ್ಧ ಮುಗಿದ ಮೇಲೆ ಬಂತು. ಅರ್ಥ ಆಯ್ತಾ? ಯುದ್ಧಕ್ಕಿಂತ ಮುಂಚೆ ಭಗವದ್ಗೀತೆ, ಯುದ್ಧ ಮುಗಿದ ಮೇಲೆ ವಿಷ್ಣು ಸಹಸ್ರನಾಮ. ಅರ್ಥ ಆಯ್ತಾ? ಆಶ್ಚರ್ಯ ಅಂದರೆ ಕೃಷ್ಣ ಗೀತೆಯನ್ನು ತಾನೇ ಉಪದೇಶ ಮಾಡಿದ, ವಿಷ್ಣು ಸಹಸ್ರನಾಮವನ್ನು ಭೀಷ್ಮರ ಬಾಯಲ್ಲಿ ಹೇಳಿಸ್ದ. ಸ್ತೋತ್ರ ತಾನೇ ಮಾಡ್ಕೊಳ್ಳೋದಕ್ಕಿಂತ ಹೇಳಿ, ಇನ್ನೊಬ್ರು ತಾನೇ ಮಾಡ್ಕೊಂಡ್ಬಿಟ್ರೆ ಸ್ತೋತ್ರ ಉಪದೇಶ ತಾನೇ ಮಾಡ್ತಾನೆ, ಸ್ತೋತ್ರ ಇನ್ನೊಬ್ರು ಕೈ ಮಾಡಿಸ್ತಾನೆ, ಒಳಗೆ ತಾನಿದ್ದಾನೆ ಅದು ಬಾಯಿ ಅವ್ರದು, ಆ ರೀತಿ ಮಾಡಿಸ್ತಾನೆ. ಇದು ಒಂದು ಭಾಗ. ಇನ್ನೂ ಜನ ಗಮನಿಸಿರಬೇಕು, ಈ ಭಗವದ್ಗೀತೆಯಲ್ಲಿ 701 ಶ್ಲೋಕ ಇದೆ. ಭಗವದ್ಗೀತೆಯಲ್ಲಿ 701 ಶ್ಲೋಕ ಇರೋದು, ವಿಷ್ಣು ಸಹಸ್ರನಾಮದಲ್ಲಿ 107 ಶ್ಲೋಕ ಇದೆ. ಈ ಕಡೆ ಈ 107 ಇದು 701 ಅದು, ಎಲ್ಲ ನಾಟ್ ಇದ್ರೆ ಉಪಯೋಗ ಇಲ್ಲ, ಎಲ್ಲ ನಾಟ್ ಆಗಿರ್ತದೆ, ಯಾವುದು ಗೊತ್ತಿಲ್ಲ ಜನಗಳಿಗೆ, ಅಂಥವ್ರು ಬೇಡ. 701 ಎಲ್ಲಿಂದ ಗೊತ್ತಾ? ವಿಶ್ವಮಿಷ್ಣರು ಬಷತ್ಕಾರವು ಶುರು ಮಾಡಿದ ಮೇಲೆ ಸರ್ವ ಪ್ರಹರಣ ಇದವರೆಗೂ ಸರಿಯಾಗಿ 107 ಶ್ಲೋಕ ಇದೆ. ಇದು 701 ಶ್ಲೋಕ ಇದೆ. ಮತ್ತೆ ಇಲ್ಲಿ ಕೃಷ್ಣನೇ ಹೇಳ್ತಾನೆ, ಅಲ್ಲಿದ್ದಾನೆ, ಅಲ್ಲಿ ಕೃಷ್ಣನೇ ಹೇಳ್ತಾನೆ, ಪಕ್ಕದಲ್ಲಿ ಕೂತಿದ್ದಾನೆ. ಕೃಷ್ಣ ಹೇಳ್ತಾನೆ, ಹೇಳಿಸ್ತಾನೆ, ಪಕ್ಕದಲ್ಲೇ ಕೂತಿದ್ದಾನೆ. ಜೊತೆಗೆ ಎರಡು ಕುರುಕ್ಷೇತ್ರನೇ, ಕುರುಕ್ಷೇತ್ರದಲ್ಲೇ ಗೀತೋಪದೇಶ ನಡೆದಿದ್ದು, ಕುರುಕ್ಷೇತ್ರದಲ್ಲೇ ವಿಷ್ಣು ಸಹಸ್ರನಾಮ ಕೂಡ ಬಂದಿತ್ತು. ಇವೆಲ್ಲ ಕಾಮನ್ ಫ್ಯಾಕ್ಟರ್ಸ್ ಎರಡಕ್ಕೂ ಕೂಡ. ಗೀತೆಗೂ ಬಹಳ ಅರ್ಥ ಮಹಾಭಾರತದಲ್ಲಿ ಬಂದಿದೆ, ವಿಷ್ಣು ಸಹಸ್ರ ಬಹಳ ಅರ್ಥ ಅದು ಮಹಾಭಾರತದಲ್ಲೇ ಬಂದಿದೆ. ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ವಿಷ್ಣು ಸಹಸ್ರನಾಮದ ಗ್ರೇಟ್ನೆಸ್ ಎಂಬುದು ಕ್ಯಾಶುವಲ್ ಅಲ್ಲ, ರಿಯಲ್ ಗ್ರೇಟ್ನೆಸ್ ಅಂತ ಅರ್ಥ. ಇದಿಷ್ಟನ್ನು ವಿಮರ್ಶೆ ಮಾಡಿದವರು ಮಧ್ವಾಚಾರ್ಯ ಒಬ್ಬರೇನೆ. ಈ ಬೇರೆ ಯಾವುದೇ ಪುಸ್ತಕದಲ್ಲೂ ಕೂಡ ಈ ಎಲ್ಲ ವಿಷಯ ಒಟ್ಟಿಗೆ ಸಿಗೋದಿಲ್ಲ, ಪುಸ್ತಕ 106 ಕಡೆ ಸಿಗುತ್ತೆ ನಿಮಗೆ. ಈ ವಿಷಯಗಳು ಯಾವುದು ಏನು ಮಾಡಿದ್ರೆ ಸಿಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಇದಂತ ಗೊತ್ತಾಯಿತು. ಅದರ ಜೊತೆಗೆ ಇನ್ನೊಂದು ಹೊಸ ವಿಷಯವನ್ನು ಆಚಾರ್ಯ ಹೇಳಿದರು, ಶ್ರೀ ವಿಷ್ಣು ಸಹಸ್ರನಾಮ ಅಂಡ್ ಶ್ರೀ ಬೃಹತಿ ಸಹಸ್ರ. ಐತರೆಯ ಉಪನಿಷತ್ತು ದಶೋಪನಿಷತ್ತುಗಳಲ್ಲಿ ಒಂದು. ಈಶಾ, ಕೇನ, ಕಠ, ಪ್ರಶ್ನ, ಮುಂಡ, ಮಾಂಡುಕ್ಯ, ತಿತ್ತಿರಿಹಿ, ಐತರೇಯಂಚ ಛಾಂದೋಗ್ಯಂ, ಬೃಹದಾರಣ್ಯ ಮೇವಚ, ದಶೋಪನಿಷತ್ತುಗಳು ಇವೆಲ್ಲ ಕೂಡ. ಆಗ ಐತರೆಯ ಉಪನಿಷತ್ತು ಒಂದು. ವೇದಗಳಿಗೆ ಸಂಬಂಧಪಟ್ಟ ಉಪನಿಷತ್ತಿರುತ್ತೆ, ಋಗ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು ಐತರೆಯ ಉಪನಿಷತ್ತು. ಅದರಲ್ಲಿ ಉಲ್ಲೇಖ ಬರುತ್ತೆ, ಬೃಹದೀ ಸಹಸ್ರ ಅಂತ ಒಂದು ಉಲ್ಲೇಖ ಬರುತ್ತೆ, ಬೃಹದೀ ಸಹಸ್ರ ಅಂತ ಒಂದು ಭಾಗ. ಅದಕ್ಕೇನು ಅರ್ಥ ಅಂದರೆ, ಬೃಹತಿ ಎಂಬುದು ಛಂದಸ್ಸಿನ ಹೆಸರು. ಗಾಯತ್ರಿ ಛಂದಸ್ಸು, ಅನುಷ್ಠುಪ್ ಛಂದಸ್ಸು, ಜಗತಿ ಛಂದಸ್ಸು, ತ್ರಿಷ್ಠುಪ್ ಛಂದಸ್ಸು ಅಂತ ಕರೆಯೋ ಹಾಗೆ ಬೃಹತಿ ಅಂತ ಛಂದಸ್ಸಿದೆ. ಛಂದಸ್ಸು ಅಂದ್ರೆ ಏನು ಗೊತ್ತಾ? ಈ ಷಟ್ಪದಿ ನಿಮ್ಗೆ ಅರ್ಥ ಆಗುತ್ತೆ, 6 ಲೈನ್ ಇದ್ರೆ ಷಟ್ಪದಿ, 4 ಲೈನ್ ಇದ್ರೆ ಚೌಪದಿ, 3 ಇದ್ರೆ ತ್ರಿಪದಿ. ಕನ್ನಡದಲ್ಲಿ ಅರ್ಥ ಆಗುತ್ತಲ್ಲ, ಸಂಸ್ಕೃತದಲ್ಲಿ ಹಾಗೆ ಈ ವ್ಯತ್ಯಾಸ ಉಂಟು ಮಾಡ್ತಾ. ಗಾಯತ್ರಿ ತ್ರಿಪದಿ ಅದು, ತ್ರಿಪದ ಗಾಯತ್ರಿ ಅಂತಲೇ ಕರೆಯೋದು. ತ್ರಿಪದ ಗಾಯತ್ರಿ ಅನುಷ್ಠುಪ್ ಚೌಕಕ್ಕೆ 4 ಪಾದ ಇರುತ್ತೆ, ಬೃಹತಿ ಸಹಸ್ರಕ್ಕೆ ಬೃಹತಿ ಛಂದಸ್ಸಿಗೆ 4 ಲೈನ್ ಇರುತ್ತೆ. ಆದರೆ ಒಟ್ಟು ಎಷ್ಟಕ್ಷರ ಇರುತ್ತೆ ಅಂದರೆ 36 ಅಕ್ಷರ ಇರುತ್ತೆ. 36 ಅಕ್ಷರದ ಛಂದಸ್ಸನ್ನು ಬೃಹತಿ ಅಂತ ಕರೀತಾರೆ. ಆ ಬೃಹತಿ ಛಂದಸ್ಸು ಅಂದರೆ ಅದೇ ಋಗ್ವೇದದ ಅಂತ 100 ಮಂತ್ರಗಳನ್ನು ಹೇಳಿದರೆ, 1000 ಮಂತ್ರಗಳನ್ನು ಹೇಳಿದರೆ ಬೃಹತಿ ಸಹಸ್ರ ಅಂತ ಕರೀತಾರೆ. 1000 ಋಕ್ಕುಗಳು ಬೃಹತಿ ಛಂದಸ್ಸು, ಬೃಹತಿ ಛಂದಸ್ಸಿನ 1000 ಋಕ್ಕುಗಳನ್ನು ಹೇಳಿದರೆ ಬೃಹತಿ ಸಹಸ್ರ ಅಂತ ಆಗುತ್ತೆ. ಅಲ್ಲಿ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ, ಸ್ವಲ್ಪ ನೆನಪಿರಲಿ. ಐತರೇಯದಲ್ಲಿ ಬರುತ್ತೆ, ಒಂದು ಸಲ ಇಂದ್ರದೇವರು ಯಜ್ಞ ಮಾಡ್ತಾ ಕೂತಿರ್ತಾರೆ. ವೃತ್ರಂ ಹತ್ವ ಮಹೇಂದ್ರಸ್ತು, ಒಂದು ಏನು ಮಾಡಿದರಂತೆ, ಮಹೇಂದ್ರತ್ವಾಪಿ ಬತ್ತಯೇ, ಇಂದ್ರಪದಿ ಮಹೇಂದ್ರ ಅಂತ ಅನಿಸ್ಕೋಬೇಕು ಅಂತ ದೊಡ್ಡ ಮಹಾವ್ರತಂ ಕರ್ಮಚಕ್ರೇ ಹೌತ್ರಂ ಚಕ್ರೇತ ಕೌಶಿಕ, ಮಹಾವ್ರತ ಅಂತ ಒಂದು ಕಾರ್ಯವನ್ನು ಮಾಡ್ತಾರೆ. ಅಲ್ಲಿ ಮುಖ್ಯ ಹೋತ್ರವಾಗಿ ವಿಶ್ವಾಮಿತ್ರ ಮುನಿಗಳು ಕೂತಿರ್ತಾರೆ. ಆ ರೀತಿ ಕೂತಿದ್ದ ಕಾಲಕ್ಕೆ ವಿಶ್ವಾಮಿತ್ರರಿಗೆ ಇಂದ್ರದೇವರು ಹೇಳ್ತಾರೆ, ಬೃಹತಿ ಸಹಸ್ರಂ ಶಂಸ, ಬೃಹತಿ ಸಹಸ್ರವನ್ನು ಹೇಳ್ರಿ ಅಂತ ಹೇಳಿದ್ರಂತೆ. ತಟ್ಟ ಬೃಹತಿ ಸಹಸ್ರವನ್ನು ಹೇಳ್ತಾರೆ ವಿಶ್ವಾಮಿತ್ರ ಹೇಳ್ತಾರೆ. ಆ ಕ್ಷಣಕ್ಕೆ ಇಂದ್ರದೇವರು ಏನ್ ಮಾಡ್ತಾರೆ, ಇನ್ನೊಮ್ಮೆ ಹೇಳಿ ಅಂತ, ಇನ್ನೊಮ್ಮೆ ಹೇಳಿ ಅದನ್ನ ಅಂತ ಹತ್ರ ಕರೆದು ಇನ್ನೊಮ್ಮೆ ಹೇಳಿ ಅಂದರು. ಇನ್ನೊಮ್ಮೆ ಹೇಳ್ತಾರೆ, ಅಮೇಲೆ ಇನ್ನೂ ಹತ್ರ ಕರೆದು ಇನ್ನೊಮ್ಮೆ ಹೇಳಿ ಅಂತ ಹೇಳ್ತಾರೆ, ಮತ್ತೊಮ್ಮೆ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನೀವು ಮೂರು ಸತ್ತು ಹೇಳಿದ್ದೇನೆ, ಮೂರು ವರ ಕೊಡ್ತೇನೆ ಕೇಳಿ ಅಂತ ಹೇಳಿ. ಮೂರು ವರ ಕೊಡ್ತೇನೆ, ಮೊದಲನೇ ವರ ಏನೋ ಮುಕ್ತಿ, ಎರಡನೇ ವರ ಏನೋ ಮುಕ್ತಿಲಿ ಆನಂದ ವೃದ್ಧಿ, ಅಪಾಯಿಂಟ್ಮೆಂಟು ಪ್ರಮೋಷನ್ ಎರಡು ಕೇಳಿದಾಗಾಯ್ತು ಅವರೀಗ. ಕೊನೆಯದೇನು ಗೊತ್ತಾ, ನೀವು ಯಾರು ಹೇಳಿ ಅಂತ ಕೇಳಿದ್ದ. ಇದು ಮೂರು ಮಾತಿತ್ತು. ಯಾತಕ್ಕೆ ಅಂದರೆ ಇಂದ ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಯಿತು, ನಾನು ಬೃಹತಿ ಸಹಸ್ರ ಹೇಳಿದೆ, ಇನ್ನೊಮ್ಮೆ ಹೇಳಿ ಅಂದರು, ಇನ್ನೊಮ್ಮೆ ಹೇಳಿ ಅಂದರು. ಯಾರು ಇವರು ಹೀಗೆಲ್ಲ ಹೇಳ್ತಾರಲ್ಲ ಅಂತ ಯೋಚನೆ ಮಾಡಿ ಯಾರು ಅಂತ ಕೇಳಿದರು. ಆಗ ಅವನು ಪ್ರಾಣ ವಾಹಾಮಸ್ಮಿ ಋಷಿ, ನಾನು ಪ್ರಾಣ ಅಂತ ಹೇಳಿದರು. ಅವರು ಕೂತಿರೋದು ಇಂದ್ರ ಹೇಳ್ತಾರೆ, ನಾನು ಪ್ರಾಣ ಅಂತ ಕರೆದ್ರು. ಇವರಿಗೆ ಅರ್ಥ ಆಗಿಬಿಡುತ್ತೆ, ಕೂತಿರೋದು ಇಂದ್ರ, ಒಳ ಬಂದಿರೋದು ಪ್ರಾಣ, ಅವರೊಳಗೆ ನಿಜವಾಗ್ಲೂ ಕೂತಿರೋದು ವಿಷ್ಣು. ವಿಷ್ಣು ಸಹಸ್ರ ಪ್ರಾಣ ಅಂತ ಬರುತ್ತೆ, ವಿಷ್ಣು ಸಹಸ್ರ ಪ್ರಾಣ ಅಂತ ಇದೆ, ಪ್ರಾಣ ಪ್ರಾಣದಹ, ಓ ವಿಷ್ಣು ಅಂತ ಅರ್ಥ ಆಗಿಬಿಟ್ಟು ಕೇಳ್ತಾರೆ. ನೋಡಿ ವಿಶ್ವಾಮಿತ್ರರೇ, ಬೃಹತಿ ಸಹಸ್ರ ಹೇಳಿದ್ದೀರಲ್ಲ, ನನಗೆ ಭಾರಿ ಖುಷಿಯಾಗಿದೆ. ಯಾತ ಖುಷಿಯಾಗಿದೆ ಅಂದರೆ, ಬೃಹತಿ ಸಹಸ್ರ ಅಂದರೆ ನನಗೆ ಅನ್ನ ಇದ್ದ ಹಾಗೆ ಅಂತ ಪರಮಾತ್ಮ ಹೇಳ್ತಾರೆ. ಮನುಷ್ಯನಿಗೆ ಏನು ಕೊಟ್ಟರು ಕೂಡ ತೃಪ್ತಿ ಆಗೋದು ಕಷ್ಟ. ದುಡ್ಡು ಎಷ್ಟಾದ್ರು ಕೊಡಿ, ಇನ್ನೊಂದು ಕ್ಯಾರಿದ ಚೇಂಜ್ ಮಾಡ್ತಾನೆ ಹೊರತು ಬಿಡೋದಿಲ್ಲ. ಎಷ್ಟು ಬೇಕಾದ್ರೂ ಕೊಡಿ, ಅನ್ನ ಕೊಟ್ಟರೆ ಸಾಕು ಅಂದ್ಬಿಡ್ತಾನೆ ಮನುಷ್ಯ. ಅನ್ನ ಕೊಟ್ಟರೆ ತೃಪ್ತಿ ಆಗಿಬಿಡುತ್ತೆ. ಅದಕ್ಕೆ ಅನ್ನ ದಾನ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಯಾತಕ್ಕೆ ಅಂತಾರೆ ಅಂದರೆ, ತೃಪ್ತಿ ಕೊಡೋದು ಅನ್ನದಿಂದ. ಇನ್ಯಾವುದಕ್ಕೂ ಬರ್ತೆ, ಅನ್ನ ಯಾರು ಕದಿಲಕ್ಕೆ ಬರೋದಿಲ್ಲ, ಹೊಟ್ಟೆಗಿಟ್ಕೊಳ್ಳೋ ಕತೆ ಮುದೋಯ್ತು, ಯಾರು ಸ್ಟೀಲ್ ಮಾಡಲಿಕ್ಕೆ ಬರಲ್ಲ, ಅದನ್ನು ಮುದೋಯ್ತು. ಅನ್ನ ಸೇಫ್ ಅಂಡ್ ಶೂರ್, ಅದಕ್ಕಾಗಿ ಅನ್ನ ಶ್ರೇಷ್ಠ. ವಿಶ್ವಾಮಿತ್ರರೇ, ಬೃಹತಿ ಸಹಸ್ರ ನನಗೆ ಅನ್ನ ಭಾರಿ ಖುಷಿಯಾಗಿದೆ, ಅದಕ್ಕೆ ಹೊರ ಕೊಟ್ಟೆ ಅಂತ ಹೇಳಿದರೆ. ಆಚಾರ್ಯ ಹೇಳ್ತಾರೆ, ಅನ್ನ ಅಂದರೆ ನೈವೇದ್ಯ ಅಂತ ಅರ್ಥ. ಯಾರು ಬೃಹತಿ ಸಹಸ್ರವನ್ನು ದೇವರ ಮುಂದೆ ಹೇಳ್ತಾರೋ ಅವ್ರಿಗೆ ನೈವೇದ್ಯ ಮಾಡಿದ ಪುಣ್ಯ ಬರುತ್ತೆ, ಅದು ಶ್ರೇಷ್ಠವಾದಂಥ ಸ್ತೋತ್ರ ಅದು, ಅದನ್ನು ಮಾಡಿ ಅಂತ ಹೇಳಿದರು. ಅದು ಈಕ್ವಲೆಂಟ್ ಬೇಕಲ್ಲ ಅಂದರೆ ವಿಷ್ಣು ಸಹಸ್ರನಾಮ, ಅದಕ್ಕೆ ಈಕ್ವಲೆಂಟ್ ಅಂತ ಕರೀತಾರೆ. ಬೃಹತಿ ಸಹಸ್ರ ಹೆಜ್ಜಿಕೊಟ್ಟು ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರ ಬಳಸಿಕೊಟ್ಟು ಬೃಹತಿ ಸಹಸ್ರ. ಅಲ್ಲಿರೋದು ಸಾವಿರ ರುಕ್ಕು, ಇದೊಂದು ಸಾವಿರ ನಾಮ, ಒಂದೊಂದು ನಾಮಕ್ಕೆ ಒಂದೊಂದು ರುಕ್ಕಿನ ಅರ್ಥ ಅಂತ. ಒಂದು ರುಕ್ಕು 36 ಅಕ್ಷರ ಇದೆಯಲ್ಲ, ಒಂದೊಂದು ವಿಶ್ವಂ 36 ಅಕ್ಷರ, ವಿಷ್ಣು 36 ಅಕ್ಷರ, ಅಲ್ಲಿ ಈಕ್ವಲ್ ಮಾಡ್ತಾ ಹೊರಟುಬಿಟ್ರೆ ದೊಡ್ಡದಾಗಿ ವಿಷ್ಣು ಸಹಸ್ರ ಅರ್ಥ ಆಗುತ್ತೆ. ಇದನ್ನೆಲ್ಲ ಆಚಾರ್ಯರು ಬರೆದ ಮೇಲೆ ಶೇಷಚಂದ್ರಿಕಾಚಾರ್ಯರು ಅಂತಿದ್ದಾರೆ, ಕೇಳಿರ್ತೀರಿ. ವ್ಯಾಸರಾಜ ಮಠದಲ್ಲಿ ವ್ಯಾಸರಾಜರ ನಂತರ 10ನೇವರಾಗಿ ಬಂದವರು ರಘುನಾಥ ತೀರ್ಥರು ಅಂತ ಹೆಸರು. ಅವ್ರೇನು ಮಾಡಿದ್ದಾರೆ ಗೊತ್ತಾ, ಇಡೀ ಬೃಹತಿ ಸಹಸ್ರಕ್ಕೆ ಅರ್ಥ ಬರೋದು, ವಿಷ್ಣು ಸಹಸ್ರವಾಗಿ ಅರ್ಥ ಎರಡು ಕಂಪೈಲ್ ಮಾಡಿ ತೋರಿಸ್ತಾರೆ, ಎರಡು ಹೇಗೆ ಮ್ಯಾಚ್ ಆಗುತ್ತೆ ಅಂತ ತೋರಿಸ್ಕೊಡ್ತಾರೆ. ಅದು ಏನಾಯ್ತು, ಆಚಾರ್ಯ ಹೇಳಿದ ಮಾತನ್ನು ಪ್ರೂವ್ ಮಾಡಿ ತೋರಿಸ್ತಾರೆ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮವೂ ಕೂಡ ಬೃಹತಿ ಸಹಸ್ರ ಒಂದೊಂದು ರುಕ್ಕಾಗಿದೆ. ಏನಾಯ್ತು ಇದರಿಂದ ಅಂದರೆ, ಬೃಹತಿ ಸಹಸ್ರ ಹೇಳಿದರೆ ವಿಷ್ಣುವಿಗೆ ಭಾರಿ ಪ್ರೀತಿ ಆಯ್ತಲ್ಲ, ವಿಷ್ಣು ಸಹಸ್ರ ಹೇಳಿದ್ರೆ ಭಾರಿ ಪ್ರೀತಿ ಆಗುತ್ತೆ, ಅಲ್ಲಿಗೆ ಅರ್ಥ ಬತ್ತೆ. ಬೃಹತಿ ಸಹಸ್ರ ಹೇಳೋದು ಭಾರಿ ಕಷ್ಟ ಗೊತ್ತಲ್ಲ, ವಿಷ್ಣು ಸಹಸ್ರ ಭಾರಿ ಸುಲಭ. ಅದು 1000 ರುಕ್ ಹೇಳಬೇಕು, 1000 ನಾಮ ಹೇಳಬೇಕಷ್ಟೇ, ಎಷ್ಟು ರಿಲೀಸ್ ಆಯ್ತಲ್ಲ, ಸ್ಟ್ರೆಂತ್ ಈಕ್ವಲ್. ಗೊತ್ತು, ಚೆಕ್ ಒಯ್ಯೋದು ಆಗಿರುತ್ತೆ, ಕಾಯಿನ್ಸ್ ಒಯ್ಯೋದು ಆಗಿರುತ್ತೆ. 1000 ರೂಪಾಯಿ ಕೊಟ್ಟರು ಕಾಯಿನ್ಸ್ ಹೋಗುತ್ತೆ, 10,000 ಕೊಟ್ಟರು ಕಾಯಿನ್ಸ್ ಹೋಗುತ್ತೆ, ಕದಿ ಅಲ್ಲಿ ರಿಕ್ಷಾ ಬರಬೇಕಾಗ್ತದೆ. ಡ್ರಾವೆಲ್ 10,000 ನೋಟ್ ಕೊಟ್ಟರೆ ಸುಲಭ, DD ಕೊಟ್ಟರದ್ದು ಸೇಫ್, ಕ್ರಾಸ್ DD ಕೊಟ್ಟರೆ ಆರಾಮ, ಕಳ್ಕೊಂಡ್ರೆ ಯೋಚನೆ ಇಲ್ಲ, ಹೊರಟುಬಿಡ್ತಾರೆ. ಆ ಥರ ಅಂದರೆ ವ್ಯಾಲ್ಯೂ ಚೇಂಜ್ ಆಗಲಿಲ್ಲ, ಆದರೆ ಮೆಥಡ್ ಚೇಂಜ್ ಆಯ್ತು, ಪ್ರೋಸೆಸ್ ಕ್ಯಾರಿ ಪ್ರೋಸೆಸ್ ಚೇಂಜ್ ಆಗುತ್ತೆ. ಸೊ ವಿಷ್ಣು ಸಹಸ್ರನಾಮ ಅನ್ನೋದು ರೀಚಬಲ್ ಟು ಆಲ್ ಒಂದಾಯಿತು, ಮತ್ತು ಅರ್ಥ ಎಲ್ಲ ಕಂಪ್ರೆಸ್ ಆಯಿತು, ಅದರೊಳಗೆ ಇನ್ನೂ ಸುಲಭ ಆಗೋಯ್ತು. ಅದನ್ನು ಹೇಳಿದರು. ಅದಕ್ಕೆ ಯಾರು ವಿಷ್ಣು ಸಹಸ್ರನಾಮ ಹೇಳ್ತಾರೋ ದೇವರು ನೈವೇದ್ಯ ಮಾಡಿದಷ್ಟು ಪುಣ್ಯ ಅವರಿಗೆ ಬರುತ್ತೆ ಅಂತ ಹೇಳ್ತಾರೆ. ಇವತ್ತು ನಮಗೊಂದು ಗೊತ್ತಿದೆ, ವಿಷ್ಣು ಸಹಸ್ರನಾಮ ಮಾಡಿ ತುಳಸಿ ಅರ್ಚನೆಗೆ ಉಪಯೋಗಿಸ್ತಾರೆ, ಪುಷ್ಪಾರ್ಚನೆಗೆ ಉಪಯೋಗಿಸ್ತಾರೆ, ನೈವೇದ್ಯಕ್ಕೆ ಉಪಯೋಗಿಸೋದಿಲ್ಲ. ಬಟ್ ಆಚಾರ್ಯ ಹೇಳ್ತಾರೆ ನೈವೇದ್ಯಕ್ಕೆ ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ನೈವೇದ್ಯಕ್ಕೆ ಹೇಳಿ ಅಥವಾ ವಿಷ್ಣು ಸಹಸ್ರನಾಮ ಹೇಳಿದ್ರೆ ನೈವೇದ್ಯ ಆಗಾಯ್ತು ಅಂತ ಅರ್ಥ. ಅದು ವಿಷ್ಣು ಸಹಸ್ರನಾಮ ನೈವೇದ್ಯ ಮಾಡಿದ್ರೆ ಕಷ್ಟ, ಅದನ್ನೇ ನೈವೇದ್ಯ ಕೃಷ್ಣಾಪುರಾಣ ಮಾಡಬಾರ್ದಷ್ಟೇನೆ. ವಿಷ್ಣು ಸಹಸ್ರನಾಮ ಹೇಳಿದರೆ ದೇವರು ಸ್ವೀಕಾರ ಮಾಡಿಬಿಡ್ತಾನೆ. ಒಂದು ಮಾತು ಹೇಳ್ತಾರೆ, ನೈವೇದ್ಯಕ್ಕೆ ಏನು ಪದಾರ್ಥ ಇಲ್ಲವುದಲ್ಲ, ವಿಷ್ಣು ಸಹಸ್ರನಾಮ ಹೇಳಿ ನೈವೇದ್ಯ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ವಿಷ್ಣು ಸಹಸ್ರನಾಮ ಅಷ್ಟು ಶ್ರೇಷ್ಠವಾದಂಥ ಒಂದು ಮಂತ್ರ, ಅದು ಸ್ತೋತ್ರ ಮಂತ್ರ ಸಿದ್ಧಿ ಎಲ್ಲ ಕೊಡ್ತಕ್ಕಂಥ ವಿಚಿತ್ರವಾದ ಕೃತಿ ಅಂತ ಹೇಳಿದ್ದೆಲ್ಲ ಮಧ್ವಾಚಾರ್ಯ. ಮತ್ತೆ ಇದೆಲ್ಲ ಜ್ಞಾಪಕ ಇದ್ರೆ, ಕಾಂಟ್ರಿಬ್ಯೂಷನ್ ಆಫ್ ಮಧ್ವಾಚಾರ್ಯ ಟು ದಿ ಇಂಟರ್ಪ್ರಿಟೇಷನ್ ಆಫ್ ವಿಷ್ಣು ಸಹಸ್ರನಾಮ ಇನ್ ಜನರಲ್ ವಿಷ್ಣು ಸಹಸ್ರನಾಮ ಏನಂತ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆಚಾರ್ಯರು ಪ್ರತ್ಯೇಕವಾಗಿ ಅರ್ಥ ಬರೆದೇ ಹೋದರೂ ಕೂಡ ಸುಮಾರು 500 ನಾಮಕ್ಕಿಂತ ಜಾಸ್ತಿ ನಾಮಗಳಿಗೆ ಸರ್ವಮೂಲದ ಅರ್ಥ ಬರೀತಾ ಹೋಗ್ತಾರೆ, ಪ್ರಸಂಗವನ್ನೆಲ್ಲ ಹೇಳ್ತಾ ಹೋಗ್ಬಿಡ್ತಾರೆ, ಯಾವುದೋ ಪ್ರಸಂಗದಲ್ಲಿ ಅರ್ಥ ಹೇಳಿಬಿಡ್ತಾರೆ, ಎಲ್ಲ ಕಂಪೈಲ್ ಮಾಡಬೇಕಲ್ಲ. ಅದನ್ನು ವಿದ್ಯಾಧಿರಾಜ ತೀರ್ಥರು ಅಂತ ಒಬ್ಬರು, ಜೈತೀರ್ಥರು ಸುಧಾ ಬರೆದವರು ಇದ್ದಾರಲ್ಲ, ಅವರು ಸಾಕ್ಷಾತ್ ಶಿಷ್ಯರು, ವಿಷ್ಣು ಸಹಸ್ರವಾಗಿ ಅರ್ಥ ಬರೆದಿದ್ದಾರೆ. ಆಚಾರ್ಯ ಎಲ್ಲ ಕ ಹೇಳಿದ್ದನ್ನೆಲ್ಲ ಕಂಪೈಲ್ ಮಾಡಿಬಿಟ್ಟು ವಿಷ್ಣು ಸಹಸ್ರ ಅರ್ಥ ಬರೀತಾರೆ. ಅದನ್ನೇ ಶೇಷಚಂದ್ರಿಕಾಚಾರ್ಯರು ಮುಂದೆ ಭರತಿ ಸಹಸ್ರ ಜಾಯಿನ್ ಮಾಡ್ತಾರೆ. ಮುಂದೆ ಸತ್ಯಸಂಧ ತೀರ್ಥರು ಅಂತ ಒಬ್ಬರು, ಅವರು ಪುನಃ ಇದೇ ರೀತಿ ಅರ್ಥ ಬರೆದಿದ್ದಾರೆ. ಅದೇ ರೀತಿ ಇನ್ನೂ ಕೆಲವರೆಲ್ಲ ಬರೆದವರಿದ್ದಾರೆ. ಈಗ ವಿಷ್ಣು ಸಹಸ್ರನಾಮ ಸ್ತೋತ್ರದ ಬಗ್ಗೆ ಮಾಧ್ವ ಸಾಹಿತ್ಯದಲ್ಲಿ ತುಂಬ ಲಿಟ್ರೇಚರ್ ಇದೆ, ಅದೆಲ್ಲ ಓದ್ಕೊಂಡ್ರೆ ಒಳ್ಳೆ ಸಿದ್ಧಿ ಬರುತ್ತೆ. ಅದ್ರ ಮೊದಲು ಹೇಳೋದು, ಆಮೇಲೆ ಬಿಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಭ್ಯಾಸ ಮಾಡಬೇಕು. ಗಡಿಬಿಡಿಯಲ್ಲಿ ಹೇಳೋದಕ್ಕೆ ಹೋಗಬಾರ್ದು. ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು ಭೂತಾತ್ಮ ಭೂತಾತ್ಮ ಎಲ್ಲ ಪ್ರತಿಯೊಂದು ಪದಗಳನ್ನ ಬಿಡಿಸ್ತಾ ಹೋಗಿಬಿಟ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆಗ ಅದು ಇದು ಕನ್ಫ್ಯೂಷನ್ ಇರೋದಿಲ್ಲ, ಆಮೇಲೆ ಅರ್ಥ ಮಾಡಿ ಪ್ರಯತ್ನ ಪಡೋದಕ್ಕೂ ಬಹಳ ಅನುಕೂಲ ಆಗುತ್ತೆ. ಆದ್ದರಿಂದ ಸರಿಯಾಗಿ ಹೇಳೋದನ್ನು ಅಭ್ಯಾಸ ಮಾಡಿ, ಅರ್ಥ ತಿಳ್ಕೊಳ್ಳೋ ಅಭ್ಯಾಸ ಮಾಡಿ, ಒಳಗೆ ಡೀಪ್ ಅರ್ಥ ತಿಳ್ಕೊಳ್ಳೋದು ಆಮೇಲೆ ಪ್ರಯತ್ನ ಪಡ್ಬೋದು, ಮೊದಲಿಗೆ ಆಗೋದಿಲ್ಲ ಅದೆಲ್ಲ ಕೂಡ. ಆಮೇಲೆ ವಿಷ್ಣು ಸಹಸ್ರ ಓದ ಕ್ರಮ ಏನು? ಒಂದು ಅನೇಕರು ಪ್ರಶ್ನೆ ಮಾಡ್ತಿರ್ತಾರೆ, ಎಲ್ಲಿಂದ ಶುರುವಾಯ್ತಿದು? ವಿಶತ್ವ ಧರ್ಮಾನಶೇಷೇಣ ಅಪಾವನಾಂಚ ಸರ್ವಚ ಶುರುವಾಯ್ತು, ಅದೆಲ್ಲ ಇಂಟ್ರಡಕ್ಟರಿ ವರ್ಸಸ್. ಆಮೇಲೆ ವಿಶ್ವವಿಷ್ಣು ಷಟ್ಕಾರ ಸರ್ವ ಪ್ರಹರಣ ಆಯುಧ, ಅದು ಮೇನ್, ಅದು ಇದು ಫಾರಂ ಆಫ್ ವಿಷ್ಣು ಸಹಸ್ರನಾಮ. ಆಮೇಲೆ ಇತಿ ಇದಂ ಕೀರ್ತನೀಯಶ ಶುರು ಮಾಡಿಬಿಟ್ಟು, ವಿಶ್ವೇಶ್ವರ ಭಜಂ ದೇವಂ ಜಗತ್ ಪ್ರಭವಾಪ್ತೇಯಂ ವಿಶ್ವ ವಿಷ್ಣುವನ್ನಾಮ ಮುಂದೆ ಹೇಳ್ತಾರೆ. ಎಲ್ಲೂ ಕೂಡ ಅತೇಯಾಂತಿ ಪರಾಭವ, ಎಲ್ಲೂ ಪರಾಭವ ಇಲ್ಲ ಅಂದರೆ ಮುಗಿಸಿಬಿಡ್ತಾರೆ. ಮೂರು ಸ್ಟೇಜ್ ಇದೆ, ಒಂದು ಇಂಟ್ರಡಕ್ಟರಿ ಸ್ಟೇಜ್, ಇನ್ನೊಂದು ವಿಷ್ಣು ಸಹಸ್ರನಾಮದ ಬಾಡಿ, ಥರ್ಡು ಫಲಶ್ರುತಿ. ಮೂರು ಭಾಗ ಇದೆ ಅದರಲ್ಲಿ. ಮೂರನ್ನು ಹೇಳೋದು ಅತ್ಯುತ್ತಮ ಪಕ್ಷ, ಮೂರನ್ನು ಹೇಳಬೇಕಾದ ಅತಿ ಶ್ರೇಷ್ಠವಾದ ಪಕ್ಷ. ಆಗದೆ ಹೋದರೆ ವಿಷ್ಣು ವಿಶ್ವಂಬಿಟ್ಟು ಷಟ್ಕಾರದಿಂದ ಹಿಡಿದು ಸರ್ವ ಪ್ರಾಣ ಅದನ್ನು ಹೇಳೋದು ಬಹಳ ಮುಖ್ಯ. ಪೂರ್ತಿ ತುಂಬನೇ ಬೇಳೆಗಿಡೆ ಕಡಿಮೆ ಎದ್ದುಬಿಟ್ರೆ ಅಷ್ಟಾದರೂ ಹೇಳಬೇಕು. ಪೂರ್ತಿ ಹೇಳೋದಕ್ಕೆ ಸ್ವಲ್ಪ ನಿಮ್ಗೆ ಸರಿಯಾಗಿ ಹೇಳಿದ ವಿಷ್ಣು ಸಹಸ್ರ ಟೈಮ್ ಎಷ್ಟು ಬೇಕಾಗತ್ತೆ ಯೋಚನೆ ಮಾಡಿದ್ದೀರೇನು? ಟೈಮ್ ಕರೆಕ್ಟಾಗಿ 10 ನಿಮಿಷ ಸಾಕು. 10 ನಿಮಿಷ ಇಡೀ ವಿಷ್ಣು ಸಹಸ್ರ ಮಸ್ತೋತ್ರ ಬಾಯಿ ಬರಬೇಕಷ್ಟೇ. ಬಾಯಿ ಬಂದಾಗ ಹೇಳಬಾರ್ದು, ಸರಿಯಾಗಿ ಕಲ್ತು ಹೇಳಿದ್ರೆ 10 ನಿಮಿಷಕ್ಕೆ ಸಾಕೇ ಸಾಕು. ಏನು ಬಾಯಿ ಬಂದಿದ್ರೆ ಅದು ಬೇಕಾದ್ರೆ ಹೇಳ್ಬೋದು, ಅದಲ್ಲ. ಸರಿಯಾಗಿ ಕಲ್ತರೆ ಸರಿ ನಿಮಿಷ 1 ನಿಮಿಷಕ್ಕೆ 10ರಿಂದ 11 ಶ್ಲೋಕ ಹೇಳ್ಬೋದು ಪ್ರತಿಯೊಬ್ಬರು ಕೂಡ. ಟೆಸ್ಟ್ ಮಾಡಿ ಮನೆಯಲ್ಲಿ. ಮೊದಲೇ ಹೇಳಿದ್ದು ಇದೆಲ್ಲ, ಕಲಿಯೋರಿಗೆ ಲೆಕ್ಕ ಇಲ್ಲ. ಇದೆಲ್ಲ ಸಂಧ್ಯಾ ಅಂದ್ರೆ 3 ತಾಸು ಬರ್ತಾರೆ ಕಲಿಬೇಕಾದ್ರೆ, ಮೊದಲು ಆಚರಣೆ ಮಾಡೋ ಹೊತ್ತಿಗೆ 1/2 ಗಂಟೆ ಆಗಿರುತ್ತೆ. ಇಲ್ಲಿ ಇಲ್ಲಿ ಯೋಚನೆ ಮಾಡೋ ತಲೆ ಕಟ್ಟೋಗಿರುತ್ತೆ, ಬಂದರೆ ಒಂದು ನಿಮಿಷದಲ್ಲಿ ಆಗೋಗಿರುತ್ತೆ. ಅದನ್ನು ಕಲಿಯೋ ಸ್ಟೇಜ್ ಬೇರೆ, ಬಂದ ಸ್ಟೇಜ್ ಬೇರೆ. ಬಂದ ಮೇಲೆ ಸ್ಟೇಜ್ನಲ್ಲಿ 10 ನಿಮಿಷ ಸಾಕು ವಿಷ್ಣು ಸಹಸ್ರನಾಮಕ್ಕೆ. ಫಲಶ್ರುತಿ ಎಲ್ಲ ಸೇರಿ ಹೇಳಿದರೆ ಇನ್ನೊಂದು 1-5 ನಿಮಿಷ ಜಾಸ್ತಿ ಆಗುತ್ತೆ. 15 ಮಿನಿಟ್ಸ್ ಎಲ್ಲ ಹೇಳ್ಬಿಡ್ಬೋದು, ಟೈಮ್ ಕಡಿಮೆ ಅಂತ 10 ನಿಮಿಷದಲ್ಲಿ ಹೇಳ್ಬೋದು. ಅಷ್ಟೊಂದು ಹೇಳೋ ಅಭ್ಯಾಸ ಮಾಡಿದರೆ ಬಹಳ ಶ್ರೇಷ್ಠ. ಆ ಸ್ತೋತ್ರ ಟೈಮ್ ಇಲ್ಲ, ಈ ಸ್ತೋತ್ರ ಟೈಮ್ ಇಲ್ಲ, ಇದೆಲ್ಲ ಹೇಳೋದಕ್ಕೆ ಹೋಗಬೇಡಿ. ವಿಷ್ಣು ಸಹಸ್ರ ಒಂದು ಹೇಳಿ, ಅಲ್ಲಿ ಶುದ್ಧವಾಗಿ ಹೇಳ್ಬೋದು. ಎಲ್ಲರ ದಾರಿ ಹೋಗ್ತಾ ಹೇಳ್ಬೋದು, ಆಗಲೇ ಕೇಳ್ತಾರೆ, ಹಾಗೆಲ್ಲ ವರ್ಕ್ ಮಾಡೋದಿಲ್ಲ. ಅದೆಲ್ಲ ಕೂಡ ಶುದ್ಧವಾಗಿ ಕೂತ್ಕೊಂಡು ಒಂದು ಕಡೆಗೆ ಚಿಂತನೆ ಮಾಡಿ ಹೇಳೋ ಕ್ರಮ ಅಭ್ಯಾಸ ಮಾಡಬೇಕೇ ಹೊರತು ಬೇರೆ ಅಲ್ಲ. ದಾರಿ ಹೋಗಿ ಬರೀ ವಿಷ್ಣು ಅನ್ಕೊಳ್ಬೇಕಾರೆ, ಬರೀ ಹರಿ ಅಚ್ಚುತ ಆಗೆಲ್ಲ ಅನ್ಕೋಬೇಕೇ ಹೊರತು ಸ್ತೋತ್ರ ರೂಪದಲ್ಲಿ ಹೇಳಬಾರ್ದು. ದಾರಿಯಲ್ಲಿ ಓಡಾಡಬೇಕಾದ್ರೆ ಸರಿಯಾದ ಮಡಿ ನಮ್ಮಲ್ಲಿ ಡ್ರೆಸ್ ಹಾಕೋದು ಹೋದರೆ ಅಂತ ಮಾತನ್ನು ಹೇಳೋದಕ್ಕೆ ಹೋಗಬಾರ್ದು. ಮಂತ್ರ ಸ್ತೋತ್ರಗಳನ್ನು ಶುದ್ಧ ರೀತಿಯಲ್ಲಿ ಹೇಳಿದಾಗ ಮಾತ್ರ ಕೆಲಸ ಮಾಡುತ್ತೆ ಹೊರತು ಅಶುದ್ಧಿಯಲ್ಲಿ ಕೆಲಸ ಮಾಡೋದಿಲ್ಲ. ಅಶುದ್ಧಿಯಲ್ಲಿ ಮರೀ ನಾಮ ಹೇಳೋದಕ್ಕೆ ಏನೂ ತೊಂದರೆ ಇಲ್ಲ. ನಾಮಕ್ಕೆ ಯಾವ ಕಾಲಕ್ಕೂ ಬ್ಯಾನ್ ಅಂತಲೇ ಇಲ್ಲ, ಯಾವಾಗ ಬೇಕಾದ್ರೂ ನಾಮೋಚ್ಚಾರಣೆ ಮಾಡ್ಬೋದು, ಏನೂ ತಪ್ಪಲ್ಲ. ಆದರೆ ಸ್ತೋತ್ರ ಒಂದು ಜಪ ಇತ್ಯಾದಿ ಮಾಡಬೇಕಾದ್ರೆ ಮಾತ್ರ ಸರಿಯಾದ ಜಾಗದಲ್ಲಿ ಕೂತೆ ಮಾಡಬೇಕು ಹೊರತು ಬೇರೆ ಇಲ್ಲ. ಇನ್ನು ಸ್ತೋತ್ರವಾಗಿ ನಿಮ್ಮ ಬೆಳಗ್ಗೆ ಆಗಲಿಲ್ವೋ, ಸಾಯಂಕಾಲ ಬೇಕಾದ್ರೆ ಹೇಳ್ಬೋದು, ಮಧ್ಯಾಹ್ನ ಬೇಕಾದ್ರೆ ಹೇಳ್ಬೋದು. ಸ್ವಚ್ಛ ಒಂದು ಮಡಿ ಉಟ್ಕೊಂಡು ಕೊಡೋದ್ರೆ ಯಾವ ಬೇಕಾದ್ರೂ ಹೇಳಿ. ಕಾಲ ಇಂಪಾರ್ಟೆಂಟ್ ಅಲ್ಲ, ಬೆಳಿಗ್ಗೆ ಹೇಳೋದು ತುಂಬ ಶ್ರೇಷ್ಠ. ಏನು ತಗೊಳ್ಳೋದಕ್ಕಿಂತ ಮುಂಚೆ ಹೇಳಿದ್ರೆ ಭಾರಿ ಶ್ರೇಷ್ಠ. ಬೆಳಿಗ್ಗೆ ಹೇಳೋಕ್ಕಾಗಲಿಲ್ಲ ನಿಮಗೆ, ಬಿಟ್ಟು ಬಿಡೋಕೆ ಹೋಗಬೇಡಿ, ಸಾಯಂಕಾಲ ಮನೆ ಬಂದ ಹೇಳಿ, ಏನು ತಪ್ಪಲ್ಲ. ಅದು ಪಾರಾಯಣ ದೃಷ್ಟಿಯಿಂದ ಯಾವ ಬೇಕಾದ್ರೂ ಹೇಳ್ಬೋದು. ಆದರೆ ಜಪ ಅಂತ ಮಾಡ್ತಾರೆ, ಅದನ್ನು ಮಾತ್ರ ನೀವು ಊಟ ಅಂದ್ರೆ ಮಾಡಕ್ಕೆ ಬರೋದಿಲ್ಲ. ಮತ್ತೆ ಏನು ಆಹಾರ ತಗೊಳ್ಳದೆ ಮಾಡಿದರೆ ಮಾತ್ರ ಜಪ. ಯಾವುದೇ ಜಪಕ್ಕೆ ಆಹಾರ ತಗೊಂಡಿದ್ರೆ ಅದು ಫಲ ಕೊಡೋದಿಲ್ಲ, ನೆನಪಿರಬೇಕು. ಯಾವುದೇ ಜಪ ಮಾಡಬೇಕಾದ್ರೆ ಉಪವಾಸ ಇದ್ದು ಮಾಡಿದರೆ ಮಾತ್ರ ಜಪ ಫಲ. ಜಪ ಪುರಶ್ಚರಣೆ ಏನು ಮಾಡಬೇಕಾದ್ರೂ ಕೂಡ ಉಪವಾಸ ಇದ್ದೇ ಮಾಡಬೇಕು. ಗಾಯತ್ರಿ ಮಾತ್ರ ಎಕ್ಸೆಂಪ್ಷನ್, ಬೆಳಿಗ್ಗೆಗಲ್ಲ, ಸಾಯಂಕಾಲಕ್ಕೆ. ಬೆಳಿಗ್ಗೆಗೆ ಮಾತ್ರ ಉಪವಾಸ ಇದ್ದೇ ಮಾಡಬೇಕು, ಸಾಯಂಕಾಲ ಮಧ್ಯಾಹ್ನಕ್ಕೆ ಮಾತ್ರ ತಗೊಂಡು ಮಾಡಿದ್ರು ಕ್ಷಮಿಸ್ತ. ಅದೊಂದೇ ಯಾವ ಮಂತ್ರಕ್ಕೂ ಅವಕಾಶ ಕೊಟ್ಟಿಲ್ಲ, ಯಾಕಂದ್ರೆ ಬಿಟ್ಟರೆ ಅವನಿಗೆ ವಿಪ್ರತ್ತನೇ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ಮಾಡಿಬಿಟ್ಟು ಅದನ್ನು ಕೊಟ್ಟಿದ್ದಾರೆ ಅಷ್ಟೇ. ಅದು ಕೂಡ ಸ್ನಾನ ಇಲ್ಲ ಮಾಡಬಾರ್ದು ದೃಷ್ಟಿಯಿಂದ ಅಪೋಹಿಷ್ಟ ಮಂತ್ರ ಸ್ನಾನ ಮಾಡ್ತಾರೆ, ಆಧಾರ ಮಾಡಬೇಕು. ಮಂತ್ರ ಸ್ನಾನ ಮಾಡಿ ಮಾಡಬೇಕು, ಉಪವಾಸ ಅಂತೂ ಅದಕ್ಕೆ ಇನ್ನೊಂದು ಗಮನ ಇರಬೇಕು. ಅಷ್ಟು ಸ್ವಲ್ಪ ಉಪವಾಸ ಇರಬೇಕು. ಅದಕ್ಕೆ ಎಷ್ಟು ಉಪವಾಸ ಅಂತ ಕೇಳಿದರೆ ಮನೆ ಬರ್ತಾರೆ, ಕಾಫಿ ತಿಂಡಿ ಕೂಡ ಟಿ ವಿ ನೋಡಿ ಆಮೇಲೆ ಸಂಧ್ಯಾನ ಶುರು ಮಾಡ್ತಾನೆ. ಹಾಗೆಲ್ಲ ಮಾಡಬೇಡಿ, ಮನೆ ಬಂದಿರ್ತೀರಿ, ಸಂಧ್ಯಾನ ಮುಗಿಸಿ ಆಮೇಲೆ ಏನಾದರೂ ತಗೊಳ್ಳಿ. ಅಷ್ಟು ಉಪವಾಸ ಇದ್ರೆ ಸಾಕು ಸಾಯಂಕಾಲಕ್ಕೆ. ವಿಷ್ಣು ಸಹಸ್ರ ಆ ರೀತಿ ಹೇಳಿದ್ರು ಬರುತ್ತೆ. ಆದರೆ ಜಪ ಮಾತ್ರ ಬೇರೆ ಯಾವುದೇ ಮಂತ್ರಕ್ಕೂ ಕೂಡ ಭೋಜನಕ್ಕಿಂತ ಮುಂಚೆ ಆಹಾರ ತೊಳೆಕ್ಕಿಂತ ಮುಂಚೆ ಮಾಡಬೇಕೇ ಹೊರತು ಎಲ್ಲರೂ ಮಾಡಕ್ಕೆ ಬರೋದಿಲ್ಲ. ಅದು ವಿಷ್ಣು ಸಹಸ್ರನಾಮದ ಪಾರಾಯಣಾದಿಗಳ ಕ್ರಮ. ಆ ದೃಷ್ಟಿಯಿಂದ ವಿಷ್ಣು ಸಹಸ್ರನಾಮ ಹೇಳಿ ನೋಡಿ, ಒಳ್ಳೆ ಸಿದ್ಧಿ ಕೊಡ. ಅದಕ್ಕೆ ಈಕ್ವಲೆಂಟ್ ಬೇಕು ಅಂತೇಳಿದ್ರೆ ದ್ವಾದಶ ಸ್ತೋತ್ರ. ಆಚಾರ್ಯ ದ್ವಾದಶ ಸ್ತೋತ್ರ ಅಪೂರ್ವವಾದ ಸ್ತೋತ್ರ ಅದು. ಅದೆಲ್ಲ ನಮಗೆ ಇನ್ನು ಸ್ತೋತ್ರ ರೂಪಾಯಿ ಬಂದಿದೆ, ನಾಮಾವಳಿ ಅದು ಸ್ತೋತ್ರ ರೂಪಾಯಿ ಬಂದಿರೋದ್ರಿಂದ ವಿಶೇಷ. ಆ ರೀತಿ ಮಾಡಬಹುದು. ಇನ್ನು ವಿಷ್ಣು ಸಹಸ್ರ ಈ ರೀತಿ ಹೇಳೋದಕ್ಕೂ ಬರುತ್ತೆ. ವಿಶ್ವಾಯ ನಮಃ, ವಿಷ್ಣವೇ ನಮಃ, ವಷಟ್ಕಾರಾಯ ನಮಃ, ಆ ರೀತಿ ಬೇಕಾದ್ರೆ ಹೇಳ್ಬೋದು. ಅದು ನಾಮಾವಳಿ, ಪ್ರತ್ಯೇಕ ಪ್ರತ್ಯೇಕ ಬಿಡಿಸಿ ಹೇಳೋದು. ಇದು ಸ್ತೋತ್ರ ರೂಪಾಯಿ ಹೇಳೋದು. ಹೀಗೆ ಹೇಳಿದರೆ ಸ್ತೋತ್ರ, ವಿಶ್ವಂ ವಿಷ್ಣುರ್ ವಷಟ್ಕಾರ ಭೂತ ಭವ್ಯ ಭವತ್ರು ಸ್ತೋತ್ರ. ವಿಶ್ವಾಯ ನಮಃ, ವಿಷ್ಣುವೇ ನಮಃ, ಇವೇ ವಷ್ಟತ್ಕಾರ ಹೇಳಿಬಿಟ್ಟು ಅದು ನಾಮಾವಳಿ. ಅದು ಯಾವುದಾದ್ರು ತುಳಸಿ ಅರ್ಚನೆ ಇತ್ಯಾದಿ ಮಾಡಬೇಕಾದ್ರೆ ನಾಮಾವಳಿ ಕ್ರಮದಲ್ಲಿ ಹೇಳೋದು ಉತ್ತಮ ಪಕ್ಷ. ನಿಮಗೆ ಟೈಮ್ ಕಡಿಮೆ ಇತ್ತು ಗುಹೆ ಹೇಳಬಾಡಿ, ತಪ್ಪೇನಲ್ಲ. ಆದರೆ ಬಿಡಿಸಿ ಹೇಳಿದರೆ ಹೆಚ್ಚು ಪುಣ್ಯ. ನಿಮಗೆ ಅವಕಾಶ ಇತ್ತು ಅಂದರೆ ಬಿಡಿಸಿ ಹೇಳೋದು ಕ್ರಮ ಶ್ರೇಷ್ಠ. ವಿಶ್ವಾಯ ನಮಃ, ವಿಷ್ಣುವೇ ನಮಃ, ವಷಟ್ಕಾರ ಹೇಳ್ತಾ ಹೇಳ್ತಾ ಹೋಗ್ತಿರ್ಬೇಕಾಗಿನಿ. ಅದೇ ರೀತಿ ಹೆಸರುಗಳೇನೇ ಬರುತ್ತಲ್ಲ ಅದು ಸರಿಯಾಗಿ ಜ್ಞಾಪಕ ಇಟ್ಟುಕೊಂಡ್ರೆ ಮೊದಲೇ ಹೇಳಿದ ದೇವರ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಗೊತ್ತಾಗೋದ್ರಿಂದ ಅಭ್ಯಾಸ ಮಾಡಿಕೊಂಡು ಹೇಳಬೇಕು. ಆದ್ರೆ ಫಲಶ್ರುತಿ ಬೇಕಾ ನಿಮಗೆ? ಕೊನೆಗೆ ಹೇಳ್ತಾರೆ ಫಲಶ್ರುತಿ ಕೇಳಿದಾಗ ವಿಷ್ಣು ಸಹಸ್ರ ಮದ ಉಪಯೋಗ ಏನು ಅಂತ ಪ್ರಶ್ನೆ ಮಾಡ್ತಿರಲ್ಲ, ಎಷ್ಟು ಉಪಯೋಗ ಹೇಳ್ತಾರೆ ಎಲ್ಲ ಹೇಳಿದ್ರೆ ಕೆಲವರು ಓದಿ ನಿಮ್ಗೆ ಗೊತ್ತಾಗುತ್ತೆ. ಇತೀದಂ ಕೀರ್ತನೀಯಶ್ಯ ಕೇಶವಶ್ಯ ಮಹಾತ್ಮನಃ ಅಂತ ಹೇಳ್ತಾ ನಾಮ್ನಾಂ ಸಹಸ್ರಂ ದಿವ್ಯಾನಾಂ ಅಶೇಷೇಣ ಪ್ರಕೀರ್ತಿತಂ. ಧರ್ಮರಾಜ ಇಷ್ಟೊಂದು ಹೇಳಿದ್ದೇನೆ. ಯೈದಂ ಶೃಣುಯಾನ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾ ಅಶುಭಂ ಪ್ರಾಪ್ನೆಯಾತ್ ಕಿಂಚಿತ್ ಸೋ ಅಪುತ್ರೇಹ ಚ ಮಾನವ. ಮೊದಲನೇ ಫಲಶ್ರುತಿ, ಯಾರಿದನ್ನ ಹೇಳ್ತಾರೋ, ವೆರಿ ಇಂಪಾರ್ಟೆಂಟ್. ಯೈದಂ ಶೃಣುಯಾನ್ ನಿತ್ಯಂ, ಯಾರು ಕೇಳ್ತಾರೋ ಫಸ್ಟ್. ಇದು ವಿಷ್ಣು ಸಹಸ್ರನಾಮ ಹೇಳೋದು ಬೇರೆ ಕೇಳೋದು ಬೇರೆ. ಕೆಲವರು ಹೇಳ್ತಿರ್ತಾರಲ್ಲ, ಇವ್ರು ಟಿವಿ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ನೋಡ್ಕೋತಾ, ಕೇಳಿ ಆರಾಮಾಗಿ ಕೇಳ್ಕೊತ ಕೂತ್ಕೊಳ್ಳಿ, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ವಿಶ್ವ ವಿಷ್ಣು ವಷಟ್ಕಾರ ಶಬ್ದಗಳು ಕೇಳ್ತಾ ಹೋದರೆ ನಿಮಗೆ ಎರಡು ಅಡ್ವಾಂಟೇಜ್. ಹೇಳೋರು ಹೇಳ್ತಿರ್ತಾರೆ, ಕೇಳೋರು ಅಟೆಂಟಿವ್ ಆಗಿ ಕೇಳ್ತಿದ್ರೆ ಅರ್ಥಾರ ಸಂದರ್ಭ ಭಾಳ ಸುಲಭ ಆಗುತ್ತೆ. ನೀವು ಒಂದು ದೃಷ್ಟಾಂತ ಹೇಳ್ತೀನಿ ಕೇಳಿ. ನಾ ಹಾಟ್ಲಲ್ಲಿ ಇಂಜಿನಿಯರಿಂಗ್ ಭಾಳ ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ಹಾಟ್ಲಲ್ಲಿ ಒಬ್ಬ ಹುಡುಗ ಇದ್ದ, ಅವ್ನು ಓದ್ತಾನೆ ಇರಲಿಲ್ಲ, ಎಂದ ಪುಸ್ತಕ ತೆಗೆದೇ ಗೊತ್ತಿಲ್ಲ ಅವನಿಗೆ. ಯಾವಾಗಲೂ ಏನೋ ಮಾಡ್ತಾ ಇದ್ದ, ಬಲಗೋದೇ ಜಾಸ್ತಿ ಅವನ ಅಭ್ಯಾಸ. ಆ ರ್ಯಾಂಕ್ ಬಂದ್ಬಿಡ್ತ ಅವನಿಗೆ, ಗೊತ್ತಾಯ್ತಾ? ಈಗ ವರ್ಲ್ಡ್ ಫಸ್ಟ್ ರ್ಯಾಂಕ್ ಟು ಯೂನಿವರ್ಸಿಟಿ, ಆಗ ಇಂಜಿನಿಯರ್ ಕರೆದಿದ್ದ 5 ನಮ್ಮ ಕಾಲಕ್ಕೆ. ಈಗ ಎಷ್ಟಿದೆ, ದೂರ ಇದೆ ಹೆಚ್ಚು ಕಡಿಮೆಗೆ, ಬರೀ 5-5 ಕಾಲೇಜ್ ಇದ್ದಿದ್ದು ಅದರಲ್ಲಿ ರ್ಯಾಂಕ್ ಬಂದಿದೆ, ನೆನಪಿಟ್ಕೊಳ್ಳಿ. ಅವನು ಎಲ್ಲರಿಗೂ ಆಶ್ಚರ್ಯ ಆಗೋಗ್ಬಿಡ್ತು, ಇವ್ರು ಓದೇ ಇಲ್ಲ ಹೇಗೆ ರ್ಯಾಂಕ್ ಬಂದ ಅಂತೇಳಿ. ಇವತ್ತಾದ್ರೆ ಇನ್ನೊಂದು ಬೇರೆ ಮೆಥಡ್ಸ್ ಇದೆ, ಅವ್ರು ಇದ್ದಿಲ್ಲ, ಆಗ ಭಾಳ ಸ್ಟ್ರಿಕ್ಟ್ ಇದ್ದ ಕಾಲ ಅದು. ಹೇಗೆ ರ್ಯಾಂಕ್ ಬಂತು ಅಂತ ಕೇಳಿದರೆ ಅವ್ರು ಹೇಳಿದ, ಅವ್ರ ರೂಮ್ನಲ್ಲಿ ಹುಡುಗರು ಗಟ್ಟಿಯಾಗಿ ಗೊತ್ತಿದ್ರು, ಅವ್ರ ಫ್ರೆಂಡ್ಸ್ ಎಲ್ಲ. ಇವ್ನು ಮಲ್ಕೊಂಡೇ ಕೇಳ್ತಾ ಇದ್ದಂತೆ ಪುಣ್ಯಾತ್ಮವನು, ಗೊತ್ತಾಯ್ತಿಲ್ಲ, ನಿದ್ದೆ ಮಾಡಿ ಮಲ್ಕೊಂಡಿರ್ತಿದ್ದ. ಪುಸ್ತಕದ ಬಡವ ಆಕ್ಚುಲಿ ರಿಚ್ ಮನ ಬಡವ, ಅವನು ಪುಸ್ತಕ ತೊಗೊಳಕ್ಕೆ ದುಡ್ಡಿದ್ದೀರಿ, ಎಲ್ಲ ಕೇಳ್ಕೊತ ಕೇಳಿದ್ರೆ ಸ್ಟೂಡೆಂಟ್ ರ್ಯಾಂಕ್ ಅವ್ರು ಓದೋರು ಫೇರು ಇವರ ರ್ಯಾಂಕು, ನೆನ್ಬಿಟ್ಕೊಳ್ಳಿ. ಇದು ಯಾಕೆ ಹೇಳಿದೆ ಅಂದರೆ ಕೇಳಿದ್ರೆ ಬರುತ್ತಾ ಅನ್ನೋದು ಬರುತ್ತೆ ಅಂತ ಅರ್ಥ. ಇದು ಪ್ರಾಕ್ಟಿಕಲಿ ಕಂಡಿದ್ದು ಭಗವದ್ಗೀತೆಯಲ್ಲೇ ಹೇಳ್ತಾನೆ. ಏವಂ ಹೇಳಬೇಕಾದ್ರೆ ಅನ್ನೇತ್ಯೇಪಿ ಶ್ರುತಿಪರಾಯಣ, ಯಾರು ಕೇಳಿ ಕೇಳ್ತಾ ಅವರು ಉದ್ಧಾರ ಆಗ್ತಾರೆ ಅಂತ ಭಗವಂತ ಹೇಳ್ತಾರೆ. ಅನ್ನೇತ್ಯೇವಂ ಅಜಾನಂತಹ ಶ್ರುತ್ವ ಅನ್ನೇಭ್ಯ ಉಪಾಸತೆ, ಸ್ವಂತ ಬೋಧಕ್ಕೆ ಬರದೇ ಹೋದರೂ ಕೂಡ ಇನ್ನೊಬ್ಬರು ಹೇಳೋದನ್ನು ಕೇಳಿದರೆ ಅದು ಒಳ್ಳೆ ಜ್ಞಾನ ಸಿದ್ಧಿ ಆಗುತ್ತೆ ಅಂತ ಭಗವಂತ ಹೇಳುತ್ತಾರೆ. ಆದ್ದರಿಂದ ಯಾರಿಗೆ ಹೇಳೋದಕ್ಕೆ ಅರ್ಹತೆ ಇಲ್ಲ ಅವ್ರು ಕೇಳಿಬಿಟ್ರು ಸಾಕು. ಪರಮಾತ್ಮ ಒತ್ತಿ ಹೇಳ್ತಾನೆ, ಯೈದಂ ಶೃಣುಯಾನ್ ನಿತ್ಯಂ ಎಷ್ಟಾಪಿ ಪರಿಕೀರ್ತೆ, ನೀನು ಹೇಳೋ ಯಾವ್ದು ಇರ್ತಾರೆ ಕೇಳು, ಹೇಳೋದನ್ನ ಕೇಳು. ನಾಶುಭಂ ಪ್ರಾಪ್ನೆಯಾದ ಕಿಂಚು, ಸಂಗೀತ ಕಚೇರಿಗೆ ಹೋಗ್ತಾರಲ್ಲ ಅವ್ರು ಹೇಳಕ್ ಹೋಗೋದಿಲ್ಲ ಪುಣ್ಯ, ಎಲ್ಲರೂ ಹೇಳ್ಬಿಟ್ಟು ಗತಿ ಏನಾಗ್ತಿತ್ತು, ಕೇಳೋದಕ್ಕೆ ಹೋಗ್ತಾ ಇರ್ತಾನೆ ಅವ್ರು. ಕೇಳಿದ್ರೆ ಖುಷಿ ಆಗುತ್ತೆ ತಾನೆ, ಆ ಥರ ಕೇಳಿದ್ರೆ ಖುಷಿ ಆಗುತ್ತೆ ಅನುಭವಕ್ಕೆ ಬಂದಿರೋದ್ರಿಂದ ವಿಷ್ಣು ಸಹಸ್ರಕ್ಕೆ ಖುಷಿಯಾಗೇ ಆಗುತ್ತೆ. ಇನ್ನೊಂದು ಅನೇಕರಿಗೆ ಗೊತ್ತಿಲ್ಲ, ಇಲ್ಲ ಬೀಜಾಕ್ಷರಗಳು ಅಂತ ಕರೀತಾರೆ, ಅಕ್ಷರಗಳು ವರ್ಕ್ ಮಾಡುತ್ತೆ. ನಂಬರ್ ಲಾಕಿದ್ದ ಹಾಗೆ ನಂಬರ್ ಜಾಯ್ನ್ ಆದ ತಕ್ಷಣ ಹೇಗೆ ಲಾಕ್ ಓಪನ್ ಆಗಬೇಕು, ವಿಶ್ವಂ ವಿಷ್ಣು ವಷಟ್ಕಾರ ಅದು ಕೇಳ್ತಾ ಹೋದರೆ ಸರಿಯಾಗಿ ಹೇಳ್ತಾ ಹೋದಾಗ ತಪ್ಪು ಅಕ್ಷರ ತಪ್ಪಬಾರದು, ಸರಿಯಾಗಿ ಕೂತ್ಕೊಂಡು ಕೇಳಬೇಕು. ಅದು ಏನು ಮಾಡುತ್ತೆ ಗೊತ್ತಾ, ರೆಸ್ಪಾಂಡ್ ಮಾಡುತ್ತೆ ಬಾಡಿ ಅದಕ್ಕೆ, ಅದಕ್ಕೆ ರೆಸ್ಪಾಂಡ್ ಮಾಡಿ 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 ಫುಲ್ಲು ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆ ವೈಬ್ರೇಷನ್ಸ್ನಿಂದ ಹಿಡಿದು ಅದರ ಅರ್ಥ ಕಿವಿ ಬಿಡದ ಶ್ರವಣದ ಪದ್ಧತಿಯಿಂದ ಕಂಪ್ಲೀಟ್ ಸಂಗೀತದ ಎಫೆಕ್ಟ್ ಗೊತ್ತಿದ್ದವ್ರಿಗೆ ಅರ್ಥ ಆಗುತ್ತೆ. ಸೊ ವಿಷ್ಣು ಸಹಸ್ರನಾಮ ಕೇಳೋದು, ವಾಯುಸ್ತುತಿ ಕೇಳೋದು, ದ್ವಾದಸ್ತೋತ್ರ ಕೇಳೋದು, ಯಾವುದೇ ಸ್ತೋತ್ರ ಕೇಳೋದು ಕೂಡ ಅತ್ಯಂತ ಪುಣ್ಯಕರವಾದ ಕೆಲಸ. ಕೇಳೋದು ಒಂದು ಪದ್ಧತಿ, ಪರಿಕೀರ್ತೆ ಅಂತ ಹೇಳೋದು ಇನ್ನೊಂದು ಪದ್ಧತಿ. ಅವರಿಗೆ ಅಶುಭ ಆಗೋದೇ ಇಲ್ಲ, ನಾ ಅಶುಭಂ ಪ್ರಾಪ್ನೆಯಾದ ಕಿಂಚಿತ್, ಸ್ವಲ್ಪನೂ ಕೆಟ್ಟದಾಗೋದಿಲ್ಲ ಅವರಿಗೆ. ಸೊ ಅಮೂತ್ರ ಅಲ್ಲಿ ಇಲ್ಲೇ ಅಲ್ಲಿ ಅಮೂತ್ರ ಇಹ, ಪರಲೋಕದಲ್ಲೂ ಒಳ್ಳೇದಾಗತ್ತೆ, ಈ ಲೋಕದಲ್ಲೂ ಒಳ್ಳೇದಾಗತ್ತೆ ಅಂದ್ರೆ ಇಹ ಪರದಲ್ಲೂ ಕಲ್ಯಾಣ ಮಾಡತಕ್ಕಂಥ ಸ್ತೋತ್ರ ವಿಷ್ಣು ಸಹಸ್ರನಾಮ ಸ್ತೋತ್ರ. ಇದ್ರ ಇನ್ನೇನು ಉಪಯೋಗ ಅಂತ ಹೇಳ್ತಾರೆ, ವೇದಾಂತಗೋ ಬ್ರಾಹ್ಮಣ ಸ್ಯಾತ್, ಬ್ರಾಹ್ಮಣ ಇದನ್ನ ಕೇಳಿದರೆ ಹೇಳಿದರೆ ವೇದಾಂತವನ್ನು ಓದ್ತಾನೆ, ಕ್ಷತ್ರಿಯ ವಿಜಯಿ ಭವೇತ್. ಕ್ರಿಕೆಟ್ ಪ್ಲೇಯರ್ಸ್ ವಿಷ್ಣು ಸಹಸ್ರ ಹೇಳ್ಕೊಂಡು ಹೋದರೆ ಪ್ರತಿ ಮ್ಯಾಚ್ ಗೆಲ್ಬೋದು, ಗೊತ್ತಿಲ್ಲ ಅವ್ರಿಗೆಲ್ಲ ಕೊಡೋದಲ್ಲ. ಕ್ಷತ್ರಿಯೋ ವಿಜಯಿ ಭವೇತ್, ವೈಶ್ಯೋ ಧನ ಸಮೃದ್ಧ ಸ್ಯಾತ್, ವೈಶ್ಯ ಶ್ರೀಮಂತನಾಗ್ತಾನೆ. ಶೂದ್ರ ಸುಖಮ ವಾಪ್ನೆಯ, ಶೂದ್ರ ಅಂದ್ರೆ ಶೂದ್ರರು ಕೇಳ್ಬೋದು ಅಂತ ಅರ್ಥ, ಶೂದ್ರರು ಕೇಳ್ಬೋದು. ವೇದಗಳು ಕೇಳಾಗಿಲ್ಲ, ವೇದಗಳು ಎಲ್ಲರೂ ಕೇಳಾಗಿಲ್ಲ, ಇದು ಎಲ್ಲರೂ ಕೇಳ್ಬೋದು. ಹೆಂಗಸರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಕೇಳೋದಕ್ಕೆ ಬರುತ್ತೆ. ಶ್ರೇಷ್ಠವಾದಂಥ ಸ್ತೋತ್ರ ವಿಷ್ಣು ಸಹಸ್ರನಾಮ ಸ್ತೋತ್ರ. ಧರ್ಮಾರ್ಥಿ ಪ್ರಾಪ್ನೆಯಾದ ಧರ್ಮಂ, ಧರ್ಮ ಬೇಕಾ ಧರ್ಮ ಸಿಗತ್ತೆ. ಅರ್ಥಾರ್ಥಿ ಚ ಅರ್ಥ ವಾಪ್ನೆಯಾತ್, ನಿಮಗೆ ಹಣ ಬೇಕಾ ಹಣ ಸಿಗತ್ತೆ. ಕಾಮಾನ ವಾಪ್ನೆಯಾತ್ ಕಾಮಿ, ಬಯಸಿದ್ದೆಲ್ಲ ಸಿಗುತ್ತೆ ಬಯಕೆ ಇದ್ದವರಿಗೆ. ಪ್ರಜಾರ್ಥಿ ಪ್ರಾಪ್ನೆಯಾತ್ ಪ್ರಜಾ, ಪ್ರಜಾರ್ಥಿ ಅಂದರೆ ಸಂತಾನ, ಮಕ್ಕಳಾಗಬೇಕು ಅಂದರೆ ಮಕ್ಕಳಾಗ್ತಾರೆ, ಮತ್ತು ಒಳ್ಳೆ ಮಕ್ಕಳಾಗ್ತಾರೆ, ಬರೀ ಮಕ್ಕಳಾಗೋದಲ್ಲ, ವಿಷ್ಣು ಸಹಸ್ರ ಹೇಳೋ ಮಕ್ಕಳೇ ಆಗ್ತಾರೆ. ಭಕ್ತಿಮಾನ್ಯ ಸದೋತ್ಥಾಯ ಶುಚಿ ತದ್ಗತಮಾನಸಃ ಸಹಸ್ರಂ ವಾಸುದೇವಸ್ಯ ನಾಮ್ನಾಮೇತತ್ ಪ್ರಕೀರ್ತೆ, ಪ್ರಿಸ್ಕ್ರೈಬ್ ಮಾಡ್ತಾರೆ. ಭಕ್ತಿಮಾನ್, ಭಕ್ತಿ ಇರಬೇಕು, ಸದಾ ಉತ್ಥಾಯ ಎದ್ಮೇಲೆ ಹೇಳಬೇಕು, ಶುಚಿ ಶುದ್ಧವಾಗಿ ಹೇಳಬೇಕು. ಅದು ಇಷ್ಟಂತ ಹೇಳಲಿಲ್ಲ, ಬೇರೆ ಜನ ಕೆಲಸ ಮಾಡೋದಿಲ್ಲ. ತದ್ಗತ ಮಾನಸ, ಅದರ ಡೀಪ್ ಇನ್ವಾಲ್ವ್ಮೆಂಟ್ ಇರಬೇಕು ದೇವರ ಕಡೆಗೆ, ಅರ್ಥದ ಗಮನ ಕೊಟ್ಟು ಹೇಳಬೇಕು. ಸಹಸ್ರಂ ವಾಸುದೇವಸ್ಯ ನಾಮ್ನಾಮೇತತ್ ಪ್ರಕೀರ್ತಯೇ, ಅವಾಗೇನಾಗುತ್ತೆ, ಯಶಃಪ್ರಾಪ್ನೋತಿ ವಿಪುಲಂ, ಒಳ್ಳೆ ಕೀರ್ತಿವಂತನಾಗ್ತಾನೆ. ಜ್ಞಾತಿ ಪ್ರಾಧಾನ್ಯಮೇವಚ, ಬಂಧುಗಳಲ್ಲಿ ಶ್ರೇಷ್ಠ ಅನ್ನಿಸ್ತಾನೆ. ಅಚಲಾಂ ಶ್ರೇಯಮಾಪ್ನೋತಿ, ಶಾಶ್ವತ ಸಂಪತ್ತು ಬರುತ್ತೆ. ಶ್ರೇಯ ಪ್ರಾಪ್ನೋತಿ ಅನುತ್ತಮ, ಪರಲೋಕದಲ್ಲೂ ಒಳ್ಳೆಯದಾಗುತ್ತೆ. ನ ಭಯಂ ಕ್ವಚಿದಾಪ್ನೋತಿ, ಇದಕ್ಕಿದ್ರೆ ಭಯ ಫಿಯರ್ ಆಗುತ್ತೆ ಅಂತ, ಇದಕ್ಕಿದ್ರೆ ಏನೋ ಭಯ ಆಗುತ್ತೆ ಏನೋ ಆಗುತ್ತೆ ಅಂತ ಹೇಳ್ತಾರೆ ವಿಠ್ಠಲ ಸಹಸ್ರಮ ಹೇಳಿ, ಭಯ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ನ ಭಯಂ ಕಿಂಚಿದಾಪ್ನೋತಿ, ಆಮೇಲೆ ವೀರ್ಯಂ ತೇಜಶ್ಚ ವಿಂದತಿ, ಒಳ್ಳೆ ಸಾಮರ್ಥ್ಯ ಪಡಿತಾನೆ, ತೇಜಸ್ವಿ ಆಗ್ತಾನೆ. ಭವತ್ಯರೋಗ, ರೋಗ ಬಿಡುಗಡೆಯಾಗುತ್ತೆ. ಬಲರೂಪ ಗುಣಾನ್ವಿತ, ದ್ಯುತಿಮಾನ್, ಕಾಂತಿವಂತನಾಗ್ತಾನೆ. ಬಲರೂಪ ಗುಣಾನ್ವಿತ, ಬಲಾನ್ವಿತ ರೂಪಾನ್ವಿತ ಗುಣಾನ್ವಿತನಾಗ್ತಾರೆ ವಿಠ್ಠಲ ಸಹಸ್ರಮ ಹೇಳಿದರೆ. ಇದು ಇಂಪಾರ್ಟೆಂಟ್ ಇದೆ. ರೋಗ ವಾಸಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಈ ಸುಶ್ರುತ ಸಂಹಿತ ಚರಕ ಸಂಹಿತ ಅಂತ ಹೇಳಿ ನಮ್ಮ ಆಯುರ್ವೇದದ ಸ್ಟ್ಯಾಂಡರ್ಡ್ ಟೆಕ್ಸ್ ಅವೆಲ್ಲ ಕೂಡ 2000 ವರ್ಷದಿಂದ ಪುಸ್ತಕಗಳವೆಲ್ಲ ಕೂಡ ಅದರಲ್ಲಿ ಬರೀತಾರೆ. ಅವರೇನು ಇವರಲ್ಲ, ಮಾಧ್ವರೇನ ಅಲ್ಲ, ಅವರೆಲ್ಲ ಕೂಡ ಅವ್ರು ಬರೀತಾರೆ. ರೋಗಕ್ಕೆಲ್ಲ ಔಷಧಿ ಹೇಳ್ತಾ ಹೋಗ್ತಾರೆ, ಜ್ವರಕ್ಕೆ ಈ ಔಷಧಿ ಕೊಡಿ ಆ ಔಷಧಿ ಎಲ್ಲ ಹೇಳ್ಬಿಡ್ತಾರೆ. ಇದು ಯಾವುದಕ್ಕೂ ವಾಸಿಯಾಗದೆ ಹೋದರೆ ವಿಷ್ಣು ಸಹಸ್ರಮ ಹೇಳಿ ವಾಸಿಯಾಗುತ್ತೆ ಅಂತ ಹೇಳಿ ಅರ್ಥ ಆಯ್ತಾ. ಸೊ ರೋಗ ಇದು ವಾಸಿಯಾಗುತ್ತೆ ಅಂತ ಇಲ್ಲಿ ಹೇಳಿದ್ದೆ, ನಾನು ಎಷ್ಟು ಹೋಗ್ತಾನೆ ಅದು ಕರೆಕ್ಟ್ ಅಂತ ಹೇಳ್ತಾರೆ. ರೋಗಾರ್ಥೋ ಮುಚ್ಚತೆ ರೋಗ ಬದ್ಧೋ ಮುಚ್ಚೇತ ಬಂಧನಾತ್, ವಿಷ್ಣು ಸಹಸ್ರಮ ಹೇಳಿ ಎಲ್ಲರೂ ಹೆರಡಪ್ಪಾಗಿರ್ತೀರಲ್ಲ ಬಿಡುಗಡೆ ಆಗಿಬಿಡ್ತೀರಿ ಅಂತ ಹೇಳ್ತಾರೆ. ಜೈಲಲ್ಲಿ ಇದ್ರೆ ಬಿಡುಗಡೆ ಆಗಿಬಿಡ್ತಾರೆ ಅಂತ, ಲಾಯರ್ಗಿಂತ ಹೆಚ್ಚಾಗಿ ವಿಷ್ಣು ಸಹಸ್ರಮ ಬಿಡಿದೆ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರ ಬಿಡುಗಡೆ ಆಗುತ್ತೆ. ನಿಮ್ಮ ತಮಾಷೆ ಹೇಳ್ತೇನೆ ಕೇಳಿ, ಹಿಂದೆ ಹೇಳಿದೆ ನೆನಪಿರಬೇಕು. ಹೈದರಾಬಾದ್ನಲ್ಲಿ ಒಬ್ಬ ಹುಡುಗ, ಸುಮಾರು ಒಂದು 15 ವರ್ಷದ ಹಿಂದಿನ ಕಥೆ, ಅವನು 15-16 ವರ್ಷದ ಹುಡುಗ, ಒಬ್ಬ ಆಚಾರ ಮೊಮ್ಮಗ ಅವನು, ಗೊತ್ತಾಯ್ತಾ, ಕಿಡ್ನಾಪ್ ಆಗಿಬಿಟ್ಟ ಸಡನ್ ಆಗಿ, ಯಾರೇ ಎತ್ಕೊಂಡು ಹೋಗಿಬಿಟ್ರು. ಒಬ್ಬನೇ ಮಗ ಅವರಿಗೆ, ಎಷ್ಟು ಕಷ್ಟಪಟ್ಟರು ಸಿಗ್ತಾ ಇಲ್ಲ. ಆ ಮನೆಯವರಿಗೆ ಆ DGP ಆಫ್ ಹೈದರಾಬಾದ್ ಭಾರಿ ಕ್ಲೋಸ್ ಫ್ರೆಂಡ್, ಅದು ಅಷ್ಟು ಪವರ್ಫುಲ್ ಅವರು. ಎಷ್ಟು ಹುಡಿಸರು ನೋಡೋದು ಎಲ್ಲೆಲ್ಲೂ ಸಿಗ್ತಾ ಇಲ್ಲ, ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಬಾಂಬೆಗೆಲ್ಲ, ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಅವರು. ಅಲ್ಲಿ ಬಾಂಬೆಲಿಂತ ಬಾಂಬೆಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಎಲ್ಲ ಊರಲ್ಲಿ ಇದ್ದಾಗ ಅದು ಜಾಸ್ತಿ ಇದೆ ಸ್ವಲ್ಪ ಅಷ್ಟೇ. ಅವ್ರಿಗೆ ಕರ್ಕೊಂಡೋಗಿ ಏನು ಮಾಡಿದಾರೆ ಗೊತ್ತಾ, ಇವನನ್ನ ಇಂಥವ್ರಿಗೆ ಕರ್ಕೊಂಡು ಹೋಗೋದು ಭಿಕ್ಷೆ ಬೆಳೆಸೋ ಕೆಲಸ ಪಡಿಸೋದು ಅವ್ರಿಗೆ, ಅಲ್ಲಿ ಕುಡಿಸ್ಬಿಡ್ತಾರಂತೆ, ಎಲ್ಲ ಕುಡಿಸ್ಬಿಡೋದು, ಇಡೀ ಭಿಕ್ಷೆ ಬೇಡೋದು ಅವರು. ಸಾಯಂಕಾಲವೇ ಯಾರೇ ಎತ್ಕೊಂಡು ಹೋಗೋದು ಇವ್ರಿಗೆ ಕೊಡೋದು ಅಷ್ಟೇ, ಎಷ್ಟು ಅನ್ನ ಊಟ ಕೊಡೋದು, ಭಿಕ್ಷೆ ಬೇಡ್ತಿರ್ಬೇಕಷ್ಟೇ. ಅದು ಪ್ರೊಫೆಷನ್ ಇದ್ದಾರೆ ಅಕ್ಕ ಅವರಿಗೆ, ಭಿಕ್ಷೆ ಬೇಡಿಸಿದ ಜೀವನ ಮಾಡೋದಷ್ಟೇ. ಅದಕ್ಕೆ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗಿ ಏನು ಮಾಡಿದ್ದಾರೆ, ಸುಮ್ಮನೆ ಕೂತ್ರೆ ದೀಕ್ಷೆ ಬೇಡ ಬಿಡ್ತಾನೆ ಅವನು, ಸಾಯಂಕಾಲ ಬಿಡ್ತಾನೆ ಹೊತ್ಕೊಂಡು ಬಿಡ್ತಾನೆ. ಆಮೇಲೆ ಅದು ಕಾಲು ಮುರಿದು ಬಿಡ್ತಾರೆ, ಕೈಕಾಲು ಮುರಿದು ಬಿಡ್ತಾರೆ, ಅದು ಓಡೋಲಕ್ಕೆ ಬರೋದಿಲ್ಲ ಅವನಿಗೆ, ಕೈಕಾಲು ಮುರಿದು ಬಿಟ್ಟು ಒಂದು ಕಡೆ ಕೂಡಿಸಿಬಿಡ್ತಾರೆ. ಅವನು ಬರೋದು ದುಡ್ಡು ತೊಗೊಂಡೋಗೋದು, ಇವನು ಅನ್ನ ಭಿಕ್ಷೆ ಕೊಡೋದಷ್ಟೇ. ಅದೊಂದು 15 ದಿವಸ ಇಟ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಇನ್ನೂ ಮುರಿದಿಲ್ಲ. ಆಮೇಲೆ ಒಂದು ದಿವಸ ಮಾತಾಡ್ಕೊಂಡಿದ್ದಾರೆ, ನಾಳೆ ಮುರಿಬೇಕು ಇವನು ಕೈಕಾಲು ಅಂತೆ, ಮುರಿಬೇಕು ಕೈಕಾಲು ಭಿಕ್ಷೆ ಕೂಡಿಸ್ಬೇಕು ಅಂತ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಇವನಿಗೆ ಇನ್ನು ಪೂರ್ತಿ ಇದಾಗಿದೆ, ಯಾರು ಹುಡ್ಕೊಂಡು ಬಂದೆಲ್ಲ ಬಿಡಿಸ್ಕೊಳ್ಳೋ ಏನು ಆಗಿಲ್ವಲ್ಲ, ಯೋಚನೆ ಮಾಡಿಬಿಟ್ಟು ಭಾಳ ದುಃಖ ಆಗಿಬಿಟ್ಟಿದೆ ಅವನಿಗೆ. ಏನು ಏನು ಕತ್ತಿ ಮುಗಿತಲ್ಲ ಅಂತ ಯೋಚನೆ ಮಾಡಿಬಿಟ್ಟು, ಒಳ್ಳೆ ಮನೆತನ ಹುಟ್ಟಿದ್ರ ಫಲ ಏನು ಅಂದರೆ, ಅವರ ತಾತ ಒಳ್ಳೆ ಪಂಡಿತರು ಪಾಪ, ನರಸಿಂಹನ ಸೂತ್ರ ಹೇಳಿಕೊಟ್ಟಿದ್ದಾರೆ, ದಗ ದಗ ನರಸಿಂಹ ಸಖ್ಯ ವೀರ್ಯಾಗಿ ತಮ್ಮೆ ಇದೆಯಲ್ಲ ಹೇಳ್ಕೊಟ್ಟಿದ್ದಾರೆ. ಅದು ಜ್ಞಾಪಕ ಬಂದಿದೆ ಅವನಿಗೆ, ಜೋರಾಗಿ ಹೇಳ್ತಾ ಶುರು ಮಾಡಿಬಿಟ್ಟಿದ್ದಾರೆ. ಅವರು ಸೇಳ್ತಾ ಇದ್ದಾನೆ, ಅವರೆಲ್ಲ ಅಲ್ಲಿ ಮಾತಾಡ್ತಾ ಇದ್ದಾರೆ, ಸೋತ್ರ ಕೇಳ್ತಾ ಇದ್ದಾರೆ. ಅವರು ಎಲ್ಲ ಮುಗಿದಿದೆ, ಬೆಳಿಗ್ಗೆ ಎದ್ದ್ಮೇಲೆ ಬಂದಿದ್ದಾರೆ, ಬಂದುಬಿಟ್ಟು ಅವ್ರು ಮಾತಾಡಿದ್ದಾರೆ, ಮತ್ತೆ ಯಾಕೋ ಇವನ ಮೇಲೆ ನಮಗೆ ಇದು ಮುರಿಬೇಕು ಅನಿಸ್ತಾ ಇಲ್ಲ, ಇವನನ್ನ ಏನೋ ಹಾಳಾಗೋಲಿ ಬಿಟ್ಟುಬಿಡೋಣ ಅನಿಸ್ತಂತೆ, ಹಾಳು ಬಿಟ್ಟುಬಿಡಲಾಗ ಹೋಗಿಬಿಡಿ ಅಂತೇಳಿ. ಆಮೇಲೆ ಅವ್ರು ಮತ್ತೆ ಮೀಟಿಂಗ್ ಮಾಡ್ಕೊಂಡಿದ್ದಾರೆ, ಹೈದರಾಬಾದ್ ಕರ್ಕೊಂಡ್ಬಂದಿದ್ದೇವೆ, ಚಿಕ್ಕ ಹುಡುಗ ಎಲ್ಲಿ ಹೋಗ್ತಾರೆ ಏನೋ, ನಾವೇ ಬಿಟ್ಟು ಬಂದ್ಬೇಡ ವಾಪಸ್ ಅಲ್ಲಿಗೆ ಹೋಗಿ, ಮನೆ ಹತ್ರ ಬಿಟ್ಟು ವಾಪಸ್ ಹೋಗಿದ್ದಾರೆ. ನೆನಪಿಕೊಳ್ಳಿ ಜಾ ಆಶ್ಚರ್ಯ ಅಂತ ಕೇಳಿದರೆ, ಎಲ್ಲೋ ಬಿಟ್ಟಿಲ್ಲ, ಹೈದರಾಬಾದ್ ವಾಪಸ್ ಬಂದು ಮನೆ ಹತ್ರ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಮತ್ತೆ ಈ ಸ್ತೋತ್ರದ ಎಫೆಕ್ಟ್ ಎಷ್ಟಾಗಿ, ನರಸಿಂಹನ ಸ್ತೋತ್ರ ಹೇಳಿದ್ದಕ್ಕೆ ಟೋಟಲಿ ಫ್ರೀ, ಬದ್ಧೋ ಮುಚ್ಚೇತ ಬಂಧನ ಅಂತ ಬಂದು ಒಳ್ಳೆ ಸಾಲಿಡ್ ಎಕ್ಸಾಂಪಲ್ ಅದು ಒಂದು. ತಿಳಿತಾ, ಪೊಲೀಸರಿಗಾಗಿಲ್ಲ, DGPಗಾಗಿಲ್ಲ, ನರಸಿಂಹನ ದೇವರ ಸ್ತೋತ್ರಕ್ಕಾಗಿ. ಚಿಕ್ಕ ಸ್ತೋತ್ರ, 8 ಶ್ಲೋಕ, ಎಂಥ ಶ್ಲೋಕ ಇದೆ ಅಷ್ಟೇನೆ, ಎಂಥ ಬಿರಕಲ್ ಮಾಡಿದೆ ಯೋಚನೆ ಮಾಡಿ. ವಿಷ್ಣು ಸಹಸ್ರಮ ಹೇಳಿದರೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ, ಅವರು ಚೇಂಜ್ ಆಗಿಬಿಡ್ತಾರೆ ಕಾರ್ಡರ್ಗಳು ಗೊತ್ತಾ, ಎಷ್ಟೋ ಸತ್ತಿಗೆ ಅವರೇ ಬುದ್ಧಿ ಬದಲಾಗಿಬಿಡುತ್ತೆ ಅವ್ರಿಗೆ. ಅದೆಲ್ಲ ಯೋಚನೆ ಮಾಡಿ, ಸ್ತೋತ್ರಗಳ ಶಕ್ತಿ ಬಹಳ ಜನ ಗೊತ್ತಿಲ್ಲ. ಇದು ಸ್ಪಿರಿಚುವಲ್ ಪವರ್, ಇದು ಇದು ಎಕ್ಸ್ಟರ್ನಲ್ ಪವರ್ ಅಲ್ಲ, ಫಿಸಿಕಲ್ ಪವರ್ ಅಲ್ಲ, ಇದು ಸ್ಪಿರಿಚುವಲ್ ಪವರ್. ಆದ್ದರಿಂದ ಇದು ವಿಚಿತ್ರ ಪರಿಣಾಮ ಉಂಟು ಮಾಡೋ ಶಕ್ತಿ ಇದೆ. ಬದ್ಧೋ ಮುಚ್ಚೇತ ಬಂಧನಾತ್ ಅಂತ ಹೇಳಿ, ಭಯಾನ್ ಮುಚ್ಚೇತ ಭೀತಸ್ತು ಮುಚ್ಚೇತ ಆಪನ್ನ ಆಪದ, ಯಾವುದೇ ಭಯ ಇದ್ರೂ ಹೋಗುತ್ತೆ, ಆಪತ್ತಿದ್ರೂ ಪರಿಹಾರ ಆಗುತ್ತೆ. ದುರ್ಗಾಣ್ಯತಿತರತ್ಯಾಶು ಪುರುಷ ಪುರುಷೋತ್ತಮಂ, ಇನ್ನೊಂದು ಸಂಪತ್ತಿನ ಬಗ್ಗೆ ಹೇಳ್ತೇನೆ ಕೇಳಿ. ನಾನು ಇವ್ರಿಗೆ ಹೊಸ್ತಾಗಿ ಬಂದಾಗ ಒಬ್ಬ ಮನೆಯಲ್ಲಿ ಬಾಡಿಗೆ ಆಗಿದ್ದಿದ್ದು, ಒಂದು ಪ್ರಸಂಗ ಬಂತು. ಅವ್ರು ಭಾರಿ ಸ್ವಲ್ಪ ಮೈಲ್ಡ್ ಅಂದರೆ ಭಾರಿ ಮೈಲ್ಡ್ ಆ ವ್ಯಕ್ತಿ, ತುಂಬ ಒಳ್ಳೆಯವರು, ಭಾರಿ ಮೈಲ್ಡ್. ಸ್ವಲ್ಪ ದಿವಸ ಆಯಿತು, ಬಂದರು ಅವರು, ಬಂದು ಹೇಳಿದರು, ಆಚಾರ್ಯ ಭಾಳ ಕಷ್ಟದಲ್ಲಿದ್ದೆ, ನಾನೀಗ ನನಗೆ ಉತ್ತರ ಪರಿಹಾರ ಸಿಗದಂತೆ ಆಗಿದೆ ಅಂತ ಹೇಳಿದರು. ಏನು ಕಷ್ಟ, ಏನು ಪರಿಹಾರ ಬೇಕು ಅಂತ ಕೇಳಿದೆ. ಹೀಗಾಗಿದೆ, ನಾನು ಯಾರಿಗೋ ಒಂದು 6 ಲಕ್ಷ ರೂಪಾಯಿ ಯಾರೋ ಫ್ರೆಂಡ್ ಇಸ್ಕೊಂಡಿದ್ದ, ಅದು ಯಾವ ದಾಖಲೆಗಳೂ ಇಲ್ಲ, ತುಂಬ ಕ್ಲೋಸ್ ಫ್ರೆಂಡ್ ಅವನು, ಇಸ್ಕೊಂಡಿದ್ದ. ಏನು ಮಾಡಿದ್ರು ಕೊಡ್ತಾ ಇಲ್ಲ, ಈಗ ಏನು ಮಾಡಿದ್ರು ಕೊಡ್ತಾ ಇಲ್ಲ, ನನ್ನ ರೆಕಾರ್ಡ್ಸ್ ಯಾವುದೂ ಇಲ್ಲ, ಯಾವುದು ಫ್ರೆಂಡ್ಶಿಪ್ ಒಳ್ಳೆ ಗುಡ್ ವಿಲ್ ಅಂತ ಕೊಟ್ಬಿಟ್ಟಿದ್ದೇನೆ, ಈಗ ಕೊಡ್ತಾ ಇಲ್ಲ. ನಾನು ಕೇಳೋದಕ್ಕೆ ಹೋದರೆ ನಾಯಿ ಇಟ್ಕೊಂಡು ನಾಯಿ ಬಿಡ್ತೀನಿ ನೋಡು ಅಂತ ಹೇಳ್ತಾನೆ ಅವನು, ನಾಯಿ ಬಿಡ್ತಾನೆ ಅಂತ ಹೇಳ್ತಾನೆ. ಇನ್ನೂ ಹೇಳಿದ್ರೆ ಮರ್ಡರ್ ಮಾಡ್ತೀನಿ ನೋಡು ಅಂತ, ಏನ್ ಮಾಡಲಿ ನಾನೀಗ, ನನ್ನ ಎಸಿಟಿ ಇದೆ. ಆ ಇವತ್ತು 6 ಲಕ್ಷ, 6 ಲಕ್ಷ ಆದ್ರೆ ಇವತ್ತು ಆಲ್ಮೋಸ್ಟ್ 1 ಕ್ರೋರ್ ರುಪೀಸ್ ಇದ್ದಾಗ ಲೆಕ್ಕ, 25 ವರ್ಷದಿಂದ ವರ್ತ್ 1 ಕ್ರೋರ್ ಅದು ಅಂಥದ್ದು. ಇದು ಏನು ಮಾಡಲಿ ನಾನೀಗ, ಭಾರಿ ಕಷ್ಟ ಆಗ್ತಿದೆ ಅಲ್ಲ ನನಗೆ. ಆಮೇಲೆ ಕೋರ್ಟ್ಗೆ ಹೋದ್ರೆ ಆ ದಾಖಲೆಗಳಿಲ್ಲ, ಹೆದರ್ಸ್ಲಿಕ್ಕೆ ಶಕ್ತಿ ಇಲ್ಲ, ಅವನಿಗೆ ಶಕ್ತಿ ಜಾಸ್ತಿ ಇದೆ, ನಾನು ಓಡಿಸ್ಬಿಡ್ತಾ ಇದ್ದಾರೆ, ಏನು ಮಾಡಲಿ ಅಂತ ಕೇಳಿದರು. ವಿಷ್ಣು ಸಹಸ್ರ ಮೇಡೆ ಸರಿ ಹೋಗುತ್ತೆ ಅಂತ ಹೇಳಿದೆ. ನೀವು ಬಿಲಿವಿಟ್ಟ ಅರ್ನಾಡ್ ಒಂದು 4-5 ತಿಂಗಳಾಯ್ತು, ಅವ್ರು ಬಂದರು ಆಚಾರ್ಯ, ಅವನೇ ಬಂದು ಎಲ್ಲ ದುಡ್ಡು ನಾನು ಕೊಟ್ಬಿಟ್ಟ ಅಂತ ಹೇಳಿದ್ರು. ಅವ್ರು ಎಲ್ಲ ದುಡ್ಡು ಕೊಟ್ಬಿಟ್ಟ, ಏನು ಕೇಳೋದು ಕೂಡ ಹೋಗಲಿಲ್ಲ ಅವ್ರು, ನಾಯಿ ಅವ್ನಿಗೆ ಮಾಡ್ತಾನೆ ಅಂತೇಳಿ ತಗೋ ಹೋಗೋದು, ಒಂದು ಪೈಸೆ ಕೂಡ ಕಡಿಮೆ ಮಾಡಿದ್ರೆ ಕೊಟ್ಟು ಹೋಗಿಬಿಟ್ಟ, ಎಲ್ಲ ಸಮಸ್ಯೆ ಸಾಲ್ವ್ ಆಯಿತು. ಅಂದರೆ ಆ ಸಾಲ ಕೋರ್ಟ್ಗೆ ಹೋದ್ರು ಬರದೇ ಇರತಕ್ಕಂಥ ಹಣ, ದಾಖಲೆ ಇಲ್ದಿರೋದು ಹಣ, ಅವನೇ ಬಂದು ಹೋಗಯ್ಯ ತೊಗೊಂಡೋಗಿ, ಏನು ಬೇಕೋ ಬೇಕೋಬೇಡ ನಾನು ಅಂತ ಹೇಳಿಬಿಟ್ಟ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತಿನ ಕಾಲಕ್ಕೆ ಯಾತಕ್ಕೆ ಬೇಕು ಗೊತ್ತಾ ಇದು, ಎಲ್ಲೋದ್ರೂ ಕರಪ್ಷನ್, ಈಗ ಯಾರು ಗ್ಯಾರಂಟಿ ನಂಬಲಕ್ಕೆ ಆಗೋದೇ ಇಲ್ಲ. ವಿಷ್ಣು ಸಹಸ್ರ 100% ಶೂರ್ ಆದ್ರಿಂದ ಎನಿ ಪ್ರಾಬ್ಲಮ್ ಅದನ್ನು ನೀವು ವಿಷ್ಣು ಸಹಸ್ರ ಬಿಟ್ಟು ಸಾಲ್ವ್ ಆಗಿಬಿಡುತ್ತೆ ಅಷ್ಟೇ. ಯಾರಿಗೆ ಹೇಳಕ್ ಬರುತ್ತೋ ಹೇಳಿ, ಇಲ್ಲ ಹೇಳೋದನ್ನ ಕೇಳಿ, ಕೊನೆ ಪಕ್ಷ ಹೇಳೋದನ್ನ ಕೇಳಿ. ಮಕ್ಕಳು ಹೇಳೋದು, ಮಕ್ಕಳು ಹೇಳ್ತಾ ಅವ್ರು ಹೇಳೋದನ್ನ ಕೇಳೋದು ಕೂತ್ಕೊಳ್ಳಿ, ಅವ್ರು ಚೆಕ್ ಮಾಡಿದಾಗಾಯ್ತು ಕೇಳ್ಕೊಂಡಾಗಾಯ್ತು. ಇದೆಲ್ಲ ಇಂಥ ಅನುಭವ ಒಂದೆಲ್ಲ ಹೇಳಿದ್ದೇನೆ ಅಷ್ಟೇ ನಿಮಗೆ, ಇಂದು ಎಷ್ಟಾಗಿದೆ ಲೆಕ್ಕನೇ ಇಲ್ಲ. ವಿಷ್ಣು ಸಹಸ್ರನಾಮದಿಂದ ಎಷ್ಟೋ ಜನಗಳ ಸಮಸ್ಯೆ ಪೂರ್ತಿ ಪರಿಹಾರ ಆಗೋಗ್ಬಿಟ್ಟಿದೆ. ಆಮೇಲೆ ಅವ್ರು ಬಿಟ್ಟಿಲ್ಲ, ಒಳ್ಳೆ ಹೇಳ್ತಾನೆ ಸುಖವಾಗಿದ್ದು ಬಿಟ್ಟಿದ್ದಾರೆ, ಅಭ್ಯಾಸ ಮಾಡ್ಕೋಬೇಕಷ್ಟೇ. ಭಯಾನ್ ಮುಚ್ಚೇತ ಭೀತಸ್ತು ಮುಚ್ಚೇತ ಆಪರ್ಣಾಪದ ದುರ್ಗಾಣ್ಯತಿತರತ್ಯಾಶು ಪುರುಷ ಪುರುಷೋತ್ತಮಂ ಸುವರ್ಣಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತ. ಇದು ನಿತ್ಯ ಅಂಬುದು ಭಾರಿ ಇಂಪಾರ್ಟೆಂಟ್ ಇದೆ. ಯಾವಾಗಲೂ ಒಂದು ಯಾವಾಗಲೂ ಹೇಳೋ ವ್ರತ ಅಂತ ಯಾವಾಗ ಗೊತ್ತಾ, ಒಂದು ಮಠಕ್ಕೆ ಹೋಗಿರ್ತಾನೆ ವ್ರತ ಊಟ ಮಾಡಿಬಿಡ್ತಾನೆ, ವ್ರತ ಮಾಡ್ತಾನೆ ಅಂತ ಕರೆಯೋದಿಲ್ಲ. ಹಠ ಹಿಡಿದು ಮಾಡಿದ ವ್ರತ ಅಂತ ಕರೀತಾರೆ ಹೊರತು ಸಿಕ್ಕಾಗೆಲ್ಲ ಮಾಡಿದ ವ್ರತ ಅಂತ ಕರೆಯೋದಿಲ್ಲ. ವಿಷ್ಣು ಸಹಸ್ರನಾಮ ಆಗಿದ್ರೆ ಆದಾಗ ಹೇಳ್ತೇವೆ, ವಿಷ್ಣು ಸಹಸ್ರನಾಮ ಅಲ್ಲ, ಟೈಮ್ ಮಾಡ್ಕೊಂಡು ಹೇಳ್ಬೇಕಾದ ದಿವಸ ಹೇಳೇ ಹೇಳ್ತೇನೆ ಬಿಡೋದಿಲ್ಲ ಅಂತ ಹೇಳ್ಬೇಕು. ಎಷ್ಟೋ ಜನ ಸಿಕ್ಕಿದ್ದಾರಂತ ಆಚಾರ್ಯ, 30 ವರ್ಷ ಆಗಿದೆ, ಒಂದ್ ದಿವಸ ಉತ್ಸಾಹ ಬಿಟ್ಟೇ ಇಲ್ಲ ನಾನು ಅಂತ ಹೇಳೋರು ಸಿಗ್ತಾರಪ್ಪ. ಒಂದ್ ದಿವಸ ಹೇಳೇ ಇಲ್ಲ ಅಂತ ಹೇಳೋರು ಸಿಗ್ತಾರೆ, ಅಂತವ್ರು ಬೇಕಾಷ್ಟು ಜನ ಸಿಗ್ತಾರೆ. ಆದ್ರೆ ಇವತ್ತು ನಾವು ಈ ಗುಂಪಿ ಸೇರ್ಬೇಕು ಹೊರತು ಬಿಡೋ ಗುಂಪಿ ಸೇರ್ಬಾರ್ದು. ವಾಸುದೇವಾಶ್ರಯೋ ಮರ್ತ್ಯು ವಾಸುದೇವ ಪರಾಯಣ ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನ. ಇದು ಒಳ್ಳೆ ಹೊಸ ಅರ್ಥ ಇದೆ ಅದಕ್ಕೆ. ಬಿಟ್ಟು ನಮ್ಗೆ ಯಾವುದೇ ಕೆಲಸ ಆಗದೆ ಇರ್ಬೇಕಾದ್ರೆ ಏನು ಗೊತ್ತಾ ಇರೋದು, ರೋಗ ಬರಲಿ ಏನೇ ಬರಲಿ ನಮ್ಮ ಪಾಪ ಕಾರಣ ಅದಕ್ಕೆ. ಅರ್ಥ ಆಯ್ತಾ? ಯಾವುದೇ ರೋಗ ಬಂದ್ರೆ ಒಂದು ಮಾತು ಹೇಳ್ತಾರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಹಿಂದೆ ಮಾಡಿದ ಪಾಪ ದೇಹಕ್ಕೆ ರೋಗವಾಗಿ ಕಾಣುತ್ತೆ, ಅದು ವಾಸಿ ಆಗ್ಲಿಕ್ಕೆ ಏನ್ ಮಾಡ್ಬೇಕೀಗ? ಪಾಪ ಹೋಗ್ಬೇಕು. ವಿಷ್ಣು ಸಹಸ್ರ ಏನಾಗುತ್ತೆ? ಎಲ್ಲ ಪಾಪ ಪರಿಹಾರ ಆಗುತ್ತೆ. ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನ. ಎಲ್ಲ ಪಾಪ ಹೋಯ್ತು ಅಂದ್ರೆ ಅವನು ರೋಗ ಹೋಯ್ತು ಅಂತಾನೆ ಅರ್ಥ. ರೋಗ ಹೋಯ್ತು, ಸಮಸ್ಯೆ ಹೋಯ್ತು, ಎಲ್ಲಾ ಸಮಸ್ಯೆಗಳಿಗೂ ಪಾಪ ಮೂಲ. ವಿಷ್ಣು ಸಹಸ್ರನಾಮ ಪಾಪ ವಾಶ್ಔಟ್ ಮಾಡುತ್ತಾದ್ರಿಂದ ಅವನಿಗೆ ಕೆಲಸ ಆಗಿಬಿಡ್ಬೇಕು ಇಮಿಡಿಯೇಟ್ ಆಗಿ. ನವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ಕೃಷ್ಣ ಭಕ್ತರಾದವರಿಗೆ ಅಶುಭ ಅಂಬದು ಬರೋದೇ ಇಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ಭಯಂ ನೈವೋಪಜಾಯತೆ. ಹುಟ್ಟು ಸಾವು ಮುಪ್ಪು ಯಾವುದು ಬರೋದಿಲ್ಲ ಅವನಿಗೆ, ಅಷ್ಟು ಚೆನ್ನಾಗಿ ಬದುಕ್ತಾನೆ. ಇಬಂ ಸ್ತಮ ಅಧೀಯಾನ ಶ್ರದ್ಧಾಭಕ್ತಿ ಸಮನ್ವಿತ ಯುಜ್ಜೇತ ಆತ್ಮ ಸುಖ ಶಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿ ಭಿ. ಮತ್ತೆ ಒತ್ತಿ ಒತ್ತಿ ಹೇಳ್ತಾರೆ ಏನು ಶ್ರದ್ಧಾಭಕ್ತಿಯಿಂದ ಹೇಳಿದರೆ, ಆತ್ಮಸುಖ ಶಾಂತಿ ಧೀ ಶ್ರೀ ಧೃತಿ ಸ್ಮೃತಿ ಮತ್ತು ಕೀರ್ತಿ ಎಲ್ಲ ಬಂದ್ಬಿಡುತ್ತೆ. ಯೋಚನೆ ಮಾಡಲೇಬೇಡಿ, ಕೂತಲ್ಲೇ ಬುದ್ಧಿವಂತನ ದಡ್ಡ ಇರ್ತಾನೆ, ಅದೆಲ್ಲ ವಿಷ್ಣು ಸಹಸ್ರ ಹೇಳ್ಕೊಡಿ. ಒಳ್ಳೆ ಬುದ್ಧಿವಂತನಾಗ್ತಾನೆ, ದಡ್ಡ ಮಕ್ಕಳಿಗೆ ಎಲ್ಲೆಲ್ಲೂ ಪಾಠ ಕಳಿಸ್ಬೇಡಿ, ವಿಷ್ಣು ಸಹಸ್ರ ಹೇಳ್ಕೊಡಿ, ಒಳ್ಳೆ ಬುದ್ಧಿವಂತನಾಗ್ತಾನೆ. ಅಷ್ಟು ಹೆಸರು ಜ್ಞಾಪಕ ಇಟ್ಕೊಂಡ್ರೆ ಇನ್ನೇನು ಬೇಕು ಅವ್ರಿಗೆ ಹೇಳಿ. ಚಿಕ್ಕ ಮಕ್ಕಳು ಬಲುಬೇಗ ಕಲ್ತು ಬಿಡ್ತಾರೆ, ಚಿಕ್ಕ ಮಕ್ಕಳು ಬಲುಬೇಗ ಬುದ್ಧಿ ಬರುತ್ತೆ, ಅದು ನೆನಪು ಶಕ್ತಿ ಪೂರ್ತಿ ವೈಡನ್ ಮಾಡ್ತಾ ಹೋಗುತ್ತೆ, ಪ್ರತಿಭಾವಂತನಾಗಿಬಿಡ್ತಾನೆ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನಾಶುಭಾವತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೆ. ಕಾಮ ಕ್ರೋಧ ಎಲ್ಲ ಗೆದ್ದಬೇಕಾ? ವಿಷ್ಣು ಸಹಸ್ರ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳಿದ್ರೆ, ಕಾಮ ಕ್ರೋಧ ಲೋಭ ಮೋಹ ಹೇಳ್ತಾ, ನ ಭಯಂ ನ ಕ್ರೋಧ ನ ಚ ಮಾತ್ಸರ್ಯಂ ನ ಲೋಭ ನ ಅಶುಭಾಮತಿ. ಕೆಟ್ಟ ಬುದ್ಧಿ ಬರೋದಿಲ್ಲ, ಲೋಭ ಬರೋದಿಲ್ಲ, ಕ್ರೋಧ ಬರೋದಿಲ್ಲ, ಕಾಮ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬದುಕ್ತಾನೆ. ಯಾತಕ್ಕೆ ವಿಷ್ಣುಗೆ ಇಷ್ಟು ಮಹತ್ವ ಅಂದ್ರೆ, ಜೌಹು ಸಚಂದ್ರಾರ್ಕ ನಕ್ಷತ್ರ ಖಂ ದಿಶೋ ಭೂರ್ಮಹೋದಧಿ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ. ಈ ಜಗತ್ತಿನ ಹೃದಯನೇ ಅವನು. ಖಂ ದಿಶ ಇಡೀ ಆಕಾಶನ ದಿಕ್ಕುಗಳನ್ನ ಭೂಮಿನ ಜ್ಯೋತಿಗಳನ್ನ ಎಲ್ಲವನ್ನು ಹಿಡಿದವನು ಯಾರು? ವಿಷ್ಣು ಒಬ್ಬನೇ. ಅವನು ಹಿಡಿದ ಮೇಲೆ ಸಕಲ ಗ್ರಹ ಬಲವ ನೀನೇ ಸರಸಿ ಜಾಕ್ಷ. ಜಾತಕ ಸರಿ ಇಲ್ಲ ಹೋದಲ್ಲೂ ಯೋಚನೆ ಮಾಡಿಬಿಟ್ಟು ಸಹಸ್ರ ಮೇಲೆ ಎಲ್ಲ ಸೆಟ್ರೇಟ್ ಆಗುತ್ತೆ ಅಂತ ಹೇಳಿ ಎಲ್ಲೆಲ್ಲಿ ಎಲ್ಲ ಗ್ರಹಗಳು ತಾವೇ ಕುತ್ಕೊಂಡ್ಬಿಡ್ತಾರೆ, ಒಳ್ಳೆ ಜಾಗ ಕುತ್ಕೊಂಡ್ಬಿಡ್ತಾರೆ. ನೀಚ ಗುರು ಇರ್ತಾನೆ, ಉಚ್ಚ ಗುರು ಆಗಿಬಿಡ್ತಾನೆ, ಟೋಟಲ್ ಚೇಂಜ್ ಅದು. ಇದೆಲ್ಲ ಅರ್ಥ ಮಾಡ್ಕೋಬೇಕಷ್ಟು. ವಿಷ್ಣು ಸಹಸ್ರನಾಮ ಆ ದಾಸರ ಅದು ಹೇಳೋದಕ್ಕೆ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹಾಡಿತ್ತು. ಸಸುರಾಸುರ ಗಂಧರ್ವಂ ಸಯಕ್ಷೋರಗ ರಾಕ್ಷಸಂ ಜಗದ್ವಶೇ ವರ್ತತೆ ಇದಂ ಕೃಷ್ಣಸ್ಯ ಸಚರಾಚರಂ. ಇಡೀ ಜಗತ್ತು ಎಲ್ಲ ಚೇತನ ಎಲ್ಲ ಜಡ ಎಲ್ಲ ಯಕ್ಷ ರಾಕ್ಷಸರು ಎಲ್ಲ ದೇವತೆಗಳು ಎಲ್ಲ ಯಾರ ಅಧೀನದಲ್ಲಿದ್ದಾರೆ? ವಿಷ್ಣುವಿನ ಅಧೀನದಲ್ಲಿದ್ದಾರೆ. ವಿಷ್ಣುವಿನ ಸ್ತೋತ್ರ ಮಾಡಿದರೆ ಎಲ್ಲರೂ ಅನುಗ್ರಹ ಮಾಡ್ತಾರೆ, ಯಾರಿಂದನೂ ಭಯ ಆಗೋದೇ ಇಲ್ಲ. ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋ ಧೃತಿ, ತೇಜೋ ಧೃತಿ ಮತ್ತು ಬಲಂ ಧೃತಿ ವಾಸುದೇವಾತ್ಮಕಾನ್ಯಾಹು ಕ್ಷೇತ್ರಂ ಕ್ಷೇತ್ರಜ್ಞ ಏವಜ. ಪ್ರತಿಯೊಂದಕ್ಕೂ ಸ್ವಾಮಿ ಯಾರು ಅಂತ ಕೇಳಿದರೆ ಒಂದೊಂದು ಅಂಗಡಿ ಹೋಗ್ತಾನೆ ಪದಾರ್ಥ ಸಿಗುತ್ತೆ. ಎಲ್ಲ ಒಂದೇ ಕಡೆ ಸಿಕ್ಬಿಟ್ಟು ಇನ್ನೊಂದು ಕಡೆ ಯಾಕೆ ಹೋಗ್ಬೇಕಾಗ? ಹೊತ್ತಾನೆ ನೀವೇನು ಬೇಕು, ಬಲ ಬೇಕಾ, ವೀರ್ಯ ಬೇಕಾ, ತೇಜಸ್ ಬೇಕಾ, ಸಂಪತ್ ಬೇಕಾ, ಏನು ಬೇಕು? ಎಲ್ಲದರ ಸ್ವಾಮಿಯಾರು ವಿಷ್ಣು ಒಬ್ಬನೇನೆ. ಅವನು ಹೇಳಿದ್ರೆ ಎಲ್ಲ ಸಿದ್ಧಿಯಾಗುತ್ತೆ. ಸರ್ವಾಗಮಾನ ಆಚಾರ ಪ್ರಥಮ ಪರಿಕಲ್ಪತೆ, ಇದು ಬಹಳ ಇಂಪಾರ್ಟೆಂಟ್. ಇದು ಎಲ್ಲ ಧರ್ಮಕ್ಕಿಂತ ಯಾವ್ದು ದೊಡ್ಡದು? ಸದಾಚಾರ ದೊಡ್ಡದು. ಇವತ್ತು ಮಿಸ್ಸಿಂಗ್ ಅದೇನೆ. ಆಚಾರ ಇಲ್ಲದೆ ಹೋದರೆ ಆಚಾರ ಹೀನಂ ನಪುನಂತಿ ವೇದಾಹ. ಎಷ್ಟೇ ಜ್ಞಾನ ಇದ್ರೂ ಕೂಡ ಆಚಾರ ಇಲ್ಲದೆ ಹೋದರೆ ಅದು ಫಲ ಕೊಡೋದಿಲ್ಲ. ಅದು ಒಳ್ಳೆ ಬೀಜ, ಒಳ್ಳೆ ಬೆಳೆ ಇದೆ, ಇದು ಬೆಳೆ ಬರುತ್ತೆ. ಅವನು ಎಲ್ಲ ಕಲ್ಲು ಮೇಲೆ ಇಡ್ತಾನೆ, ಏನು ಬೆಳೆಯುತ್ತೆ ಅದು ಲೆಕ್ಕ ಹಾಕಿ ಎಲ್ಲ ಇಡ್ತಾನೆ ಬೆಳೆಯದು. ಒಳ್ಳೆ ಭೂಮಿಯಲ್ಲಿ ಇಟ್ಟರೆ ಒಂದೇ ಬೀಜ ಎಷ್ಟಾಗುತ್ತೆ? ಸಾವಿರಾರು ಬೀಜ ಆಗುತ್ತೆ, ದೊಡ್ಡ ಕೋಟ್ಯಾಧೀಶ ಆಗಿಬಿಡ್ತಾನೆ. ಆದರೆ ಅಲ್ಲೇ ಇಟ್ಟರೆ ಬೆಳೆಯೋದಿಲ್ಲ. ಅದಕ್ಕೆ ಆಚಾರ ಇಲ್ಲದೆ ಹೋದರೆ ವಿಚಾರ ಬೆಳೆಯೋದಿಲ್ಲ, ನೆನಪಿರಬೇಕು. ಆಚಾರ ಇಲ್ಲದೆ ಹೋದರೆ ಬೆಳೆಯೋದಿಲ್ಲ, ದುರಾಚಾರ ಇದ್ರೆ ಅಂತೂ ಪೂರ್ತಿ ಹಾಳಾಗಿ ಹೋಗಿಬಿಡುತ್ತೆ. ಅದಕ್ಕೆ ಆಚಾರ ಬಹಳ ಮುಖ್ಯ. ಆಚಾರ ಅಂದ್ರೆ ಏನು ಗೊತ್ತೇನು? ಕಾಂಡಕ್ಟ್ ಅಂತ. ಕಾಂಡಕ್ಟ್ ವಿಚಾರ ಅಂದರೆ ಮೆರಿಟ್, ವಿಚಾರ ಅಂದರೆ ಮೆರಿಟ್ಟು, ಆಚಾರ ಅಂದರೆ ಕಾಂಡಕ್ಟ್. ಮತ್ತೆ ಎರಡು ಯಾವುದೇ ಕೋರ್ಸ್ ಹೋಗಿ ಏನು ಕೇಳ್ತಾರೆ? ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ಕಾಂಡಕ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ. ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿದರೆ ವಿಚಾರ, ಕಾಂಡಕ್ಟ್ ಸರ್ಟಿಫಿಕೇಟ್ ಆಚಾರ ಅಷ್ಟೇ. ಇವತ್ತು ಒಂದಿಲ್ಲದವರು ಕೊಡೋದಿಲ್ಲ, ಅವರಿಗೆ ಅಡ್ಮಿಷನ್ ಕೊಡೋದಿಲ್ಲ. ಫಸ್ಟ್ ರ್ಯಾಂಕು ಬ್ಯಾಡ್ ಕಾಂಡಕ್ಟು, ನೋ ಅಡ್ಮಿಷನ್. ಆಮೇಲೆ ವೆರಿ ಗುಡ್ ಕಾಂಡಕ್ಟು, ಸೊನ್ನೆ ಮಾರ್ಕ್ಸು, ಮತ್ತೆ ಕೇಳೋದಿಲ್ಲ. ಗುಡ್ ಕಾಂಡಕ್ಟ್ ಮೆರಿಟ್, ಫಸ್ಟ್ ಅಡ್ಮಿಟ್ ಮಾಡಿರ್ತಾರೆ. ಆಚಾರ ವಿಚಾರ ಎರಡು ಸೇರಬೇಕೆ ಹೊರತು ಇಲ್ಲದವರು ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸರ್ವಾಗಮಾನ ಆಚಾರ ಪ್ರಥಮಂ ಪರಿಕಲ್ಪತೆ. ಆಚಾರ ಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತ. ಧರ್ಮ ಬೆಳೆಯೋದು ಆಚಾರದಲ್ಲಿ ಮಾತ್ರ. ಆಚಾರ ಇಲ್ಲದವರು ಧರ್ಮ ಬೆಳೆಯೋದಿಲ್ಲ. ಧರ್ಮದ ಗುರಿ ಏನು? ಹರಿಸರ್ವೋತ್ತಮತ್ವ, ಇದು ಅದರ ಅರ್ಥ. ಋಷಯಃ ಪಿತರೋ ದೇವಾಃ ಮಹಾಭೂತಾನಿ ದಾತವಃ ಜಂಗಮಾ ಜಂಗಮಂಚೇದಂ ಜಗನ್ನಾರಾಯಣೋದ್ಭವಂ. ಋಷಿಗಳು, ದೇವತೆಗಳು, ಅವರು ಇವರು ಯಾತಕ್ಕೆ ಇಡೀ ಜಗತ್ತೇ ದೇವರಿಂದ ಹುಟ್ಟಿ ಬಂದಿದೆ. ಅದಕ್ಕೆ ಇವನು ಹರಿರೇವ ಪರಃ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ ಯಾತಕ್ಕೆ ಅಂದರೆ ಅದಕ್ಕೋಸ್ಕರನೇ ಆಗಿದ್ದಾರೆ. ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮಚ ವೇದಾ ಶಾಸ್ತ್ರಾಣಿ ಸರ್ವಂ ಸಮ್ಯಕ್ ಜನಾರ್ದನ ವಿಜ್ಞಾನಮೇತತ್ ಸರ್ವಂ ಜನಾರ್ದನ. ಯೋಗ ಜ್ಞಾನ ಸಾಂಖ್ಯ ವಿದ್ಯಾ ಶಿಲ್ಪ ವೇದ ಶಾಸ್ತ್ರ ವಿಜ್ಞಾನ ಎಲ್ಲ ಯಾರಿಂದ ಬಂದಿರೋದು? ಎಲ್ಲ ದೇವರಿಂದ. ಆದ್ದರಿಂದ ದೇವರನ್ನೇ ಆರಾಧನೆ ಮಾಡಬೇಕು, ವಿಷ್ಣುವನ್ನೇ ಆರಾಧನೆ ಮಾಡಬೇಕು. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶ ದ್ವೈತ ಸಿದ್ಧಾಂತ ಬದ್ಧ ಸಿದ್ಧಾಂತ ಇದು. ಏಕೋ ವಿಷ್ಣುರ್ ಮಹದ್ಭೂತಂ, ವಿಷ್ಣು ಇದ್ದಾನೆ ಸರ್ವತಂತ್ರ, ಅವನೊಂದು ಕಡೆ ಇದ್ದಾನೆ, ಉಳಿದವರೆಲ್ಲ ಪೃಥಕ್ ಭೂತಾನ್ಯನೇಕಶ, ಉಳಿದ ಅನಂತಾನಂತ ಜನ ಇದ್ದಾರೆ, ಅವರೆಲ್ಲ ದೇ ಆರ್ ಸಪರೇಟ್ ಫ್ರಮ್ ಹಿಮ್. ವಿಷ್ಣು ಜೀವರಲ್ಲ, ಜೀವರು ವಿಷ್ಣುವಲ್ಲ, ವಿಷ್ಣುವೇ ಬೇರೆ ಜೀವರೇ ಬೇರೆ. ವಿಷ್ಣು ಭಾರಿ ದೊಡ್ಡ ವ್ಯಕ್ತಿ, ಸ್ವತಂತ್ರ, ಇವರೆಲ್ಲ ಅಸ್ವತಂತ್ರರು. ಆದ್ದರಿಂದ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೇ ವಿಶ್ವಭುಗವ್ಯಯ. ಮೂರು ಲೋಕಗಳನ್ನು ವ್ಯಾಪಿಸಿಬಿಟ್ಟು ಕೃಷ್ಣ ಏನು ಮಾಡ್ತಾನೆ? ಇಡೀ ಜಗತ್ತನ್ನು ತಿಂತಕ್ಕಂಥ ವ್ಯಕ್ತಿಯರು ಪರಮಾತ್ಮ ಒಬ್ಬನೇನೆ, ನಮಗೆ ಅದೆಲ್ಲ ಸಾಧ್ಯ ಇಲ್ಲ. ಆದರೆ ವಿಷ್ಣುವೇ ಸರ್ವೋತ್ತಮ ಅಂತ ಹೇಳಿ. ಇಮಂ ಸ್ತವಂ ಭಗವತೋ ವಿಷ್ಣೋರ್ ವ್ಯಾಸೇನ ಕೀರ್ತಿತಂ ಪಠೇತ್ಯ ಇಚ್ಛೇತ್ ಇಚ್ಛೇತ್ ಪುರುಷ ಶ್ರೇಯ ಪ್ರಾಪ್ತು ಸುಖಾರಿ. ಯಾರಿಗೆ ಶ್ರೇಯಸ್ ಬೇಕೋ, ಸುಖ ಬೇಕೋ, ಅವರೆಲ್ಲ ವಿಷ್ಣು ಸಹಸ್ರನಾಮವನ್ನು ಹೇಳಲೇಬೇಕು ಅಂತ ಹೇಳ್ತಾರೆ. ವಿಶ್ವೇಶ್ವರ ಭಜಂ ದೇವಂ ಜಗತ ಪ್ರಭವಾಪ್ಯಯಂ ಯೇ ಭಜಂತಿ ಪುಷ್ಕರಾಕ್ಷಂ ನತೇಯಾಂತಿ ಪರಾಭವ. ಯಾರು ಪುಷ್ಕರಾಕ್ಷನಾದ ಕೃಷ್ಣನ ಭಜನೆ ಮಾಡ್ತಾರೋ ಅವರಿಗೆ ಪರಾಭವನೇ ಇಲ್ಲ, ಸೋಲೇ ಇಲ್ಲ. ಇದಿಷ್ಟು ವಿಷ್ಣು ಸಹಸ್ರನಾಮದ ಇದು. ಇದೆಲ್ಲ ಅಕಸ್ಮಾತ್ ಪೂರ್ತಿ ಹೇಳೋಕ್ಕಾಗದೆ ಹೋದರೆ ಎಮರ್ಜೆನ್ಸಿಯೊಳಗೆ ಒಂದೇ ಒಂದು ಶ್ಲೋಕ, ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರು ಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರೀಣೇ ಅಣುವಿಷ್ಣು ಸಹಸ್ರನಾಮ ಸ್ತೋತ್ರ ಇದೆ. ಇದನ್ನ ಅಭ್ಯಾಸ ಮಾಡಬಾರ್ದಷ್ಟೇ, ದಿವಸ ಇದೊಂದೇ ಆರಾಮಾಗುತ್ತೆ ಅಂತ ಹೇಳಿದರೆ ತಪ್ಪಾಗುತ್ತೆ. ಆದರೂ ಹೇಳಿ ಇದನ್ನು ಹೇಳಿದ್ರೆ ಭಾರಿ ಒಳ್ಳೆಯದೇ. ಆಪತ್ಕಾಲದಲ್ಲಿ ಇದೊಂದಾರು ಹೇಳಬೇಕು. ಅದಕ್ಕೆ ನಮ್ಮ ಜನ ಏನು ಮಾಡಿದ್ರು ಗೊತ್ತಾ? ಸಂಧ್ಯಾವನ್ನೆಯಲ್ಲಿ ಇನ್ನು ಸೇರಿಸ್ಬಿಟ್ಟಿದ್ದಾರೆ ಸಂಧ್ಯಾವನ್ನೆಯಲ್ಲಿ. ಈ ದಿವಸ ವಿಷ್ಣು ಸಹಸ್ರ ಹೇಳಿದಾಗ ಆಗಲಿ ಹುಡುಗರಿಗೆ ಅಂತ ಹೇಳಿ ಸಂಧ್ಯಾವನ್ನ ಬಿಟ್ಬಿಟ್ಟು ಅದು ಹೋಗ್ಬಿಡುತ್ತೆ. ಕರೆಗೆ ವಿಷ್ಣು ಸಹಸ್ರ ಹೇಳೋದಕ್ಕಾಗೋದಿಲ್ಲ ಅಂತ ಸಂಧ್ಯಾವನ್ನ ಸೇರಿಸಿದ್ರೆ ಆದರೂ ಮಾಡೋದಿಲ್ಲಕ್ಕಾಗತ್ತೆ, ಬಂದು ತಿನ್ನುವಂತ ಇನ್ನೇನು ಮಾಡೋಕ್ಕಾಗತ್ತೆ? ಏನು ವೇಸ್ಟ್. ಎಷ್ಟು ಸಿಂಪ್ಲಿ ಯಾರು ಕೊಡ್ತಾರೆ ನಿಮಗೀಗ? ಅಷ್ಟು ಸುಲಭ ಮಾಡಿದ್ದಾರೆ, ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕಲ್ಲ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೇ ಸಹಸ್ರ ನಾಮ್ನೇ, ಅದಕ್ಕೆ ಸಹಸ್ರ ನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಇನ್ನೊಂದು ಆಲ್ಟರ್ನೇಟಿವ್ ಬರುತ್ತೆ. ಇಲ್ಲ ವಿಷ್ಣು ಸಹಸ್ರನಾಮನ ಹೇಳಿದ ಮೇಲೆ ರುದ್ರದೇವರು ಹೇಳ್ತಾರೆ ಪಾರ್ವತೀದೇವಿಗೆ, ಇದರಲ್ಲಿ ಬರುತ್ತೆ, ಯಾವುದರಲ್ಲಿ? ಪದ್ಮ ಪುರಾಣದಲ್ಲಿ ಬರುತ್ತೆ. ಆಗ ಅವರು ಕೇಳ್ತಾರೆ, ಅಕಸ್ಮಾತ್ ಪೂರ್ತಿ ಹೇಳೋಕ್ಕಾದ್ರೆ ಏನು ಮಾಡಬೇಕು ಅಂದರೆ ಒಂದು ಶ್ಲೋಕ ಹೇಳ್ತೀನಿ ಹೇಳಿಬಿಟ್ರೆ ಸಾಕು ಅಂತಾರೆ. ನಮ್ಗೆ ಇಂಥದ್ದು ಕಾಯ್ತಿರ್ತೀವಿ ಯಾವಾಗಲೂ, ಹೌದಲ್ಲ? ಒಂದು ಶ್ಲೋಕ ಹೇಳಿ ಬಂದ್ಬಿಡ್ತದೆ ಅಂತ ಹೇಳಿ. ಯಾವುದದು? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ರಾಮ 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 ಅಂದ್ಬಿಟ್ರೆ ಸಹಸ್ರನಾಮ ಆಗತ್ತೆ ಅಂತ ಹೇಳ್ಬಿಡ್ತಾರೆ. ರಾಮ 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 ಅಂತ ಹೇಳಿದ್ರೆ ಸಹಸ್ರನಾಮ ಆಗತ್ತೆ, ಆಕ್ಚುಲಿ ಆಗತ್ತೆ ಹಿಂದೆ ಹೇಳಿದೆ. ಅದರ ಆಕ್ಚುಲಿ ಯಾಕಾಗುತ್ತೆ ಗೊತ್ತಾ? ಅದು ರಾಮ 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 ಸಾವಿರ ನಾಮ ಆಗಿಬಿಡುತ್ತೆ. ಹೇಗೆ ಅಂದರೆ ರಾ ಮಾ ಇದೆ, ರಾ ಇದೆ, ಯಾರ ಲಾಭದೊಳಗೆ ರಾ ಎಷ್ಟನೇ ಅಕ್ಷರ ಗೊತ್ತಾ? ರಾ ಎಷ್ಟೇ ಅದು ಯಾರ ಲಾಭದೊಳಗೆ? ಎರಡನೇದು. ಆಮೇಲೆ ಮಾ ಇದೆ, ಪಾಪ ಬಾಪ ಮಾ, ಮಾ ಎಷ್ಟನೇದು? ಮಾ ಎಷ್ಟನೇದು? ಐದನೇದು. ರಾಮ ಅಂದ್ರೆ ಎಷ್ಟಾಯ್ತು? ಎರಡು ಇಂಟು ಐದು ಎಷ್ಟಾಯ್ತು? ಹತ್ತಾಯ್ತು. ಇನ್ನೊಂದ್ಸತಿ ರಾಮ ಅಂದ್ರೆ ಏನಾಯ್ತು? ಹತ್ತು ಇಂಟು ಹತ್ತು ನೂರಾಯ್ತು. ಇನ್ನೊಂದ್ಸತಿ ರಾಮ ಅಂದ್ರೆ ಏನಾಯ್ತು? ಸಾವಿರ ಆಯ್ತು. ಆದ್ರಿಂದ ರಾಮ 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 ಅಂದ್ಬಿಟ್ರೆ ಸಹಸ್ರನಾಮ ಆಗಿಬಿಡುತ್ತೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನ ಅದು ಸುಮ್ಮನೆ ಹೇಳಿದ್ದಲ್ಲ, ಅದಕ್ಕೊಂದು ಅರ್ಥ ಇದೆ, ಬ್ಯಾಕ್ಗ್ರೌಂಡ್ ಇದೆ ಅಂತ ಅರ್ಥ. ಅದು ಸಂಖ್ಯಾಶಾಸ್ತ್ರ ಅಂತ ಕೇಳಿ. ಸಂಖ್ಯಾಶಾಸ್ತ್ರ ಅಂದ್ರೆ ಅದನ್ನೆಲ್ಲ ನ್ಯೂಮರಿಕಲ್ ಚೇಂಜ್ ಮಾಡಬೇಕು. ಈ ವರ್ಬಲ್ ಇದ್ರೆ ನ್ಯೂಮರಿಕಲ್ ಚೇಂಜ್ ಮಾಡಿಬಿಟ್ರೆ ಹೊಸ ಅರ್ಥ ಬರುತ್ತೆ. ಹೊಸ ಅರ್ಥದಲ್ಲಿ ಸಾವಿರನಾಮ ಆಗುತ್ತೆ. ರಾಮ 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 ಅಥವಾ ನಮೋಸ್ತನ ಅಂತ ಸಹಸ್ರಮೂರ್ತಿ, ಇಷ್ಟೆಲ್ಲ ಆಲ್ಟ್ರೇವ್ ಇಟ್ಕೊಂಡಿದ್ದಾರೆ. ಆದ್ದರಿಂದ ಮೂರು ಹೇಳಿಬಿಟ್ಟು ಮೂರು ಸತ್ತು ಹೇಳಬೇಕಾಗುತ್ತೆ, ಅರ್ಥ ಆಯ್ತಾ? ವಿಷ್ಣು ಸಹಸ್ರನಾಮನು ಹೇಳಿ, ನಮೋಸ್ತನಂತಾಯಿನೂ ಹೇಳಿ, ರಾಮ ರಾಮ ಅದನ್ನು ಹೇಳಿಬಿಟ್ರೆ ಮೂರು ಸತ್ತು ವಿಷ್ಣು ಸಹಸ್ರನಾಮ ಹೇಳಿದಾಗ. ಆ ಥರ ಯೋಚನೆ ಮಾಡಬೇಕು ಹೊರತು ಬಿಡೋದನ್ನು ಯೋಚನೆ ಮಾಡಬಾರ್ದು, ಹೆಚ್ಚು ಮಾಡೋದನ್ನು ಯೋಚನೆ ಮಾಡಬೇಕು. ಅದು ಅಷ್ಟೆಲ್ಲ ಹೇಳಿದ್ ತಂಡ ಎರಡು ಹೇಳಿದೆ ಹೆಚ್ಚು ಕಷ್ಟನಾ? ಹೇಳಿಬಿಟ್ರೆ ಆಯ್ತು ಅಷ್ಟೇ. ರಾಮ 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 ಇದು ವಿಷ್ಣು ಸಹಸ್ರನಾಮದ ಪೂರ್ತಿ ಒಂದು ಫಲವನ್ನು ತಗೊಳ್ತಕ್ಕಂಥ ರೀತಿ. ಅದನ್ನು ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ನಾವು ಭದ್ರನ್ನು ಕಲಿಬೇಕು ಅನ್ನೋ ಭಾವನೆ ಬರುತ್ತೆ. ವಿಷ್ಣು ಸಹಸ್ರನಾಮ ಕಲಿಯಲೇಬೇಕು, ಹೇಳೋದನ್ನು ಕೇಳಲೇಬೇಕು. ಎರಡು ಭಾವನೆ ಬಂತು ಅಂದರೆ ರಿಸಲ್ಟ್ ಗೊತ್ತಾಗಿ ಆಗುತ್ತೆ. ಇದಕ್ಕೆಲ್ಲ ತುಂಬ ದಿವಸ ಕಾಯಬೇಕಾಗಿಲ್ಲ, ಸ್ವಲ್ಪ ದಿವಸಕ್ಕೆ ನಿಮಗೆ ಚೇಂಜ್ ಗೊತ್ತಾಗಿಬಿಡುತ್ತೆ. ಹೇಳ್ತಾ ಹೇಳ್ತಾ ಹೋದಂತೆ ಚೇಂಜ್ ಬೀಳ ಮತ್ತು ತೆಂಗಿನಕಾಯಿ ನೆಚ್ಚಿಬಿಡ್ತೀರ. ಅದು ಫಲ ಕೊಡೋಕ್ಕೆ 4 ವರ್ಷ ಬೇಕು, ಬಟ್ 4 ವರ್ಷ ಸುಮ್ಮನೆ ಕೂತಾರೆ, ಬೆಳೀತಾ ಬೆಳೀತಾ ಹೋಗ್ತಾ ಇರುತ್ತೆ, ಹೋಗ್ತಾನೆ. ನಾವು ಇದಕ್ಕಿದ್ದಾಗ ಬಂದ್ಬಿಡೋದಲ್ಲ ಕಾಯಿಗಳೆಲ್ಲ, ಸ್ಲೋಲಿ ಬೆಳೀತಾ ಹೋಗುತ್ತಲ್ಲ, ಪ್ರೋಗ್ರೆಸ್ ಕಾಣುತ್ತೆ ನನಗೆ. ಇದೆಲ್ಲ ಹೇಳ್ತಾ ಹೋದರೆ ಸ್ಲೋಲಿ ಪ್ರೋಗ್ರೆಸ್ ಕಾಣುತ್ತೆ. ಎಷ್ಟೋ ಜನಕ್ಕೆ ಮನಸ್ಸಿಗೆ ನೆಮ್ಮದಿ ಸಿಗ್ಬಿಡುತ್ತೆ, ಇಮ್ಮಿಡಿಯೇಟ್ ಅಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ರೋಗ ಪರಿಹಾರ ಆಗಿಬಿಡುತ್ತೆ. ಎಷ್ಟೋ ಗುಣ ಕಾಣುತ್ತೆ. ಇದ್ರ ಬಿಟ್ಟುಬಿಡಿ, ಇದು ಈಕ್ವಿವಲೆಂಟ್ಸ್ ಆಗಿ ಕನ್ನಡದಲ್ಲಿ ಏನು ಮಾಡಿದ್ದಾರೆ? ಕೇಶವರಾಮ ಮಾಡಿದ್ದಾರೆ, 24 ನಾಮದ ಅಷ್ಟೇನೆ ಕನಕದಾಸರು ಮಾಡಿದ್ದಾರೆ, ಮಧ್ವನಾಮ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಫಲ ಕಂಡಿದ್ದಾರೆ ಗೊತ್ತಾ? ತೀರ ಇತ್ತೀಚೆಗೆ ಎಷ್ಟೋ ಜನಗಳು ಬೇರೆ ಕಡೆ ಇದ್ದವರೆಲ್ಲ ಕ್ಯಾನ್ಸರ್ ಆಗಿದೆ ಅಂತ ಫೋನ್ ಮಾಡ್ತಿರ್ತಾರೆ. ಇದನ್ನು ಹೇಳಿದ ತಕ್ಷಣ ಅವ್ರು ವಾಸಿ ಆಗಿದೆ ಅಂತ ಒಂದು ಟೆಸ್ಟ್ ಮಾಡಿಸಿ ಪೂರ್ಲಿ ವಾಸಿ ಆಗಿಬಿಟ್ಟಿದೆ, ಗೊತ್ತಾಯ್ತಾ? 24 ನಾಮಕ್ಕೆ ವಾಸಿ ಆಗೋದಾದ್ರೆ ಇನ್ನು 1000 ನಾಮಕ್ಕೆ ಯಾಕೆ ವಾಸಿ ಆಗೋದಿಲ್ಲ? ಅದು ಕನಕದಾಸರು ಕನ್ನಡದಲ್ಲಿ ಹೇಳಿದ್ದು, ಇದು ಒರಿಜಿನಲ್ ಇದೆ, ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಅದಕ್ಕೆ ಹೇಳ್ತಾರೆ ಶ್ರದ್ಧಾಭಕ್ತಿ ಸಮನ್ವಿತ. ಶ್ರದ್ಧೆ ಬೇಕು, ಭಕ್ತಿ ಬೇಕು. ಶ್ರದ್ಧೆ ಎಂಬುದು ನಂಬಿಕೆ, ಭಕ್ತಿ ಎನ್ನುವುದು ಜ್ಞಾನದ ಫಲ, ಎರಡು ಸೇರಬೇಕು. ಶ್ರದ್ಧೆ ಇದ್ದುಕೊಂಡು ಭಕ್ತಿ ಅಲ್ಲ, ಶ್ರದ್ಧೆ ಬೇಸಿಕ್ಕು, ಭಕ್ತಿ ಎಂಬುದು ಫರ್ಮ್ ಆಗಿರೋದು. ಎರಡು ಜೊತೆಗಿದ್ದಾಗ ಏನಾಗುತ್ತೆ? ಫಲ ಖಂಡಿತ ಫಲ ಕೊಡುತ್ತೆ. ಆದ್ದರಿಂದ ಅದನ್ನು ಪ್ರಯತ್ನ ಪಡಬೇಕು, ತಿಳ್ಕೋಬೇಕು, ಗೊತ್ತಾಯ್ತಾ? ಇದಿಷ್ಟು ಒಂದು ಭಾಗ, ಇಷ್ಟು ಇವತ್ತು ಹೇಳಿ ಆಗಿದೆ. ಇದರಲ್ಲಿ ಪ್ರಶ್ನೆಗಳು ಕೇಳಿದ್ರೆ ಕೇಳ್ಬೋದು, ಇದಕ್ಕೆ ಸಮಸ್ಯೆಗಳೇನಿದೆ ಅದೆಲ್ಲ ಒಬ್ಬೊಬ್ಬರೇ ಕೇಳಿ, ಮತ್ತೆ ರಿಲೆವೆಂಟ್ ಆಗಿರೋದು ಕೇಳಿ, ಆದಷ್ಟು ಡೈರೆಕ್ಟ್ ಇರೋದನ್ನು ಕೇಳಬೇಕೆ ಹೊರತು ಬೇರೆ ವಿಷಯ ಯಾವುದು ಕೇಳೋದನ್ನು ಹೋಗ್ಬೇಕು.
ಕ್ವೆಶನ್ ಆನ್ಸರ್ ಸೆಷನ್, ಯಾರಲ್ಲಿಂದ ಬರೋಕ್ಕಾಗಲ್ಲ ಈ ಮೈಕ ನಾನು ಪಾಸ್ ಆನ್ ಮಾಡ್ತೀನಿ.